keskisodan arat 5. Tässä muodostaa samastaahaa takalakuna mihihi. Sarva dosaukya petaha punnaanando huvya jo jo guru rabbi paramaha. Tintaye tammahantam. Dharmo hi atrojita kumsam sahasrati phalodayaha. Patran chatra niruktam vaika vihihi patra vittamaihi. Harire vaika urvisha yanmayan chacharacharam devarishi arhatsu vai satsu tatra brahmatma jadishu rajan yatagra pujaya mattaha mataha patrataya chutaha. Ishtarthena hedidro adekada pitur karyadigalannella hedi muttina mele harihi eva ekaha urvisha ಯನ್ಮಯಂಚ ಚರಾಚರಂ ಉರ್ವೀಶ ಉರ್ವಿ ಅಂದ್ರೆ ಭೂಮಿ ಉರ್ವೀಶ ಅಂದ್ರೆ ಭೂಪತಿ ಎಲ್ಲೋ ಧರ್ಮರಾಜ ಅಂತ ಅರ್ಥ ಹರಿಹಿ ಏವ ಏಕಃ ಹರಿ ಒಬ್ಬನೇ ಸರ್ವೋತ್ತಮ ಯಾತಕ್ಕೆ ಯನ್ಮಯಂಚ ಚರಾಚರಂ ಚರ ಮತ್ತು ಅಚರವಾದ ಸಮಸ್ತ ಜಗತ್ತಿಗೆ ಕೂಡ ಅವನೇ ಪ್ರಧಾನ ಮಯ ಶಬ್ದಕ್ಕೆ ಪ್ರಧಾನ ಅಂತ ಹೆಸರು ಪ್ರಾಚುರ್ಯಾರ್ಥೆ ರಾಧಾತ್ಮ್ಯಾರ್ಥೆ ವಿಕಾರಾರ್ಥೆ ಮಯ ತ್ರಿಧ ಅಂತ ಕರೀತಾರೆ ಇಲ್ಲಿ ಪ್ರಾಚುರ್ಯಾರ್ಥ ದೇವ ಋಷಿ ಅರ್ಹತ್ಸು ದೇವತೆಗಳಲ್ಲಿ ಋಷಿಗಳಲ್ಲಿ ಅವೇ ಮೊದಲಾದ ಯೋಗ್ಯರಲ್ಲಿ ಸತ್ಸು ಎಲ್ಲ ಸಜ್ಜನರಲ್ಲೂ ಕೂಡ ಬ್ರಹ್ಮಾತ್ಮಜಾದಿಷು ಬ್ರಹ್ಮದೇವರ ಪುತ್ರರಾದ ವಶಿಷ್ಠ ನಾರದಾದಿಗಳಲ್ಲಿ ಎಷ್ಟು ಜನ ಇರಬೇಕಾದ್ರೆ ರಾಜನ್ ಎಲೈ ಧರ್ಮರಾಜ ಯತ್ ಅಗ್ರಪೂಜಾಯ ಮತಃ ಪಾತ್ರತಯ ಅಚ್ಯುತ ಇಲ್ಲಿ ಅಗ್ರಪೂಜೆಗೆ ಅರ್ಹ ಯಾರು ಅಂತ ತೀರ್ಮಾನ ಆಯಿತು ಶ್ರೀ ಕೃಷ್ಣ ಅಂತ ತೀರ್ಮಾನ ಆಯಿತು ಆದರೆ ಅವನೇ ಸರ್ವೋತ್ತಮ ಅಂದರೆ ಪ್ರಾಕ್ಟಿಕಲ್ ದೃಷ್ಟಾಂತ ಕೊಡ್ತಾರೆ ಇಷ್ಟೊತ್ತು ಕೂಡ ಇಲ್ಲಿ ಏನು ನಡೆದಿದೆ ಅಗ್ರಪೂಜೆ ಅಗ್ರಪೂಜೆ ಕಾಲಕ್ಕೆ ಶಿಶುಪಾಲ ವಿರೋಧ ಮಾಡಿದ ಆಗ ಕೃಷ್ಣವನ್ನು ಸಂಹಾರ ಮಾಡಿದ ಆಗ ಶಿಶುಪಾಲನ ದೇಹದಿಂದ ಒಂದು ತೇಜಸ್ಸು ಬಂದು ಕೃಷ್ಣನ ಉದರದಲ್ಲಿ ಸೇರಿತು ಆಗ ಪ್ರಶ್ನೆ ಮಾಡ್ತಾನೆ ಧರ್ಮರಾಜ ಇದೇನು ಅಂತ ಇಷ್ಟೆಲ್ಲ ಹೇಳ್ತಿದ್ದಾರೆ ಈಗ ಹೇಳ್ತಾ ಹರಿಯ ಸರ್ವೋತ್ತಮನಿಗೆ ಇದೇ ಸಾಕ್ಷಿ ಈಗ ಎಷ್ಟರ ಸೇರಿದ್ದಾರೆ ನೋಡಿ ಇಲ್ಲಿ ಬ್ರಹ್ಮಾತ್ಮಜಾದಿಷು ಬ್ರಹ್ಮ ರುದ್ರದೇವರು ಮೊದಲ ಎಲ್ಲರೂ ಸೇರಿದ್ದಾರೆ ದೇವತೆಗಳು ಋಷಿಗಳು ಮೊದಲಾದವರೆಲ್ಲ ಸೇರಿದ್ದಾರೆ ಅಷ್ಟು ಜನಗಳ ಮಧ್ಯೆ ಅಗ್ರಪೂಜಾಯಾಮ್ ಪಾತ್ರತಯ ಅಚ್ಯುತ ಮತಃ ಅಗ್ರಪೂಜೆಗೆ ಪಾತ್ರಾದ ಅರ್ಹನಾಗಿ ಅಚ್ಯುತನಾದ ಶ್ರೀಕೃಷ್ಣ ಎಲ್ಲರಿಗೂ ಸಮ್ಮತನಾಗಿರೋದ್ರಿಂದ ಇವನೇ ಸರ್ವೋತ್ತಮ ಅದಕ್ಕೆ ಹರಿರೇವ ಏಕ ಹರಿಹಿ ಏವ ಏಕ ಉರ್ವೀಶ ಯನ್ಮಯಂಚ ಚರಾಚರಂ ಏನು ನಿಮ್ಮ ಪ್ರಶ್ನೆ ಏನು ಏನಕ್ಕೆ ಸುಮ್ಮನೆ ಬಿಡ್ರಲ್ಲ ಹೌದು ಇರಲಿ ಅದಕ್ಕೇನಾಯ್ತು ಈಗ ಸಜೆಸ್ಟ್ ಯಾರೇ ಮಾಡಿ ಯಾರೋ ನಾಮಿನೇಟ್ ಯಾರೋ ಸಜೆಸ್ಟ್ ಮಾಡ್ತಾರೆ ಯಾಕಂದ್ರೆ ಯಾರಾದ್ರೆ ಈಗ ಏನಾಯ್ತು ಆ ಭೀಷ್ಮಾಚಾರ್ಯ ಏನ್ ಬಂತು ಪ್ರಶ್ನೆ ಅಲ್ಲ ಈಗ ಕೃಷ್ಣ ಸರ್ವೋತ್ತಮ ಅಂತ ತೀರ್ಮಾನ ಆಯ್ತು ಅಂದಮೇಲೆ ಇಲ್ಲಿ ಯಾವುದೇ ಕಾರ್ಯದಲ್ಲೂ ಕೂಡ ಯಾರು ಸರ್ವೋತ್ತಮ ಅಂತ ಆರಾಧನೆ ಮಾಡಬೇಕು ವಿಷ್ಣು ಅಲ್ಲಿಗೆ ಅಪ್ಲೈ ಮಾಡ್ತಾರೆ ಈಗ ಕೃಷ್ಣ ಸರ್ವೋತ್ತಮನಾದ್ರಿಂದ ತುಂಬಾ ಜನ ಪಿತೃಕಾರ್ಯಾದಿಗಳನ್ನು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಆದ್ರ ಅನುಸಂಧಾನ ಏನಿಲ್ಲ ಅಂತರ್ಗತನಾದ ಪರಮಾತ್ಮ ಚಿಂತನೆ ಮಾಡದೆ ಹೋಗ್ಬಿಟ್ರೆ ಏನದು ಎಲ್ಲ ವ್ಯರ್ಥ ಯಾವುದೇ ಅನ್ಯ ದೇವತೆಗಳನ್ನ ಆರಾಧನೆ ಮಾಡಿದಾಗ ರಮಾ ಬ್ರಹ್ಮಾದಯ ಸ್ತಸ್ಯ ಪರಿವಾರತ ಇವತ್ತು ದೇವರು ಪರಿವಾರ ಅಂತ ತಿಳ್ಕೊಂಡು ಅವರ ಅಂತರ್ಯಾಮಿಯಾಗಿ ನಾರಾಯಣ ಇದ್ದಾನೆ ಅಂತ ತಿಳ್ಕೊಂಡು ಮಾಡಿದರೆ ಮಾತ್ರ ಸಾರ್ಥಕರೇ ಹೊರತು ಇಲ್ಲದೆ ಹೋದ್ರೆ ಅದು ವ್ಯರ್ಥ ಅದಕ್ಕೆ ಇಲ್ಲಿ ಪ್ರಾಕ್ಟಿಕಲಿ ಹೇಳ್ತಾರೆ ನೋಡು ಅಂತೇಳಿ ಅದನ್ನೇ ವಾದಿರಾಜ ಸ್ವಾಮಿಗಳು ಲೋಕಫರಿತನೋ ರಂಗ ಅನೇಕ ಚರಿತರೋ ಅಂತ ಹೇಳ್ಬೇಕಾದ್ರೆ ರಾಜರಾಜರು ರಾಜಸೂಯಾಗದಲ್ಲಿ ಪೂಜೆಗೊಂಡವರಿವನಾದ್ರಿಂದ ಅದು ಕಾರಣ ಇಲ್ಲೇ ಇದೇ ಕಾರಣ ಕೊಟ್ಟು ಹೇಳಿದ್ರು ಇದನ್ನ ಹಾಗೆ ಟ್ರಾನ್ಸ್ಲೇಟ್ ಮಾಡದೆ ಮಾಡಿಬಿಟ್ಟಿದ್ದಾರೆ ವಾದಿರಾಜ ಸ್ವಾಮಿಗಳು ಜೀವರಾಶಿಭಿರಾಕೀರ್ಣ ಅಂಡಕೋಶಂಘ್ರಿಪೋ ಮಹಾನ್ ತನ್ಮೂಲತ್ವಾದಚ್ಯುತೇಜ್ಯ ಸರ್ವಜೀವಾತ್ಮತರ್ಪಣಂ ಇನ್ನೊಂದು ಕಾರಣ ಕೊಡ್ತಾರೆ ಜೀವರಾಶಿಭಿ ಆಕೀರ್ಣ ಅಂಡಕೋಶಂಘ್ರಿಪ ಮಹಾನ್ ತನ್ಮೂಲತ್ವಾತ್ ಅಚ್ಯುತೇಜ್ಯ ಸರ್ವಜೀವಾತ್ಮತರ್ಪಣಂ ಅಂಡಕೋಶಂಘ್ರಿಪ ಜೀವರಾಶಿಭಿ ಆಕೀರ್ಣ ಜೀವರಾಶಿಗಳಿಂದ ತುಂಬಿರತಕ್ಕಂತಹ ಜೀವರಾಶಿಭಿ ಆಕೀರ್ಣ ಜೀವರಾಶಿಗಳಿಂದ ತುಂಬಿರತಕ್ಕಂತಹ ಮಹಾನ್ ದೊಡ್ಡದಾಗಿರತಕ್ಕಂತಹ ಅಂಡಕೋಶ ಅಂಘ್ರಿಪ ಈ ಅಂಡಕೋಶ ಅಂತಕ್ಕಂಥ ವೃಕ್ಷ ಅಂಘ್ರಿಪ ಪಾದಪ ಪಾದಗಳಿಂದ ಬುಡದಲ್ಲಿ ನೀರು ಹಾಕಿದರೆ ಮೇಲೆ ಕುಡಿಯುತ್ತ ಆದ್ರಿಂದ ವೃಕ್ಷಗಳೇನಂತ ಹೆಸರು ಪಾದಪ ಅಂತ ಕರೀತಾರೆ ಅಂಡಕೋಶ ಅಂಘ್ರಿಪ ಈ ಒಂದು ಅಂಡಕೋಶ ಅಂತಕ್ಕಂತಹ ವೃಕ್ಷವು ದೊಡ್ಡ ವೃಕ್ಷ ಇದು ತನ್ಮೂಲತ್ವ ಈ ವೃಕ್ಷಕ್ಕೆ ಮೂಲ ಯಾರು ನಾರಾಯಣ ಊರ್ಧ್ವಮೂಲ ಮತಃ ಶಾಖಂ ಭಗವದ್ಗೀತೆಯಲ್ಲಿ ಬಂದಿದೆ ತನ್ಮೂಲತ್ವಾತ್ ಅಚ್ಯುತೇಜ್ಯ ಅದರ ಮೂಲನಾಗಿರತಕ್ಕಂಥ ಕನ್ನಡದಿಂದ ಅಚ್ಯುತನ ಪೂಜೆ ಸರ್ವ ಜೀವಾತ್ಮ ತರ್ಪಣ, ಎಲ್ಲಾ ಜೀವರಿಗೂ ಕೂಡ ಸಂತೋಷ ಕೊಡತಕ್ಕಂಥ ಕೆಲಸ ಇದು. ಗೊತ್ತಾಯ್ತಾ? ಅದನ್ನೇ ಪಾದಪಗಳಿಡಿಗೆರೆಯೇ ಏನಾಯ್ತಲ್ಲಿ, ಸಲಿಲವು ತೋದು ಕೊಂಬೆಗಳುಬ್ಬಿ ಫಲವಿ ಸಾಧು ಫಲವಿ ವಂದದಲ್ಲಿ ಸರ್ವೇಶ್ವರರು ಜನರ. ಒಂದು ವೃಕ್ಷದ ಮೂಲಕ ಹಾಕಿಬಿಟ್ರೆ ಇಡೀ ವೃಕ್ಷದ ಎಲ್ಲ ಕೂಡ ನೆಂದುಕೊಂಡು ಅಲ್ಲಿ ಗಿಡ ಗಿಡ ಚಿಗುರು ಇಗುರು ಹಣ್ಣು ಏನು ಎಲ್ಲದಕ್ಕೂ ಅದು ಮುಟ್ಟಿಬಿಟ್ಟು ಹೇಗೆ ಅದು ಪುಷ್ಟವಾಗಿ ಬೆಳಿಬೇಕು, ಹಾಗೆ ಎಲ್ಲದ ಮೂಲದಂತಿರ್ತಕ್ಕಂಥದ್ದು ಯಾರು? ನಾರಾಯಣ. ಸೊ ಶ್ರೀಹರಿಯ ಪೂಜೆ ಏನು ಮಾಡಿಬಿಟ್ರೆ ಏನಾಗುತ್ತಾಗ ಎಲ್ಲರಿಗೂ ಮುಟ್ಟದು. ಹರಿರಿ ಅತ್ರ ಗೃಹೇ ಪುಂಕ್ತೆ ತತ್ರ ಪುಂಕ್ತೆ ಜಗತ್ರಯಂ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಕಾರಣ ಕೊಡ್ತಾನೆ ಹರಿ. ಈ ಅಂಡಕೋಶ ಅಂತಕ್ಕಂಥ ದೊಡ್ಡ ವೃಕ್ಷಕ್ಕೆ ಮೂಲದ ಬೇರಿನಂತೆ ಇರೋದ್ರಿಂದ ಆತನ ಪೂಜೆ ಅನ್ನೋದು ಸರ್ವ ಜೀವಾತ್ಮ ತರ್ಪಣಂ, ಎಲ್ಲಾ ಜೀವರಿಗೂ ಕೂಡ ಸಂತೋಷ ಕೊಡ್ತಕ್ಕಂಥದ್ದು. ಸೊ ದೇರ್ಫೋರ್ ಯಾರು ದೇವ್ರ ಪೂಜೆ ನಿಲ್ಲಿಸ್ತಾರೋ ಅವ್ರೇನು ಪಾಪ ಮಾಡಿದಾಗಾಯ್ತೀಗ, ಎಲ್ಲ ಜೀವರಿಗೂ ಸಂತೋಷವನ್ನು ಹಾಳು ಮಾಡದಂತೆ ಕಲಿಯುಗದಲ್ಲಿ ಆಗ್ತಿರೋದೇ ಅದು. ಎಲ್ಲರೂ ಏನೇ ಮಾಡೋ ಏನಿಲ್ಲ, ಜನಗಳಿಗೆ ಶಾಂತಿ ಸಮಾಧಾನ ಇಲ್ಲ. ಏಕೆಂದ್ರೆ ಡೈರೆಕ್ಟ್ ಎಲ್ಲಿಂದ ಬರೋ ಕಡೆಯಿಂದ ಬರ್ತಾ ಇಲ್ಲ. ಅದು ನಾನು ನೆನಪಿರಬೇಕಾಗಿ ಪುರಾಣ್ಯನೇನ ಸೃಷ್ಟಾನಿ ರೂತಿರ್ಯ ಋಷಿ ದೇವತಾ ಸೇತೇ ಜೀವೇನ ರೂಪೇಣ ಪುರೇಷು ಪುರುಷೋ ಹ್ಯಸೌ. ಪುರಾಣಿ ಅನೇನ ಸೃಷ್ಟಾನಿ ರೂತಿರ್ಯ ಋಷಿ ದೇವತಾ ಸೇತೇ ಜೀವೇನ ರೂಪೇಣ ಪುರೇಷು ಪುರುಷೋ ಹ್ಯಸೌ. ನೃತಿರ್ಯಕ್ ಋಷಿ ದೇವತಾ, ನೃ ಮನುಷ್ಯರು, ತಿರ್ಯಕ್ ಪ್ರಾಣಿಗಳು, ಋಷಿ ಋಷಿಗಳು, ದೇವತಾ ದೇವತೆಗಳು. ಅನೇನ ಇವರೆಲ್ಲ ಕೂಡ ಅನೇನ ಪುರಾಣಿ ಸೃಷ್ಟಾನಿ, ಎಲ್ಲ ಈ ದೇಹ ಎಲ್ಲರ ದೇಹಗಳು ಕೂಡ ಪರಮಾತ್ಮನಿಂದಾನೇ ಸೃಷ್ಟವಾಗಿರೋದು. ಸೇತೆ ಜೀವೇನ ರೂಪೇಣ ಪುರೇಷು ಪುರುಷೋ ಹ್ಯಸೌ. ಪುರೇಷು ಪುರ ಅಂದರೆ ದೇಹ, ದೇಹ ಎಲ್ಲರ ದೇಹಗಳಲ್ಲೂ ಕೂಡ ಅಸೌ ಪುರುಷ, ಪುರುಷನಾದ ಶ್ರೀ ನಾರಾಯಣನು ಜೀವೇನ ರೂಪೇಣ ಸೀತೆ, ಆಯಾ ಜೀವನ ರೂಪದೊಳಗೆ ಬಿಂಬರೂಪಿಯಾಗಿ ನೆಲೆಸಿದ್ದಾನೆ. ಅದಕ್ಕೆ ಜೀವೋ ವಿನಯತಾ ಸಾಕ್ಷಿ. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಜೀವ ಅಂತ ಅದಕ್ಕೆ ಕರೀತಾರೆ ಅಂದರೆ ಎಲ್ಲ ಜೀವರೊಳಗೆ ಇದ್ದು ಅವರನ್ನು ಬದಿಸಿರೋದಕ್ಕೋಸ್ಕರ ಜೀವನಿಗೆ ಏನಂತ ಹೆಸರು, ಪರಮಾತ್ಮನಿಗೆ ಜೀವ ಅಂತ ಕರೀತಾರೆ. ಸೇತೆ ಜೀವೇನ ರೂಪೇಣ ಪುರೇಷು ಪುರುಷೋ ಹ್ಯಸೌ. ಅದು ಜೀವನಿಗೆ ಜೀವ ಅನ್ನೋ ಹೆಸರು ಅನಿರುದ್ಧ ರೂಪ ಪರಮಾತ್ಮನಿಗಿದೆ ಅಂತ ಆಚಾರ್ಯರು ಉಪನಿಷತ್ತನ್ನು ಕೋಟ್ ಮಾಡಿ ವಿಷ್ಣು ನಿರ್ಣಯದಲ್ಲಿ ಹೇಳ್ತಾರೆ, ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಅಂತ ಕರೀತಾರೆ. ಯಾಕೆ ಎಲ್ಲ ಜೀವರಿಗೆ ದೇಹ ಕೊಡ ರೂಪ ಯಾವುದು? ಅದಕ್ಕೆ ಅನಿರುದ್ಧ ದೇಹ ಅಂತ ಕರೀತಾರೆ. ಅದಕ್ಕಾಗಿ ಜೀವ ಅಂತ ಹೇಳಿ ಪರಮಾತ್ಮನಿಗೆ ಹೆಸರಿದೆ. ತೇಷ್ವೀಶೋ ಭಗವಾನ್ ರಾಜನ್ ತಾರತಮ್ಯೇನ ವರ್ತತೆ ತಸ್ಮಾತ್ ಪಾತ್ರಂ ಹಿ ಪುರುಷೋ ಯಾವಾನಾತ್ಮ ಯಥೇಯತೆ. ಈಗ ಒಂದು ವಿಷಯ ಏನಾಯಿತು, ಎಲ್ಲ ಜೀವರೊಳಗೂ ಕೂಡ ಎಲ್ಲ ಜೀವರ ದೇಹದೊಳಗೂ ಕೂಡ ಮತ್ತು ಜೀವರೊಳಗೂ ಕೂಡ ದೇವರಿರೋದ್ರಿಂದ ಎಲ್ಲ ಜೀವರು ಏನದು, ಎಲ್ಲ ಪರಮಾತ್ಮನ ಅಧಿಷ್ಠಾನ. ಸರ್ವ ಜೀವರು ದಾನ ಪಾತ್ರರು ಮೂರು ಲೋಕದಳು. ಇದು ಮಾತಿಗೆ ಅರ್ಥ ಇದೆ, ಎಲ್ಲ ಜೀವರುಗಳು ದೇವರಿರೋದ್ರಿಂದ ಹಸಿವು ಆಗಿದೆ ಯಾರಿಗೂ ಏನಂತ ಕೇಳಬೇಕಾಗಿಲ್ಲ, ಅನ್ನ ಕೊಟ್ಟುಬಿಡೋದೆ. ಬಾಯಾರಿಕೆ ಆಗಿದೆ ಏನಂತ ಕೇಳಬೇಕಾಗಿಲ್ಲ, ಕೊಟ್ಟುಬಿಡೋದೆ. ಅದಕ್ಕೆ ಎಲ್ಲ ಜೀವರೊಳಗೆ ಯಾರಿದ್ದಾರೆ? ದೇವರಿದ್ದಾನೆ. ಅದಕ್ಕೆ ತೇಷು ಈಶೋ ಭಗವಾನ್ ರಾಜನ್. ಆದರೆ ತಾರತಮ್ಯೇನ ವರ್ತತೆ, ಸನ್ನಿಧಾನ ಹೇಗಿಟ್ಟಿದ್ದಾನೆ? ತಾರತಮ್ಯ ಕ್ರಮದಲ್ಲಿ ಇಟ್ಟಿದ್ದಾನೆ. ತಸ್ಮಾತ್ ಆದ್ದರಿಂದ ಪಾತ್ರಂ ಹಿ ಪುರುಷೋ ಯಾವಾನಾತ್ಮ ಯಥೇಯತೆ. ಪರಮಾತ್ಮ ಹೇಗೆ ನೆಲೆಸಿದ್ದನೋ ಹಾಗಾಗಿ ಪುರುಷನ ಪಾತ್ರತ್ವ ಜಾಸ್ತಿ ಆಗ್ತದೆ. ಅದಕ್ಕೆ ಸೋತ್ತಮರಲ್ಲಿ ಯಾತಕ್ಕೆ ಆರಾಧನೆ ಮಾಡ್ತಾರೆ ಅಂದರೆ ಸನ್ನಿಧಾನ ಜಾಸ್ತಿ ಅದು. ಅದು ಬ್ರಹ್ಮದೇವರಲ್ಲಿ ಭಾರಿ ಜಾಸ್ತಿ, ಬ್ರಹ್ಮವಾಯುಗಳಲ್ಲಿ. ಅದು ಎಲ್ಲ ಕಾಲಕ್ಕೂ ಅವರು ಭಾರತೀಯರು ಮುಖ್ಯ ಪ್ರಾಣ ತನ್ನಲೇಬೇಕು ಅವರನ್ನು. ಅತಿ ಹೆಚ್ಚು ಸನ್ನಿಧಾನ ಇರೋ ಜೀವರೊಳಗೆ ಅಂದರೆ ವಾಯುದೇವರೊಳಗೆ. ಅದು ಎರಡು ವಿಷಯ, ಒಂದು ವಿಷಯ ಏನೋ ಎಲ್ಲ ಜೀವರೊಳಗೂ ಅವರ ದೇಹದೊಳಗು ಪರಮಾತ್ಮನ ಸನ್ನಿಧಾನ ಇದೆ, ಅಲ್ಲಿ ತಾರತಮ್ಯದಲ್ಲಿದೆ. ಅತಿ ಹೆಚ್ಚು ತಾರದೇಹದಲ್ಲಿ ಸನ್ನಿಧಾನ ಇರುತ್ತೆ, ಅಲ್ಲಿ ಪೂಜ್ಯತ್ವ ಜಾಸ್ತಿ ಆಗ್ತದೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲರೂ ಒಂದೊಂದು ಕಾನ್ಸೆಪ್ಟ್ ಹೊರಟೋಯ್ತಾಗ, ದೇವರೊಳಗೆ ಜೀವರೊಳಗೆ ದೇವರಿರ್ತಾರೆ ಅಂದಮೇಲೆ ಅದ್ವೈತ ಹೊರಟೋಯ್ತು. ತಾರತಮ್ಯದಲ್ಲಿರ್ತಾರೆ ಅಂತ ಹೇಳಿದ್ರೆ ವಿಶಿಷ್ಟ ಅದ್ವೈತ ಹೊರಟೋಯ್ತು, ತಾರತಮ್ಯ ಒಪ್ಪೋದಿಲ್ಲ. ಆದರೆ ಇದು ಬಹಳ ಸ್ಪಷ್ಟ ಭಾಗವತಕ್ಕೆ ವಿರುದ್ಧ ಅವ್ರ ಮತಗಳೆಲ್ಲ. ದೇಶು ಈಶೋ ಭಗವಾನ್ ರಾಜನ್ ತಾರತಮ್ಯೇನ ವರ್ತತೆ. ಅವರೊಳಗೆಲ್ಲ ದೇವರಿದ್ದಾನೆ ಅಂದಮೇಲೆ ಅವನಿಗೂ ಅವರಿಂದ ಆಗತಕ್ಕಂಥ ಸುಖ ದುಃಖಗಳ ಅನುಭವ ಆಗುತ್ತೋ ಅಂತ ಕೇಳಿದರೆ, ದೇಶು ಈಶಃ, ಅವರು ಸರ್ವ ಸಮರ್ಥನಾದ್ರಿಂದ ಒಳಗಿದ್ರೆ ಏನಾಗೋದಿಲ್ಲ, ಅವನಿಗೆ ಎಫೆಕ್ಟ್ ಏನಾಗದೆ. ದುಷ್ಟ್ವಾ ತೇಷಾಂ ಮಿಥೋ ನೃಣಾಂ ಅವಜ್ಞಾಂ ಆತ್ಮನೋ ನೃಪ ತ್ರೇತಾದಿಷು ಹರೇರಚ್ಚ ಕ್ರಿಯಾಯೈ ಕವಿಭಿಕೃತ. ಇವತ್ತು ಇನ್ವೆಸ್ಟ್ ಮಾಡಬೇಕು, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೋಡ್ತಾನೆ ನ್ಯಾಷನಲೈಸ್ ಹೌದೋ ಅಲ್ಲೋ, ಸೆಕ್ಯೂರಿಟಿ ಎಷ್ಟಿದೆ, ತಾರತಮ್ಯ ಬಡ್ಡಿ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ, ಎಲ್ಲ ಯೋಚನೆ ಹೇಗೆ ಮಾಡ್ತಾನೋ ಅದೇ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಕೂಡ ದೇವರ ಸನ್ನಿಧಾನ ಎಷ್ಟಿದೆ ಅಲ್ಲಿ ಅದನ್ನು ಯೋಚನೆ ಮಾಡೋದು. ದೇವರ ಸನ್ನಿಧಾನಕ್ಕೆ ತಕ್ಕಂತೆ ಏನು ಮಾಡಬೇಕು ನಾವಾಗ, ಅದು ತಕ್ಕಂತೆ ಆರಾಧನೆ ಮಾಡಬೇಕಾದ್ರಿಂದ ದುಷ್ಟ್ವಾ ತೇಷಾಂ ಮಿಥೋ ನೃಣಾಂ ದೇಶ ಆದ್ದರಿಂದ ನೃಣಾಂ ಅವಜ್ಞಾಂ ಆತ್ಮನೋ ನೃಪ ಪ್ರತಿ ಪರಮಾತ್ಮ ಸನ್ನಿಧಾನ ಇಟ್ಟಿರೋದು. ಆ ಏನ ಹೌದು ಹೌದು, ಅದು ದೇವರ ಶಕ್ತಿ, ಅದು ವಿಶೇಷ ಶಕ್ತಿ ಅದು, ಗೊತ್ತಾಯ್ತಾ? ಈಗ ಅಲ್ಲಿ ಪೋಲಲ್ಲಿ ಎಷ್ಟಿರುತ್ತೆ ಕರೆಂಟು, ಎಷ್ಟು ವೋಲ್ಟ್ ಇರುತ್ತೆ, ಮನೆಯವ್ರಿಗೆ ಎಷ್ಟು ತಂದಿರ್ತಾರೆ, ಅರ್ಥ ಆಯ್ತಾ? ಆ ರೀತಿ ಅದು ಉದ್ದೇಶ ಏನಂದ್ರೆ ಕಂಟ್ರೋಲ್ ಮಾಡೋದಕ್ಕಷ್ಟೇ, ಇದು ಎಲ್ರಿಗೂ ಇದು ಮಾಡೋಕ್ಕಾಗೋದಿಲ್ಲ ಅಂತ ಕಂಟ್ರೋಲ್ ಮಾಡೋದಕ್ಕೆ ಮಾಡಿರ್ತಾರೆ. ಹಾಕಿ ಆ ರೀತಿ ಪರಮಾತ್ಮ ಉಳಿದ ಅಲ್ಲಿ ಏನು ಮಾಡ್ತಾರೆ, ಬೇರೆ ವ್ಯವಸ್ಥೆ ಮಾಡ್ತಾರೆ, ದೇವ್ರು ತಾನೇ ಮಾಡ್ಕೋತಾರೆ. ಆ ರೀತಿ ವಿಶೇಷವನ್ನು ಮಾಡಿಕೊಂಡು ಎಷ್ಟು ಸರಿ ಅಷ್ಟೇ ಇಡ್ತಾರೆ, ಜಾಸ್ತಿ ಸರಿ ಇಟ್ಟು ಏನಾಗುತ್ತೆ, ಬರ್ಸ್ಟ್ ಆಗಿಬಿಡ್ತಾರೆ ಅವರು. ಇವುಗಳು ಬರ್ಸ್ಟ್ ಆಗುತ್ತಲ್ಲ ಜಾಸ್ತಿ ಕರೆಂಟ್ ಬಂದ್ರೆ, ಆ ಟೈಪ್ ತಡ್ಕೊಳಕ್ ಆಗೋದಿಲ್ಲ ಅವರಿಗೆ, ಆದ್ರಿಂದ ಎಷ್ಟು ಬೇಕೋ ಅಷ್ಟು ಇಡ್ತಾರೆ. ಸೊ ದೇವ್ರ ವ್ಯತ್ಯಾಸ ಆಗಲಿಲ್ಲ, ಅದರಿಂದ ಜೀವನ ತಾರತಮ್ಯಕ್ಕೆ ತಕ್ಕಂತೆ ಮಾಡ್ತಾರೆ. ಸಮುದ್ರ ದೊಡ್ಡದಿದ್ರು ಕೂಡ ತಂಬಿಗೆಲ್ಲಿ ಎಷ್ಟು ಹಿಡಿಯುತ್ತೆ ನೀರಿಷ್ಟೇ, ಆ ಸಮುದ್ರ ದೋಷ ಅಲ್ಲ, ಯಾವ್ದ್ರ ದೋಷ ಅದು, ಪಾತ್ರದ ದೋಷ ಅದು. ಆದ್ರೆ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ತೇವೆ, ದೇವರು ತಾನೇ ಅಡ್ಜಸ್ಟ್ ಮಾಡ್ಕೋತಾನೆ. ಆದ್ರಿಂದ ಸರ್ವತಂತ್ರ ಸ್ವತಂತ್ರ ಅವರು. ದೃಷ್ಟ್ವಾ ತೇಷಾಂ ಮಿಥೋನ್ ಋಣಾಂ ಅವಜ್ಞಾಂ ಆತ್ಮನೋನ್ ರೂಪ. ಆದ್ದರಿಂದ ಹರಿಪ್ರತಿಭಾ ಪೂಜಾಯ ಪುರುಷಸ್ಥಿತ ಪುರುಷ ನಾಮನೋ ಹರೇಹೇ ಪೂಜಾ ಸಮ್ಯಕ್ ಫಲವತಿ ಇತ್ಯಾಶೇನ ದೃಷ್ಟ್ವೇತಿ. ಅದು ಪ್ರತಿಯೊಬ್ಬರು ಕೂಡ ಏನ್ ಮಾಡಬೇಕು, ಕವಿ ತೇಷಾಂ ಋಣಾಂ ಮಿಥ ಆತ್ಮನೋ ಹರೇರ್ ಅವಜ್ಞಾಂ ದೃಷ್ಟ್ವಾ ತ್ರೇತಾಯಾಂ ಸಪರ್ಯಾಕ್ರಿಯೇ ಹರೇರಚ್ಚಾಕೃತ. ಆಗೇನು ಸಹ ವಿಶೇಷ ಅಂಶವನ್ನು ಹೇಳ್ತಾರೆ ನೋಡಿ. ದೇವರ ನೀರೀತಿ ಆರಾಧನೆ ಮಾಡೋದು ನಂಬರ್ ಒನ್ ಇದು. ಎಲ್ಲ ಚೇತನರು ದೇವರಿದ್ದಾರೆ ಅಂತ ತಿಳ್ಕೊಂಡು ಆರಾಧನೆ ಮಾಡೋದು, ತಾರತಮ್ಯ ತಿಳ್ಕೊಂಡು ಮಾಡೋದು ನಂಬರ್ ಒನ್. ಆದರೆ ಜನರಿಗೆ ಏನಾಯ್ತು ಅದು ಗೊತ್ತಾಗಲಿಲ್ಲ. ದೃಷ್ಟ್ವಾತೇಷಾಂ ಮಿಥ ಅವಜ್ಞಾಂ, ಪರಸ್ಪರ ಏನು ಮಾಡಿ ಭೇದಾಲಕ್ಕೆ ಶುರು ಮಾಡಿಬಿಟ್ಟು ಸ್ಲೋಲಿ ಕೃತಯುಗದ ಒಂದು ವಾತಾವರಣ ಕಡಿಮೆ ಆಯಿತು. ದೇವರೇನು ಮಾಡಿದಂತೆ, ಸರಿ ಇಲ್ಲಿ ಪೂಜೆ ಮಾಡೋದಕ್ಕೆ ಇವ್ರಿಗೆ ಕಾನ್ಸಂಟ್ರೇಷನ್ ಬರೋದಿಲ್ಲ ಅಂಥೇಳಿ ಪ್ರತಿಮೆಗಳಲ್ಲಿ ಪೂಜೆ ಮಾಡೋದನ್ನು ಹೇಳ್ಕೊಟ್ಟ ಅಂತೇಳಿದ್ರು. ಅಲ್ಲಿ ಪ್ರಾಬ್ಲಮ್ ಬರೋದಿಲ್ಲ, ಪ್ರತಿಮೆಗಳಲ್ಲಿ ಪೂಜೆ ಮಾಡಬೇಕಾದ ಸಮಸ್ಯೆ. ತ್ರೇತಾದಿಷು ಹರೇರಚ್ಚ ಕ್ರಿಯಾಯೇ ಕವಿ ವಿಕೃತ. ಜ್ಞಾನಿಗಳೆಲ್ಲ ತ್ರೇತಾದಿ ಯುಗಗಳಲ್ಲಿ ಏನು ಮಾಡಿದರು, ಪ್ರತಿಮೆಗಳಲ್ಲಿ ಅಧಿಷ್ಠಾನದಲ್ಲಿ ಪೂಜೆ ಮಾಡ್ತಕ್ಕಂಥ ಪದ್ಧತಿಯನ್ನು ತಂದರು. ಚೇತನಲ್ಲಿ ಪೂಜೆ ಮಾಡಬೇಕಾದ್ರೆ ನಿಮಗೆ ಆಗುತ್ತೋ ಬಿಡುತ್ತೋ, ದ್ವೇಷಗಳು ಹೌದೋ ಅಲ್ಲೋ, ಇದೆಲ್ಲ ಯೋಚನೆ ಮಾಡ್ತೇವೆ. ಪ್ರತಿಮೆಗಳ ಪ್ರಶ್ನೆ ಬರೋದಿಲ್ಲ, ಅದರಿಂದಾಗಿನೇ ಪ್ರತಿಮಾ ಪೂಜೆಯಲ್ಲಿ ಮನಸ್ಸು ಹೆಚ್ಚು ಕಾನ್ಸಂಟ್ರೇಟ್ ಆಗ್ತದೆ. ಅದಕ್ಕೆ ಮಾಡಬೇಕು ಅಂತ ಹೊರತು ಸನ್ನಿಧಾನ ಮಾತ್ರ ಇರೋದು ಎಲ್ಲಿ ಜಾಸ್ತಿ, ಚೇತನಲ್ಲೇ ಜಾಸ್ತಿ ಇರೋದು. ಚೇತನಲ್ಲಿ ಜಾಸ್ತಿ ಇದ್ರು ಕೂಡ ಏನು ಮಾಡ್ತೇವೆ, ನಮಗೆ ಪ್ರತಿಮೆಗಳಲ್ಲಿ ಪೂಜೆ ಮಾಡೋ ಉದ್ದೇಶ ಅಂದರೆ ಅಲ್ಲಿ ಅಧಿಷ್ಠಾನ ನಿಮಿತ್ತವಾದ ಕಾಮಕ್ರೋಧಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ಬಡಿಸ್ಬೇಕಾದ್ರೆ ನಮಗೆ ಆಗೋದಿಲ್ಲ, ಕಡಿಮೆ ಬಡಿಸೋದು ಜಾಸ್ತಿ ಎಲ್ಲ. ಆ್ಯಕ್ಚುಲಿ ದೇವರಿಗೆ ಹಾಕಿ ಅನುಸಂಧಾನ ಪ್ರಶ್ನೆ ಬರ್ತಿರಲಿಲ್ಲ, ಅನುಸಂಧಾನ ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಪ್ರತಿಮೆಗಳನ್ನ ಮಾಡೋದ್ರ ಪ್ರಶ್ನೆ ಬರೋದೇ ಇಲ್ಲ, ಪ್ರತಿಮೆ ನ್ಯೂಟ್ರಲ್. ಆದ್ದರಿಂದ ಸನ್ನಿಧಾನದ ಬಗ್ಗೆ ಒಂಥರ ಕಾಮಕ್ರೋಧ ಬಿಟ್ಟು ನೋಡ್ತಾರೆ ಅಂತ ಹೇಳಿ ಆ ರೀತಿ ಪೂಜೆ ಮಾಡಿದರು ಅಂತ ಹೇಳ್ತಾರೆ. ಇದು ವಿಶೇಷ ಇದು. ತಥೋ ಅರ್ಚಾಯಾಂ ಹರಿಂ ಕೇಚಿತ್ ಶ್ರದ್ಧೆಯ ಚ ಸಪರ್ಯಯ ಉಪಾಸತೆ ಉಪಾಸಾಹಿ ನಾರ್ಥದ ಪುರುಷದ್ವಿಷಾಂ. ತಥೋ ಅರ್ಚಾಯಾಂ ಹರಿಂ ಕೇಚಿತ್ ಶ್ರದ್ಧೆಯ ಚ ಸಪರ್ಯಯ. ಆದ್ದರಿಂದ ಕೆಲವರು ಯಾರಿಗೆ ಉತ್ತಮ ಅಧಿಷ್ಠಾನದಲ್ಲಿ ಪೂಜೆ ಮಾಡೋಕ್ಕೆ ಬರೋದಿಲ್ಲ, ಅವರೇನು ಮಾಡ್ತಾರೆ, ಸಪರ್ಯಯ, ಸಪರ್ಯ ಅಂದರೆ ಪೂಜೆ, ಅರ್ಚಾಯ ಪ್ರತಿಮೆಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಪ್ರತಿಮೆಗಳಲ್ಲಿ ಯಥ ಕೇಚಿತ್ ಶ್ರದ್ಧೆಯ ಸಪರ್ಯಾಯ ಅರ್ಚಾಯ ಹರಿ ಉಪಾಸತೆ ಏತೇಷಾಂ ಪುರುಷಸ್ಥಿತ ಹರಿದ್ವಿಷಾಂ ಸೋಪಾಸ ಐಹಿಕ ಫಲ ಮಂತರೇಣ ಪರಮಪುರುಷಾರ್ಥಪ್ರದ ನಭವತಿ ಇತ್ಯನ್ವಯ. ಇಷ್ಟು ಹೇಳಿ ಉಪಾಸತೆ ಉಪಾಸಾಹಿ ಈ ರೀತಿ ಉಪಾಸನೆಯನ್ನು ಮಾಡ್ತಾರೆ. ಆದರೆ ಉಪಾಸಾಹಿ ನ ಅರ್ಥದ ಪುರುಷದ್ವಿಷಾಂ, ಯಾರಿಗೆ ದೇವರಲ್ಲಿ ಭಕ್ತಿ ಇಲ್ಲಲ್ಲ ಅವ್ರಿಗೆ ಎಲ್ಲಿ ಉಪಾಸನೆ ಮಾಡಿದ್ರು ಅಷ್ಟೇ ವೇಸ್ಟ್ ಅಂತ ಹೇಳಿ. ಅದಕ್ಕೆ ಉಪಾಸ ಪುರುಷ ದ್ವಿಷಾ, ಪುರುಷ ಅಂದರೆ ದೇವರು, ಪುರುಷ ಸೂಕ್ತ ಪ್ರತಿಪಾದನಾದ ಪುರುಷ ಇದ್ದಾನಲ್ಲ ದೇವರು, ಅವನು ದ್ವೇಷ ಮಾಡ್ತಕ್ಕಂಥವರಿಗೆ ಪುರುಷಸ್ಥಿತ ಹರಿದ್ವಿಷಾಂ ಸಾ ಉಪಾಸ ಐಹಿಕ ಫಲ ಮಂತರೇಣ ಪರಮಪುರುಷಾರ್ಥ ಪ್ರಧಾನ ಭವತ್. ಅವರಿಗೆ ಹಬ್ಬ ಏನು ಸಿಗಬಹುದು, ಐಹಿಕ ಫಲ ಸಿಗಬಹುದೇ ಹೊರತು ಪಾರತರಿಕ ಫಲ ಸಿಗೋದಿಲ್ಲ. ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಪ್ರತಿಮೆಗಳಲ್ಲಿ ಪೂಜೆ ಎಷ್ಟು ಮುಖ್ಯನೋ ಜ್ಞಾನಿಗಳಲ್ಲಿ ಪೂಜೆ ಅಷ್ಟೇ ಮುಖ್ಯ, ಪ್ಲಸ್ ತಾರತಮ್ಯ ಅಂತ ತಿಳಿಸಿದೆ. ಪುರುಷೇಷ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಹ್ಮಣೋ ವಿದು ಬ್ರಹ್ಮಣಂ ವಿದು ತಪಸಾ ವಿದ್ಯಯಾ ತುಷ್ಟ್ಯ ಧತ್ತೇ ಚೇದಂ ಹರೇಸ್ತನು. ಈಗ ವರ್ಣಗಳಲ್ಲಿ ಯಾರಲ್ಲಿ ಜಾಸ್ತಿ ಸನ್ನಿಧಾನ ಅಂತ ಕೇಳಿದರೆ ಬ್ರಾಹ್ಮಣರಲ್ಲಿ. ಪುರುಷೇಷ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದು, ಪುರುಷರಗಳಲ್ಲಿ ಸುಪಾತ್ರಂ ಅತ್ಯಂತ ಪಾತ್ರನನ್ನಾಗಿ ಸತ್ಪಾತ್ರನನ್ನಾಗಿ ಜ್ಞಾನಿಗಳು ಬ್ರಾಹ್ಮಣಂ ವಿದು ಬ್ರಾಹ್ಮಣನನ್ನು ಹೇಳ್ತಾರೆ, ರಾಜೇಂದ್ರ ಧರ್ಮರಾಜ ಅಂತ ಸಂಬೋಧನೆ. ತಪಸಾ ವಿದ್ಯೆಯ ತುಷ್ಟ್ಯ ಧತ್ತೇ ಚೇದಂ ಹರೇಸ್ತನು. ಇವನು ಎಷ್ಟು ಗುಣ ಇದೆ ಬ್ರಾಹ್ಮಣರಲ್ಲಿ ಅಂದರೆ ತಪಸ್ಸು, ಬ್ರಾಹ್ಮಣ ತಪಸ್ಸಿಗೆ ಹೆಸರು. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛ್ರಾಯ ತಪಸೇ ಚೇಹ ಪ್ರೇತ್ಯ ಅನಂತ ಸುಖಾಯ ಚ. ಒಂದು ಭಾಗವತಲ್ಲೇ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ಯಾವಾಗಲೂ ಬ್ರಾಹ್ಮಣನ ದೇಹ ಇರೋದು ಯಾವುದಕ್ಕೋಸ್ಕರ, ದೊಡ್ಡ ಮೋಕ್ಷ ಸಾಧನೆಗಾದ್ರಿಂದ ಕ್ಷುಲ್ಲಕ ಫಲಕವನ್ನು ಅಪೇಕ್ಷೆ ಪಡೋದಿಲ್ಲ, ಆದ್ದರಿಂದ ತಪಸ್ ಮಾಡ್ತಿರ್ತಾರೆ. ಅದಕ್ಕೆ ತಪಸಾ ಅಂತ ಇದೆ. ವಿದ್ಯೆಯ ಮತ್ತೆ ಜ್ಞಾನ, ಎರಡನೇದು ಜ್ಞಾನ. ತುಷ್ಟ್ಯ ತೃಪ್ತಿ, ಬ್ರಾಹ್ಮಣಿಗಿರೋ ತೃಪ್ತಿ ಬೇರೆಯವ್ರಿಗೆ ಇರೋದಿಲ್ಲ, ಬ್ರಾಹ್ಮಣರ ತೃಪ್ತ ಅಲ್ಪತೃಪ್ತ. ಅದಕ್ಕೆ ಒಂದು ಮಾತು ಬ್ರಾಹ್ಮಣೋ ಭೋಜನ ಪ್ರಿಯ, ಕೆರೆಯನ್ನು ತಿಳ್ಕೊಂಡ್ಬಿಟ್ರದನ ಬಯ್ಯೋಪದ ತಪಾಸಣೆ ತಿಳ್ಕೊಂಡ್ರು. ಅವನು ಬಾಳಿ ತಿಂತಾನೆ, ಹಾಗಲ್ಲ ಬ್ರಾಹ್ಮಣ ಭೋಜನ ಸಿಕ್ಕರೆ ಹಾಕಿ ಬೇಕಾಗಿಲ್ಲ, ಬೇರೆ ಬೇಕಾಗಿಲ್ಲ. ಯಾಕೆ ಬೇಕು ಅವ್ನು ಭೋಜನ? ಯಾತಕ್ಕೆ ಬೇಕು ಅವನಿಗೆ? ಕೆಲಸ ಮಾಡಕ್ಕೆ ಒಂದು ದೇಹ ಪ್ರೊಟೆಕ್ಟ್ ಆಗಕ್ಕೆ ಬೇಕು. ಭೋಜನ ಪ್ರಿಯ ಅಷ್ಟೇ, ಧನಾದಿ ಪ್ರಿಯನಲ್ಲ. ಗೊತ್ತಾಯ್ತಾ? ಧನಾದಿ ಪ್ರಿಯನಲ್ಲ, ಆಕ್ಚುಲಿ ಪ್ರಶಂಸೆ ಅದು. ನಮ್ಮ ಲೋಕದಲ್ಲಿ ಏನಾಗ್ಬಿಟ್ಟಿದೆ ಅದು, ನಿಂದೆ. ಚಿಕ್ಕ ಮಕ್ಕಳಿಗೆ ಏನು ಸಾಕು? ಚಾಕ್ಲೇಟ್ ಕೊಟ್ಟರೆ ಸಾಕು. ಬಂಗಾರ ಸರ ಚಿಕ್ಕ ಮಕ್ಕಳು ಕೇಳೋದಿಲ್ಲ, ಏನು ಕೇಳ್ತಾರೆ ಅದನ್ನು? ಚಾಕ್ಲೇಟ್ ಬಿಸೋದು ಕೊಟ್ಟರೆ ಸಭಾ ಮುದೋಯ್ತು ಅವ್ರ ಜೊತೆ ಕುಡ್ದಾಡ್ಬಿಡ್ತಾರೆ. ಅದೇ ರೀತಿ ಬ್ರಾಹ್ಮಣನಿಗೆ ಬೇರೆ ಏನು ತಪಸ್ ಮಾಡೋನು, ಅವನು ಏನು ಹೆಚ್ಚು ಬೇಕಿಲ್ಲ. ಆದ್ರಿಂದ ಭೋಜನ ಅದಕ್ಕೆ ತುಷ್ಟಿ, ಬ್ರಾಹ್ಮಣಿಗೆ ತುಷ್ಟಿ. ಮುಂದೆ ಹೇಳ್ತಾರೆ, ಅಸಂತುಷ್ಟೋ ದ್ವಿಜೋ ನಷ್ಟ. ಯಾವ ಬ್ರಾಹ್ಮಣ ತೃಪ್ತಿ ಇಲ್ಲ ಅವನು ಹಾಳಾದ ಅಂತ ಅರ್ಥ. ಬ್ರಾಹ್ಮಣನಲ್ಲಿ ದೊಡ್ಡ ಕಾಣತಕ್ಕಂಥ ಗುಣ ಏನು ಅಂದರೆ ತೃಪ್ತಿ. ಅದಕ್ಕೆ ಬ್ರಾಹ್ಮಣಿಗೆ ಯಾವುದಕ್ಕೆ ತನ್ನ ಸನ್ ಮಾಧ್ಯ ಮಾಡ್ತಾರೆ ಅಂದರೆ ಏನು ಮಾಡ್ತಾರೆ? ಎಷ್ಟು ಕೊಟ್ಟರು ಏನು ಮಾಡ್ತಾರೆ ಅವನು? ಸಂತೋಷ ಪಟ್ಬಿಡ್ತಾರೆ. ಆದ್ದರಿಂದ ಅವನಿಗೆ ನಿಜವಾಗಲೂ ಕೂಡ ಸಂತೋಷ ಬರಲೇ. ಮಕ್ಕಳಿಗಾಗ ಸಂತೋಷ ಹೇಗೋ ಬ್ರಾಹ್ಮಣ ಸಂತೋಷ ಬಹಳ ಸುಲಭ. ಅದಕ್ಕಾಗಿ ಸನ್ನಿಧಾನ ಜಾಸ್ತಿ ಇದೆ. ಅದಕ್ಕೆ ದೇವರು ಏನು ಅರಿಯಾಗ್ತಾರೆ ಅಂದರೆ ಒಂದು ಒಂದು ಅರ್ಥದಲ್ಲಿ ಆಗ್ತಾರೆ. ಬಟ್ ಇವನು ಮುಖ್ಯಾಧಿಷ್ಠಾನ. ಬಟ್ ಇವನಲ್ಲಿ ಗುಣ ಕಡಿಮೆ ಇದ್ದು ಬೇರೆಯವರಲ್ಲಿ ಗುಣ ಜಾಸ್ತಿ ಇದ್ದರೆ ಡಿಸರ್ವಿಂಗ್. ಬ್ರಾಹ್ಮಣ ಹುಡುಗ ಇದ್ದಾನೆ, ಬರೀ ಕ್ಲಬ್ಗೆ ಹೋಗ್ತಾನೆ. ಇನ್ನೊಬ್ಬನು ಯಾರೋ ಒಬ್ಬ ಹುಡುಗ ಇದ್ದಾನೆ, ದಲಿತ ಹುಡುಗ ಇದ್ದಾನೆ, ರ್ಯಾಂಕ್ ಬರ್ತಾನೆ. ಸೊ ಯಾರೇನೋ ಎಕ್ಸಾಮ್ ಫೀಸ್ ಕೊಡೋದು ಬೆಟ್ರು, ಇವನಿಗೆ ಕೊಟ್ಟು ಏನು ಉಪಯೋಗ ಇಲ್ಲ, ಇವನು ಹಾಳು ಮಾಡಿಬಿಡ್ತಾನೆ. ಆ ಥರ ಕೆಲವು ಕೆಲವಕ್ಕೆ ಅರ್ಹತೆ ಬರುತ್ತೆ. ಕೆಲವು ಅಂದರೆ ಅಲ್ಲೂ ಕೂಡ ಅರ್ಹತೆಯಲ್ಲಿ ವೆರೈಟಿ. ಯಾವ್ಯಾವುದಕ್ಕೆ ಏನೇನು ಹಸಿದವನಿಗೆ ಅರ್ಹತೆ ಬೇರೆ, ಬಾಯಿಗೆ ಅರ್ಹತೆ ಬೇರೆ, ಯಾವುದು ಪದಾರ್ಥಕ್ಕೆ ಅರ್ಹತೆ ಬೇರೆ, ಅದು ಗೃಹದಾನಾದಿಗಳಿಗೆ ಅರ್ಹತೆ ಬೇರೆ, ಮತ್ತೆ ತಿಲದಾನಾದಿಗೆ ಅರ್ಹತೆ ಬೇರೆ, ಒಂದೊಂದು ಗೋದಾನಕ್ಕೆ ಅರ್ಹತೆ ಬೇರೆ. ಕೆಲವು ಗೋದಾನ ಮಾಡಿಬಿಟ್ಟು ಕೊಂದಾಕ್ಬಿಡ್ತಾರೆ. ಗೋದಾನ ಯಾಕೆ ಮಾಡ್ತಾರೆ ಅವರಿಗೆ? ಅರ್ಥ ಆಯ್ತಾ? ಯಾರು ಪ್ರೊಟೆಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಕೊಡೋದು. ಯೂಸ್ ಮಾಡ್ಕೋಬೇಕು, ಒಂದು ಪ್ರೊಟೆಕ್ಟ್ ಮಾಡಬೇಕು ಇನ್ನೊಂದು. ಆದ್ದರಿಂದ ದಾನದಲ್ಲಿ ಅನೇಕ ವೆರೈಟಿ ದಾನಕ್ಕೆ ತಕ್ಕಂತೆ ಪಾತ್ರತ್ವ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಆ ಜನರಲ್ಲಿ ಬ್ರಾಹ್ಮಣದಲ್ಲಿ ಏನಿರಬೇಕು? ಇಷ್ಟು ಗುಣ ಇರೋದ್ರಿಂದ ಅವನು ಸುಪಾತ್ರ. ತಪಸ್ಸ ಆ ಸುಳ್ಳೆ ಮಾಡಿ ತಪ್ಪದು. ಇವ್ರು ಮಾಡ್ಕೊಂಡ್ರು ಸುಳ್ಳು, ಅದು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಮಾಡ್ಕೊಂಡ್ರದ್ದು ಅಷ್ಟೆ ಸುಳ್ಳು. ಗಾದೆ ಮಾತು ಕನ್ನಡದಲ್ಲಿ ಭೋಜನ ಯಾಕೆ ಛಂದಸ್ ಪ್ರಕಾರ ತಪ್ಪದು. ಬ್ರಾಹ್ಮಣ ಭೋಜನ ಪ್ರಿಯ ಛಂದಸ್ ಆಗೋದೇ ಇಲ್ಲ, ಭೋಜನ ಪ್ರಿಯ ಅಂತಾನೆ ಅರ್ಥ. ಇನ್ನೊಂದು ಅರ್ಥ ಇದೆ, ಭೋಜನ ಶಬ್ದಕ್ಕೆ ಭೋಜನಂ ಭೋಕ್ತ ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ಭೋಜನ ಅಂತ ಹೆಸರು. ಸೊ ವಿಷ್ಣು ದೇವರಿಗೆ ಪ್ರಿಯರು ಅಂತ ಭೋಜನ ಪ್ರಿಯ. ಇನ್ನೊಂದು ಅರ್ಥ ಅಂದ್ರೆ ಆ ಅರ್ಥ. ಅದು ಬಿಟ್ಟು ಈ ಅರ್ಥ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಬರೀ ಊಟ ಹೊಡಿತಾರೆ ಬ್ರಾಹ್ಮಣ ತಿಳ್ಕೊಂಡ್ರೆ ತಪ್ಪು. ಆಕ್ಚುಲಿ ಬ್ರಾಹ್ಮಣಿಂದ ಜಾಸ್ತಿ ತಿಂಬೋದು ಯಾರೋ, ಬೇರೆಯವರೇ ಜಾಸ್ತಿ ತಿಂಬೋದು. ಗೊತ್ತಾಯ್ತಾ? ಈಗ ಹಾಸ್ಟೆಲ್ ಇರುತ್ತೆ ನೋಡ್ತೀವಲ್ಲ, ಅವ್ರು ಹೇಳ್ತಾರೆ ಎಷ್ಟು ತಂದ್ರೆ ಸಾಕು ದನ ತಿಂದ ತಿಂತಾರೆ ಅಂತ ಹೇಳ್ತಾರೆ. ದನಗಳು ತಿಂತಾರೆ, ಮತ್ತೆ ದನ ತಿಂದ ದನಗಳನ್ನೇ ತಿಂತಾರೆ. ಅವ್ರ ತಿಂದ್ರೆ ಬ್ರಾಹ್ಮಣ ತಿನ್ಲಕ್ಕೆ ಆಗೋದಿಲ್ಲ. ಇವ್ರು ಏನಿದ್ರು ಕೂಡ ತೃಪ್ತಿ. ಓದಕ್ಕೆ ಎಷ್ಟು ಬೇಕೋ ಅಷ್ಟೇ. ಇಂಟೆಲೆಕ್ಚುಯಲ್ ಫುಡ್ ಯಾವಾಗಲೂ ಕೂಡ ಇಂಟೆಲೆಕ್ಚುಯಲ್ ವರ್ಕಿಗೆ ಕ್ವಾಲಿಟಿ ಫುಡ್ ಬೇಕು, ಕ್ವಾಂಟಿಟಿ ಜಾಸ್ತಿ ಬೇಡ. ಕ್ವಾಲಿಟಿ ಜಾಸ್ತಿ ಇರ್ಬೇಕು ಅವರಿಗೆ. ಕ್ವಾಲಿಟಿ ಕ್ವಾಂಟಿ ಎರಡೂ ಬೇಕಾಗ್ತದೆ. ಆದ್ರಿಂದ ಹೆಚ್ಚು ತಿಂದ ಕಾಂಪಿಟೇಷನ್ ಇಟ್ಕೊಂಡ್ರೆ ಬ್ರಾಹ್ಮಣ ತಿನ್ಲಕ್ಕೆ ಆಗೋದಿಲ್ಲ, ನೆನಪಿರ್ಬೇಕು. ಸತ್ತೇ ಚೇದಂ ಹರೇಸ್ತನು ತನ್ವೋಶ್ಯ ಬ್ರಾಹ್ಮಣ ಆರಾಜನ್ ಕೃಷ್ಣಶ್ಯ ಜಗದಾತ್ಮನಃ ಪುನಂತಃ ಪಾದರಜಸ ತ್ರಿಲೋಕೀಂ ದೈವತಂ ಮಹತ್. ಅದಕ್ಕೆ ದೇವರು ಏನ್ ಮಾಡಿದ್ದಾನಂತೆ, ತನ್ನ ರೂಪ ಇಟ್ಟು ಸನ್ನಿಧಾನ ಇಟ್ಬಿಟ್ಟಿದ್ದಾನೆ ಬ್ರಾಹ್ಮಣರೊಳಗೆ, ವಿಶೇಷ ಸನ್ನಿಧಾನ ಇಟ್ಟಿದ್ದಾನೆ. ಆದ್ದರಿಂದಾಗಿನೇ ಗೋಬ್ರಾಹ್ಮಣ ಹಿತಾಯಚ ಅಂತ ರೂಢಿಗೆ ಬಂತು. ತನ್ವೋ ಅಶ್ಯ ಬ್ರಾಹ್ಮಣ ರಾಜನ್ ಕೃಷ್ಣಶ್ಯ ಜಗದಾತ್ಮನಃ. ಈ ಬ್ರಾಹ್ಮಣರೆಲ್ಲ ಯಾರು ಗೊತ್ತಾ? ಜಗತ್ತು ಜಗತ್ತಿಗೆ ಪ್ರಧಾನನಾದಂಥ ಕೃಷ್ಣನ ಒಂದು ರೂಪಗಳಿದ್ದ ಹಾಗೆ ಬ್ರಾಹ್ಮಣರು ಅಂತ ಕೇಳಿದ. ಪುನಂತಹ ಪಾದರಜಸ ತ್ರಿಲೋಕೀಂ ದೈವತಂ ಮಹತ್. ಅವರು ಓಡಾಡಿದ ಜಾಗ ಪವಿತ್ರ ಆಗಿಬಿಡುತ್ತೆ. ಪಾದರಜಸ ಪುನಂತಹ, ಅವ್ರ ಪಾದಧೂಳಿಯಿಂದ ಭೂಲೋಕ ಎಲ್ಲ ಲೋಕ ಪವಿತ್ರ ಆಗಿಬಿಡ್ತವೆ. ತ್ರಿಲೋಕೀಂ ದೈವತಂ ಮಹತ್, ಆ ತ್ರಿಲೋಕೀಂ ಪುನಂತಹ. ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲಿ ಕಾಲಿಟ್ರೆ ಪ್ಯೂರ್ ಆಗಿಬಿಡುತ್ತೆ ಅಂತ, ಅಷ್ಟು ಶಕ್ತಿ ಅದಕ್ಕೆ. ಗೋವುಗಳನ್ನು ಗೃಹಪ್ರವೇಶ ಮಾಡಿಸಿ ಪ್ಯೂರ್ ಆಗುತ್ತೆ ಅಂತ ಗೊತ್ತಿದೆಯಲ್ಲ ಈಗ. ಅದೇ ರೀತಿಯಲ್ಲಿ ಗೋಧೂಳಿ ಹೇಗೆ ಪವಿತ್ರನೋ, ಬ್ರಾಹ್ಮಣನ ಪಾದಧೂಳಿ ಕೂಡ ಅತ್ಯಂತ ಪವಿತ್ರ. ದೈವತಂ ಮಹತ್, ಅದರಿಂದ ಕಣ್ಣಿ ಕಾಣ್ತಕ್ಕ ದೊಡ್ಡ ದೇವತೆ ಯಾರು ಅಂದರೆ ಬ್ರಾಹ್ಮಣನೇ. ಅತ ಏವ ಬ್ರಹ್ಮ ಅನತೀತಿ ಬ್ರಾಹ್ಮಣ ಇತಿ ತತ್ಪದಂ ಪ್ರಾಯೋಜಿ. ಅವನ ಪದ ಸೇರಿಸ್ತಾರೆ. ಈ ಬ್ರಾಹ್ಮಣ ಅಂತ ಎಲ್ಲರೂ ತೊಗೊಂಡ್ಬಿಟ್ರೆ ಪದೀತಿ ಆಗುತ್ತೆ ಅಂತೇಳಿ. ಯಾರೋ ಬ್ರಾಹ್ಮಣರಲ್ಲ, ಬ್ರಹ್ಮ ಅನತೀತಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿ ಆದವನು ಅಂತ ಅರ್ಥ. ಬರೀ ಜಾತ್ಯಾ ಬ್ರಾಹ್ಮಣ ಸೆಕೆಂಡರಿ, ಬ್ರಹ್ಮಜ್ಞಾನಿ ಆದ ಬ್ರಾಹ್ಮಣ ಸಿಕ್ಕಿಬಿಟ್ರೆ ಅವನ ವಿಶೇಷ ಸನ್ನಿಧಾನ ಅಂತ ಹೇಳ್ತಾರೆ. ಅಪರೋಕ್ಷ ಜ್ಞಾನಿಗಳು, ಪರೋಕ್ಷ ಜ್ಞಾನಿಗಳು ನಂಬರ್ ಒನ್. ಇಲ್ಲೋದ್ರೆ ಅಧ್ಯಯನ ಮಾಡಿದ ಜ್ಞಾನಿಗಳಾಗಬೇಕು, ಮನೆ ಪಟ್ಟ ಪರೋಕ್ಷ ಜ್ಞಾನಿಗಳಾಗಬೇಕು. ಎರಡೂ ಇರೋದಿಲ್ಲ. ಬ್ರಾಹ್ಮಣ ಅಂತೇಳಿ ಬರೀ ಊಟ ಕೂಡ ಪೂರ್ತಿ ಬ್ರಾಹ್ಮಣ ಆಗಿದ್ರೆ ಬಹಳ ತಪ್ಪಾಗಿದೆ. 90% ಜನ ಸಿಗೋದು ಅಂಥವರೇ. ತಪಸ್ಸಿ ಇತಿ ತನುಂ ಪ್ರತಿಮಾ ಸ್ಥಾನಂ, ಪರಮಾತ್ಮನ ದೇಹ ಅಂದರೆ ಪರಮ ಪ್ರತಿಮೆಗಳಿದ್ದ ಹಾಗೆ ಬ್ರಾಹ್ಮಣರು ಅಂದರೆ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಹೇಗೆ ಪ್ರತಿಮೆಗಳು ಅಂದರೆ, ಶಿಲಾವತ್ ಪ್ರತಿಮಾ ಸಂತೋ ವಿಪ್ರಾಜ್ಯಾಶ್ಚ ಹರೇಸ್ಮೃತಃ. ಶಿಲೆ ಹೇಗೆ ದೇವರಿಗೆ ಪ್ರತಿಮೆ ಆಗುತ್ತೋ, ಬ್ರಾಹ್ಮಣರು ಹಾಗೆ ದೇವರಿಗೆ ಪ್ರತಿಮೆ ಆಗ್ತಾರೆ. ಇದೇ ವಚನಾತ್ ವಿಪ್ರಾದಿ ಮಾತ್ರ ಹರಿಶೀಲ ಶಿಲಾಸ್ಥಾನೀಯಂನ ಕಿಂತು ತಪಾದಿ ವಿಶಿಷ್ಟ ಬ್ರಾಹ್ಮಣ ಕುಲಂ ಅಂತ ಹೇಳಿದ್ದಾರೆ. ತಪಸ್ಸು ಮೊದಲಾದರೂ ಹೊಂದಿದ್ರೆ ಅರ್ಹರಾಗ್ತಾರೆ, ಹೊರತು ಬರೀ ಬ್ರಾಹ್ಮಣ ಅನಿಸ್ಕೊಂಡು ಮಾತ್ರಕ್ಕೆ ಅರ್ಹ ಆಗೋದಿಲ್ಲ. ಅನ್ಯಥಾ ಹರೇ ರಚ್ಚೋಪಾಸ ಪುರುಷಾರ್ಥ ಪ್ರಧಾನ ಸ್ಯಾತ್ ಋತುಪಾಸ ವಿನಿಂದ್ಯ ಸುಪಾತ್ರಂ ಬ್ರಾಹ್ಮಣಂ ವಿಧು ಇದು ಕಥಂ ಕಥನಂ ವ್ಯರ್ಥಂ ಸ್ಯಾತ್. ದೇವರ ಆರಾಧನೆ ಮಾಡಬೇಕು ಬ್ರಾಹ್ಮಣರಲ್ಲಿ ಅಂತ ಹೇಳಿದ ಮೇಲೆ ಎಕ್ಸೋಜೆಡ್ಗಳಾಗ ಸಾಧ್ಯ ಇಲ್ಲ, ಸನ್ನಿಧಾನ ಇರಬೇಕು ಅಂತ ಅರ್ಥ. ಅತಏವ ಬ್ರಹ್ಮಾಣತಿ ಇತಿ ಬ್ರಾಹ್ಮಣ ಆಯಿತು ತತ್ಪದಂ ಪ್ರಾಯೋಜಿ. ಅದಕ್ಕೆ ಆಚಾರ್ಯ ಗೀತಾಭಾಷ್ಯರು ಹೇಳಿದ ಅರ್ಥ ಬ್ರಹ್ಮಾಣತಿ ಇತಿ ಬ್ರಾಹ್ಮಣ. ಬ್ರಹ್ಮ ಅಂದ್ರೆ ಪರಮಾತ್ಮ, ನನ್ನ ಅಣತಿ ಅವನು ಅನ್ವೇಷಣೆ ಮಾಡ್ತಾನಲ್ಲ, ಬ್ರಹ್ಮ ಜಿಜ್ಞಾಸೆ ಮಾಡ್ತಾನಲ್ಲ, ಅವನು ಬ್ರಾಹ್ಮಣ ಅನ್ಬೇಕೆ ಹೊರತು ಹೆಸರಿಗೆ ಬ್ರಾಹ್ಮಣನಲ್ಲ. ಅದಕ್ಕೆ ದಾಸರು ವೇದವನ್ನು ಓದೋದ ವಿಪ್ರತಾನೇಕೆ ಅಂತ ಹೇಳಿದರು. ಬ್ರಹ್ಮಾಣತಿ ಎಂಬುದಕ್ಕೆ ಎರಡರ್ಥ, ಬ್ರಹ್ಮ ಅಂದ್ರೆ ಪರಮಾತ್ಮ, ಅವನ ಚಿಂತನೆ ಯಾವಾಗಲೂ ಮಾಡೋನು ಬ್ರಾಹ್ಮಣ ಅಂತ ಒಂದರ್ಥ. ಬ್ರಹ್ಮ ಅಂದ್ರೆ ವೇದ, ವೇದಾಧ್ಯಯನ ಆದ್ರೆ ಮಾಡೋನು ಬ್ರಾಹ್ಮಣ ಅಂತ ಇನ್ನೊಂದರ್ಥ. ಇನ್ನು ಬ್ರಹ್ಮ ಅಂದ್ರೆ ಶಾಸ್ತ್ರ, ಶಾಸ್ತ್ರಾಧ್ಯಯನ ಅಂತ ಮತ್ತೆ ಅರ್ಥ. ಅದೆಲ್ಲ ಬಿಟ್ಬಿಟ್ಟು ಬರೀ ಅತ್ಯಬ್ರಾಹ್ಮಣ ಅಂಬೋದು ತೀರ ಕಡಿಮೆ. ಬರೀ ಬರ್ತೀನಿ ನಾವು ತೀರ ಏನೋ ಇದ್ರೆ ಬರ್ತಷ್ಟು ಲಾಸ್ಟ್ ಅದು ಹೇಳ್ತಾರೆ ಮನುಸ್ಮೃತಿಯಲ್ಲಿ. ಸಮಂ ಅಬ್ರಾಹ್ಮಣೇ ದಾನಂ ದ್ವಿಗುಣಂ ಬ್ರಾಹ್ಮಣ ಬ್ರುವೆ. ಬ್ರಾಹ್ಮಣ ಬ್ರು ಅಂದ್ರೇನು, ಬ್ರಾಹ್ಮಣ ಅಂತ ಕರ್ಕೋತಾನಷ್ಟೇ, ಬ್ರಾಹ್ಮಣನಲ್ಲ, ಬೈ ನೇಮ್ ಸೇಕ್ ಬ್ರಾಹ್ಮಣ. ಅವನಿಗೆ ಕೊಟ್ರೆ ಸ್ವಲ್ಪ ಪುಣ್ಯ ಬರುತ್ತೆ. ಸಮಂ ಅಬ್ರಾಹ್ಮಣೇ ದಾನಂ, ಬ್ರಾಹ್ಮಣನಲ್ಲದವನಿಗೆ ದಾನ ಕೊಟ್ರೆ ಕೊಟ್ಟಿದ್ದೆಷ್ಟೋ ಅಷ್ಟೇ. 10 ವರ್ಷ ಇಟ್ಟ 10,000 ರೂಪಾಯಿ, ಬರೀ 10 ವರ್ಷಕ್ಕೆ 10,000 ರೂಪಾಯಿ ವಾಪಸ್ ಬಂತಷ್ಟೆ, ಏನು ಬೆಳಿಲೇ ಇಲ್ಲ. ಸಮಂ ಅಬ್ರಾಹ್ಮಣೇ ದಾನಂ ದ್ವಿಗುಣಂ ಬ್ರಾಹ್ಮಣ ಬ್ರುವೆ. ಹೆಸರಿಗೆ ಬ್ರಾಹ್ಮಣ ಇದ್ದಾನಲ್ಲ ಅವನಿಗೆ ಕೊಟ್ರೆ ಡಬಲ್ ಆಗುತ್ತೆ, ಗೊತ್ತಾಯ್ತಾ. ಆಮೇಲೆ ಮುಂದಿದೆ ಸತ್ಪಾತ್ರ ಇರ್ತಾರಲ್ಲ ಅವರಿಗೇನಂತ ಕೊಡ್ತಾರೆ, ಅವ್ರಿಗೆ ಕೊಟ್ಟು 100,000 ಆಗ್ತದೆ. ಅನಂತಂ ವೇದ ಪಾರಕ್ಕೆ, ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಕೂಡ ಅನಂತ ಆಗಿಬಿಡುತ್ತೆ. ಈಕ್ವಲ್ ಜಸ್ಟ್ ಅಷ್ಟಾಗೋದೆಷ್ಟೋ ಡಬಲ್ ಆಗೋದೆಷ್ಟೋ ಗೊತ್ತಾಯ್ತೆ. ಶತಸಹಸ್ರಂತೂ ಸ್ವಾಧೀತೆ, 100,000 ಲಕ್ಷ ಆಗುತ್ತಂತೆ ಓದಿದವನಿಗೆ. ಇನ್ನು ವೇದ ಪಾರಗೆ ದೇವರನ್ನೇ ಕಂಡುಬಿಟ್ಟವನಿಗೆ ಕೊಟ್ಟಿದ್ದು ಇನ್ಫೈನೈಟ್. ಅದೇ ಯಥೌದತ್ತವನಂತಕಂ ಇತ್ಯಾದಿ ಪದ ಬರೋದು ಹಾಗೆ. ಜ್ಞಾನಿಗಳಾದ್ರೆ ಯಾದವಾರ್ಯರು ಒಬ್ಬರಿಗೆ ಭೋಜನ ಮಾಡಿಸ್ತಾರೆ, ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ತೇನೆ ಅಂತ ಸಂಕಲ್ಪ ಮಾಡಿದ್ರು. ವಿದ್ಯಾಧೀಶರ ತಾಯಿ ಒಳ್ಳೆ, ಅವರು ಹೇಗೆ ವಾದಿರಾಜ ಸ್ವಾಮಿಗಳ ತಾಯಿ ಒಳ್ಳೆ ಜ್ಞಾನಿಯಾದ ಮಗ ಹುಟ್ಟಿದರೆ ಲಕ್ಷಾಲಂಕಾರ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಾಗೆ ವಿದ್ಯಾಧೀಶರ ತಾಯಿ ಸಂಕಲ್ಪ ಮಾಡಿದ್ರು, ಒಳ್ಳೆ ಜ್ಞಾನಿಯಾದ ಮಗ ಹುಟ್ಟಿದರೆ ನಾನು ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸ್ತೇನೆ ಅಂತೇಳಿ ವಿದ್ಯಾಧೀಶರು ಹುಟ್ಟಿದ್ರು. ಮತ್ತೇನು ಮಾಡಿ, ಲಕ್ಷ ಬ್ರಾಹ್ಮಣ ಇಲ್ಲಿ ತರಬೇಕು ಅವರು, ಲಕ್ಷ ಬ್ರಾಹ್ಮಣರು ಸಿಗೋದೆಷ್ಟು ಖರ್ಚೆಷ್ಟಿ ಮತ್ತೆ ಲಕ್ಷ ಬ್ರಾಹ್ಮಣರಿಗೆ ಅಂತ ಕೇಳಿದರೆ ಎಷ್ಟು ಖರ್ಚಾಗಬೇಕು, ಎಷ್ಟು ದಕ್ಷಿಣೆ ಕೊಡಬೇಕು, ಪ್ರಪೋರ್ಷನೇಟ್ ದಾನ ಧರ್ಮ ಮಾಡೋದು. ಬ್ರಾಹ್ಮಣ ಭೋಜನ ಬರೀ ಊಟ ಹಾಕಿದರೆ ಭೋಜನ ಅಲ್ಲ, ದಕ್ಷಿಣೆ ಇತ್ಯಾದಿ ಕೊಡಬೇಕು. ಎಲ್ಲಿ ಕೊಡಬೇಕಲ್ಲ, ಸಿಗೋದು ಅರೇಂಜ್ ಮಾಡೋದು ಭಾರಿ ಕಷ್ಟ. ಅದು ತುಂಬ ಯೋಚನೆ ಮಾಡ್ತಿದ್ರು. ಒಂದು ಮಗನ ಮುಂದೆ ಹೇಳ್ಕೋತಾರೆ, ಈಗ ಆಯ್ತು ಅಂತ ಆಯ್ತು, ಇಷ್ಟಕ್ಕೆ ಸಿಕ್ಕಾಚಾರವನ್ನು ಕೂಡಿಸಬೇಡ, ಯಾದವಾರ ದೊಡ್ಡ ಜ್ಞಾನಿಗಳು ಅವರೊಬ್ಬರು ಕೂಡಿಸಿದ ಹರಿಶ್ಚರ ಬ್ರಾಹ್ಮಣ ಭೋಜನ ಮಾಡಿಸಿದಾಗುತ್ತೆ ಅಂತ ಹೇಳಿದರು. ಆಯ್ತು, ಅವ್ರ ಊಟ ಕೂಡಿಸಿ ಕೃಷ್ಣಾರ್ಪಣ ಅಂತ ಹೇಳಿ ಅಂದ್ರೆ ಆಗಿ ತಾಯಿ ನಂಬಿಕೆ ಬರಬೇಕಲ್ಲ. ಅವರೊಂದು ದೊಡ್ಡ ಸ್ವಭಾವ ಅವ್ರದ್ದು, ಏನಾದರೂ ಇನ್ನು ಆಗಲಿಲ್ಲ ಆಗಲಿಲ್ಲ ಅನ್ಕೋತಿರ್ತಾರೆ. ಅವಾಗ ಅವ್ರಿಗೆ ಕೇಳಿಸ್ತಂತೆ, ಸಾ ಲಕ್ಷರ ಜೋರ ಕೃಷ್ಣಾರ್ಪಣ ಅಂತ ಶಬ್ದ ಕೇಳಿಸ್ತಂತೆ, ಆ ಸೌಂಡ್ ಕೇಳಿಸ್ತಂತೆ ಅವ್ರಿಗೆ. ಆಗ ಸಮಾಧಾನ ಆಯ್ತಂತೆ. ಹಾ, ಜನ ಗಲಾಟೆ ಬಾಜರ ಕೂದಾಗಿದ್ದಾರೆ, ಜನ ಸೇರಿದ್ದಾರೆ ಅಂತ ಅರ್ಥ ಆಗುತ್ತೆ. ಗಲಾಟೆ ಒಬ್ಬನೇ ಎಷ್ಟು ಗಲಾಟೆ ಮಾಡಿದ್ರು ಅದಕ್ಕೆ ಮಿತಿ ಇರುತ್ತೆ, ಜನ ಹೆಚ್ಚಾದಷ್ಟು ಕೂಡ ಒದರಾಟ ಜಾಸ್ತಿ ಆಗುತ್ತೆ. ಇಲ್ಲಿ ಕೃಷ್ಣಾರ್ಪಣ ಅನ್ನೋದು ಅಷ್ಟು ಕೇಳಿಸಿದಾಗ ಭಾರಿ ಖುಷಿ ಆಯ್ತು. ಇದರಲ್ಲಿ ಯಾತಕ್ಕೆ ಹೇಳ್ತಾರೆ, ಅನಂತಂ ಬ್ರಾಹ್ಮಣ ಬ್ರುವೆ, ಅನಂತಂ ವೇದ ಪಾರಗೆ ಎಂಬುದು ನಿದರ್ಶನ. ಪುನಂತ ಪಾದರಜಸ ತ್ರಿಲೋಕೀನ್ ದೈವತಂ ಮಹತ್. ಇದು ಶ್ರೀಮದ್ ಭಾಗವತೆ ಸಪ್ತಮಸ್ಕಂಧೆ 15ನೇ ಅಧ್ಯಾಯ. ಈ ಕೊನೆಯ ಅಧ್ಯಾಯ 16ನೇ ಅಧ್ಯಾಯ. ನಾರದ ಉವಾಚ, ಕರ್ಮ ನಿಷ್ಠಾ ದ್ವಿಜಾ ಕೇಚಿತ್ ತಪೋ ನಿಷ್ಠಾ ನೃಪಾ ಪರೇ ಸ್ವಾಧ್ಯಾಯೇ ಅನ್ನೇ ಪ್ರವಚನೆ ಅನ್ನೇ ಚ ಜ್ಞಾನಯೋಗಯೋಹೋ. ಕೆಲವು ಬ್ರಾಹ್ಮಣರಲ್ಲಿ ಅನೇಕ ವೆರೈಟಿ ಇರ್ತಾರೆ. ಕರ್ಮನಿಷ್ಠಾ ದ್ವಿಜಾ ಕೇಚಿತ್, ಕರ್ಮನಿಷ್ಠರು ಬರೀ ಕರ್ಮ ಮಾಡೋರು ಅಂತ ಅರ್ಥ ಅಲ್ಲ, ಕರ್ಮ ಹೆಚ್ಚು ಮಾಡೋರು ಅಂತ ಅರ್ಥ. ಒಂದೇ ಕೆಲಸನೇ, ಪ್ರೊಫೆಸರ್ ಆಗಿಬಿಡ್ತಾನೆ ಅವನಿಗೆ ಟೀಚಿಂಗ್ ಜಾಸ್ತಿ, ಇನ್ನು ಎಜುಕೇಟಿವ್ ಜಾಬ್ ಸೇರ್ತಾನೆ ಅವನಿಗೆ ಟೀಚಿಂಗ್ ಕಡಿಮೆ. ಇಬ್ಬರದ್ದು ಕ್ವಾಲಿಫಿಕೇಶನ್ ಒಂದೇ. ಅದೇ ಥರ ಜ್ಞಾನಿಗಳಲ್ಲಿ ಈ ಕರ್ಮಯೋಗಿಗಳು ಜ್ಞಾನಯೋಗಿಗಳು ಹೇಗಂತಾರೋ ಹಾಗೆ ಕರ್ಮನಿಷ್ಠಾದ ಬ್ರಾಹ್ಮಣರು ಕೆಲವು. ಕೆಲವು ತಪೋನಿಷ್ಠಾ ನೃಪಾಪರೆ, ಹೇ ನೃಪ ಧರ್ಮರಾಜ ಅಪರೆ, ಕೆಲವು ತಪಸ್ಸು ಮಾಡಲು ಇಷ್ಟಪಡ್ತಾರೆ, ತಪಸ್ಸು ಭಾರಿ ಲೈಕ್ ಕೆಲವರಿಗೆ, ಕೆಲವರಿಗೆ ಬರೀ ಕರ್ಮಾಚರಣೆ ಲೈಕ್, ಕೆಲವು ಸ್ವಾಧ್ಯಾಯ ಬರೀ ಪಾರಾಯಣಾದಿ ಭಾರಿ ಇಷ್ಟಪಡ್ತಾರೆ. ಕೆಲವು ಯಾವಾಗಲೂ ಪಾರಾಯಣ ಮಾಡ್ತಿರ್ತಾರೆ, ಎಷ್ಟೋ ದಿನ ಯಾರು ಸಿಗ್ತಾರೆ, ಇಷ್ಟು 300 ಸತ್ಯ ಆಯಿತು 400 ಸತ್ಯ ಆಯಿತು ಪಾರಾಯಣ ಅಂತವರು ಸಿಗ್ತಾರೆ. ಅದೇ ಒಂದು ವ್ರತ ಮುಗಿಸೋದು ಮತ್ತೆ ಶುರು ಮಾಡಿಬಿಡೋದೇ ಕೆಲಸ, ಅದೊಂದು ಗುಂಪು. ಪ್ರವಚನೆ ಅನ್ನೆ, ಕೆಲವರು ಪ್ರವಚನದಲ್ಲಿ ಭಾರಿ ಆಸಕ್ತರಾಗಿರ್ತಾರೆ. ಜ್ಞಾನಯೋಗಯೋಹೋ ಅನ್ನೆ, ಇನ್ನು ಜ್ಞಾನದಲ್ಲಿ ಯೋಗದಲ್ಲಿ ಕೆಲವರು ಇರ್ತಾರೆ. ಇವೆಲ್ಲ ವೆರೈಟಿಗಳು. ಎಜುಕೇಷನ್ ಅಂದರೆ BSc BCom ಡಿಗ್ರಿ ಎಲ್ಲ ಡಿಗ್ರಿ ತಾನೆ, ಆ ಥರ ಕೆಲವು ಕೆಲವರಿಗೆ ಇಷ್ಟ ಇರುತ್ತೆ, ಅದು ತಪ್ಪಲ್ಲ. ದಾನನಿಷ್ಠಾಯದೇ ಯಾನಿ ಕವ್ಯಾನ್ಯ ಅನಂತ್ಯ ಮಿಚ್ಛತ. ಇದರಲ್ಲಿ ಹವ್ಯಕವ್ಯಗಳನ್ನು ಕೊಡಬೇಕಾದ, ಹವ್ಯ ಅಂದರೆ ದೇವತಾ ಕಾರ್ಯ, ಕವ್ಯ ಅಂದರೆ ಪಿತೃಕಾರ್ಯ. ಪಿತೃಕಾರ್ಯಕ್ಕೆ ಯಾರನ್ನು ಕರಿಬೇಕಂತ ಸಾಮಾನ್ಯ ಜ್ಞಾನನಿಷ್ಠರನ್ನು ಕರಿ ಅಂತ ಹೇಳ್ತಾರೆ. ಪಾಠ ಪ್ರವಚನ ಮಾಡಿಕೊಂಡಿರೋರನ್ನು ಕರೆದ್ರೆ ಜಾಸ್ತಿ ಪುಣ್ಯ ಬರುತ್ತೆ. ಜ್ಞಾನನಿಷ್ಠಾಯ ದೇಯಾನಿ ಕವ್ಯಾನಿ ಅನಂತ್ಯ ಮಿಚ್ಛತ. ತಾವು ಮಾಡ್ತಕ್ಕಂಥ ಪಿತೃಕಾರ್ಯಕ್ಕೆ ಅನಂತ ಫಲ ಸಿಗಬೇಕು ಅಂತಿದ್ರೆ ಜ್ಞಾನನಿಷ್ಠರಿಗೆ ಕೊಡಿ ಅಂತ ಹೇಳ್ತಾರೆ. ಇವತ್ತು ಜ್ಞಾನನಿಷ್ಠರನ್ನು ಕರೆಯೋದೇ ಇಲ್ಲ, ಫಸ್ಟ್ ಅವ್ರು ಬರೋದೇ ಇಲ್ಲ, ಅವ್ರು ಕರೆಯೋದೇ ಇಲ್ಲ, ಯಾಕೆಂದ್ರೆ ಸರಿ ಮಾಡೋದಿಲ್ಲ ಅದರಿಂದ ಬರೋದಿಲ್ಲ. ಯಾಕೆ ಬರ ಸರಿ ಮಾಡೋದಿಲ್ಲ ಇವರು, ಅದಕ್ಕಾಗಿ ಬರೋದಿಲ್ಲ. ಎಲ್ಲ ಹೇಳ್ತಾರೆ ಬಿಂದು ಕುತ್ಕೊಂಡ್ಬಿಟ್ಟಿರ್ತಾರೆ, ಬಣ್ಣನ ಗುಟ್ಟ ಕುತ್ಕೊಂಡ್ಬಿಟ್ಟಿರ್ತಾನೆ, ಹೇಗೆ ಹೋಗ್ತಾರೆ ಪಾಪ. ಸಂಧ್ಯಾ ಅನ್ನು ಕೂಡ ಮಾಡಿರೋದಿಲ್ಲ, ಮರಿ ಪಾಪ ಗಡಿಸಿತ್ತು ಇವರಿಗೆ ಹೋಗೋದಿಲ್ಲ. ಪುಣ್ಯಕಾರ್ಯ ಮಾಡಿದ್ರೆ ಖಂಡಿತ ಹೋಗ್ತಾರೆ. ದೈವೇಚ ತದಭಾವೇಶ್ಯಾತ್ ಇತರೇಭ್ಯೋ ಯಥಾರ್ಹತ. ಆದರೆ ದೈವೇಚ ಅದೇ ರೀತಿ ದೇವ ಕಾರ್ಯದಲ್ಲೂ ಕೂಡ ಅವರಿಗೆ ಪ್ರಾಧಾನ್ಯ. ಹವ್ಯ ದೇವ ಹವ್ಯ ಇರಲಿ ಕವ್ಯ ಇರಲಿ, ಯಾರನ್ನು ಕರಿಬೇಕು ಯಾವಾಗಲೂ ಜ್ಞಾನಿಗಳನ್ನು ಕರಿಬೇಕು. ತದಭಾವೆ ಅವ್ರು ಸಿಗದೆ ಹೋದರೆ ಇತರೇಭ್ಯೋ ಯಥಾರ್ಹತ, ಇತರಿಗೆ ಆಸ್ ಪರ್ ಇದು ಒಂದು ಆರ್ಡರ್ನಲ್ಲಿ ಕರ್ಕೋತಾ ಹೋಗಿ ಅಂತ ಹೇಳಿದ್ರು. ಒಂದು ಆರ್ಡರ್ಲ್ಲಿ ಒಂದೊಂದೇ ಕಡಿಮೆ ಮಾಡ್ತಾ ಹೋಗಿ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡಿ ಅಂತ ಹೇಳಿದ್ರು. ದೌ ದೇವೇ ಪಿತೃಕಾರ್ಯೇ ತ್ರೀನ್ ಏಕೈಕಂ ಉಭಯತ್ರವಾ ಗೋಜಯೇತ್ಸು ಸಮೃದ್ಧೋಪಿ ಶ್ರಾದ್ದೇ ಕುರಿಯಾನ್ನ ವಿಸ್ತಾರಂ. ಇನ್ನೊಂದು ಕಾರಣ ಇದೆ. ಜ್ಞಾನಿಷ್ಠಕರ ಏನಾಗುತ್ತೆ ಅಂದರೆ ಆ ಪಿಂಡ ಪ್ರದಾನ ಇತ್ಯಾದಿ ಮಾಡ್ತಾ ಇರ್ತಾರೆ. ಅವ ಏನು ಮಾಡ್ತಾರೆ, ಇವರು ಪಾರಾಯಣ ಮಾಡ್ತಾ ಗೊತ್ತಿರ್ತಾರೆ, ಒಳ್ಳೆ ಭಾರಿ ಪುಣ್ಯ ಬರುತ್ತೆ. ತಿಳಿದು ಓದಕ್ಕೆ ಬರೋಬ್ಬರ ಏನು ಮಾಡ್ತಾರೋ ನಿಮ್ಮದ್ದೆ, ಅದರಿಂದ ಏನಾಯಿತು ಎಫೆಕ್ಟ್ ಹೋಗಿಬಿಡುತ್ತೆ. ಆದಷ್ಟು ಯಾವಾಗಲೂ ಕೂಡ ವಿಟ್ನೆಸ್ ಯಾರಾಗಬೇಕು, ಕುರುಡಾಗಿಬಿಟ್ರೆ ಗತಿ ಏನು ವಿಟ್ನೆಸ್. ವಿಟ್ನೆಸ್ ಆಗ ಏನಿರಬೇಕು ಕೊನೆ ಪಕ್ಷ, ಕಣ್ಣಿರ್ಬೇಕು. ಆದ್ದರಿಂದ ಜ್ಞಾನದೃಷ್ಟಿ ಇರಬೇಕು. ಜ್ಞಾನದೃಷ್ಟಿ ಇದ್ದರೆ ಹವ್ಯ ಕವಿಗಳು ಸಾಕ್ಷಿ ಇದ್ದಂತಿರ್ತಾನೆ, ಆದ್ದರಿಂದ ಅಂಥವರಿಗೆ ಕೊಡಬೇಕು. ಇಷ್ಟು ಹೇಳಿ ಹೇಳಿದ್ರು. ಈಗ ಇವರು ಸಿಗದೆ ಹೋದರೆ ಕರೀರಿ ಅಂತ ಹೇಳಿದರು, ಸಿಗದೆ ಹೋದರೆ ಕರೀರಿ ಅಂತ ಹೇಳಿದ್ರು. ಫಸ್ಟ್ ಪ್ರಿಫರೆನ್ಸ್ ಅಲ್ಲ ಅವರಿಗೆ, ಫಸ್ಟ್ ಪ್ರಿಫರೆನ್ಸ್ ಜ್ಞಾನಿಗಳಿಗೆ ಹೊರತು ಅವರಿಗೆಲ್ಲ. ಇದು ನೆನಪಿರಬೇಕು. ಸಿಗದೆ ಹೋದರೆ ನಿರ್ವಾಹ ಇಲ್ಲ ಅಂತ ಕರೀತಾರೆ. ಹೆಸರಿಗೆ ಒಬ್ರು ಯಾರು ಇರ್ತಾರೆ ಅವನಾರು ಕೂಡಿಸಿ ಅಂತ ಹೇಳಿದ. ಇನ್ನು ಇದು ಏನು ಬೇಕು, ಈಗ ಶ್ರಾದ್ದದಲ್ಲಿ ದೇವಸ್ಥಾನ ಪಿತೃಸ್ಥಾನ ಅಂತ ಎರಡಿದೆ. ದೌ ದೈವೇ ದೇವಸ್ಥಾನಕ್ಕೆ ಎಷ್ಟು ಜನ ಕೊಡಿಸ್ಬೇಕು, ಇಬ್ಬರನ್ನ. ಪಿತೃಕಾರ್ಯೇ ತ್ರೀನ್ ಪಿತೃಕಾರ್ಯದಲ್ಲಿ ಮೂರನ್ನು ಕೊಟ್ಟು ಕೂಡಿಸ್ಬೇಕು. ಏಕೈಕ ಮೊಹಯತ್ರವ ಸಿಗದೆ ಹೋದರೆ ಒಬ್ಬೊಬ್ಬರು ಕೊಡಿಸ್ಬೇಕು. ಏಕೈಕವು ಇದಕ್ಕೊಂದು ಅದಕ್ಕೊಂದು ಅದೇ ಉಳ್ಕೊಂಡಿರೋದು, ಈಗ ಹೆಚ್ಚು ಕಡಿಮೆ ಅದೇ ಅಷ್ಟೇ ಉಳ್ಕೊಂಡಿರೋದು. ಉಭಯತ್ರವ ಪೂಜೆ ಅದಕ್ಕೆ ಇಲ್ಲಿ ಎಂಟು ಮೂರು ಪ್ಲಸ್ ಐದು ಆಯ್ತಲ್ಲ, ಅಲಂಕಾರಕ್ಕೆ ಎಷ್ಟು ಜನ ಕೊಡ್ತಾರೆ ಸಾಮಾನ್ಯ, ಐದು ಜನ ಕೊಡಿಸೋದು. ಅದಕ್ಕೆ ಮೂರು ಪ್ಲಸ್ ಎರಡು ಆದ್ರಿಂದ ಐದು ಆಯ್ತು. ಸಿಗದೆ ಹೋದರೆ ಒಂದೊಂದು, ಅದು ಸಿಗದ್ರೆ ಒಂದೇ, ಏನು ಸಿಗದೆ ಹೋದರೆ ಒಂದೇ. ಪೂಜೆಯೇ ಸುಸಮೃದ್ಧೋಪಿ ಶ್ರಾದ್ದೇ ಕುರಿಯಾನ್ನ ವಿಸ್ತಾರ. ಭಾರಿ ಶ್ರೀಮಂತನಾಗಿದ್ದರು ಕೂಡ ಐದು ಜನದ ಮೇಲೆ ಕೂಡಿಸ್ಬೇಡಿ ಅಂತ ಹೇಳ್ಬಿಡ್ತಾರೆ. ಎಷ್ಟೇ ಶ್ರೀಮಂತನ ಸುಸಮೃದ್ಧೋಪಿ ಭಾರಿ ಶ್ರೀಮಂತನಾಗಿದ್ದರು ಕೂಡ ನಾ ವಿಸ್ತಾರಂ ಶ್ರಾದ್ದ ಕಾರ್ಯದಲ್ಲಿ ಹೆಚ್ಚನ್ನು ಕೂಡಿಸ್ಬೇಡಿ. ಮೂರು ಪ್ಲಸ್ ಎರಡು ಅದು ಒನ್ ಪ್ಲಸ್ ಒನ್ ಆ ರೀತಿ ಮಾಡಿ ಜಾಸ್ತಿ ಬೇಡ. ಯಾಕೆ ಸುಮ್ಮನೆ ಕೂಡಿಸೋದು ಬೇರೆ, ಎಷ್ಟು ಜನ ಬೇಕಾದ್ರೆ ಕೂಡಿಸಿ ಊಟಕ್ಕೆ. ಆ ಸ್ಥಾನದಲ್ಲಿ ಪೂರ್ವಭುಕ್ತ ಅಂತ ಹೇಳಿ ಅದಕ್ಕೆ ಹೇಳಿದ್ದೆ. ಪೂರ್ವಭುಕ್ತ ಕೊಡಿಸು, ಬರೀ ಭೂರಿ ಭೋಜನ ಬೇರೆ. ಭೂರಿ ಭೋಜನಕ್ಕೆ ಯಾರನ್ನು ಬೇಕಾದ್ರೆ ಕೊಡಿಸು, ಎಷ್ಟು ಜನ ಬೇಕಾದ್ರೆ ಕೊಡಿಸ್ಬೋದು. ಅದು ಪೂರ್ವಭುಕ್ತ ಕೊಡಿಸ್ಬೇಕಾದ್ರೆ ಇಲ್ಲ ಐದು ಇಲ್ಲ ಎರಡು. ಈಗ ಐದರ ಕಾನ್ಸೆಪ್ಟ್ ಹೋಗೇ ಬಿಟ್ಟಿದೆ ಹೆಚ್ಚು ಕಡಿಮೆ, ಎರಡಷ್ಟೇ. ಯಾಕೆ ಇಬ್ಬರು ಸಿಗೋದೇ ಕಷ್ಟ ಅಂತ ಅದಕ್ಕೆ ಅರ್ಥ, ಇಬ್ಬರು ಸಿಗೋದೇ ಕಷ್ಟ. ಅದು ಹೋಗಿಬಿಟ್ಟಿದೆ. ಯಾಕಂದ್ರೆ ಕೂತವ್ರು ಏನು ಮಾಡಬೇಕು, ಒಂದು ಸರ್ತಿ ಏನಾದರೂ ಕೂತ್ರೆ ಒಂದು ವರ್ಷ ಬೇರೆ ಕಡೆ ಕೊಡಬಾರ್ದು. ಒಂದು ವರ್ಷ ಇವ್ರು ಮರು ದಿವಸ ಕೂತಿರ್ತಾರೆ ಆಮೇಲೆ, ಇವ್ರು ವರ್ಷದಲ್ಲಿ ಕೊಡ್ತಾರೆ ಅವರು. ಆದ್ದರಿಂದ ಸರಿಯಲ್ಲ. ಮತ್ತೆ ಅದಕ್ಕೆ ನಿಯಮ ಕೊಡಿ, ಇವ್ರು ಕೊಡೋದಿರುವುದು ತಪ್ಪಲ್ಲ. ಯಾಕೆಂದ್ರೆ ವರ್ಷ ಯಾತಕ್ಕೆ ಕೊಡಬಾರ, ವರ್ಷದಷ್ಟು ಕೊಡಬೇಕಂತ ಇವರಿಗೆ. ಯಾರು ಕೊಡಿಸಿರ್ತಾರಲ್ಲ ಪೂರ್ವಭೂತು ಕೂಡ, ವರ್ಷದ ಎಲ್ಲೋ ಹೋಗಬೇಕಾಗಿಲ್ಲ ಆ ರೀತಿ ಕೊಡಿಸ್ತಾರ. ಇನ್ನು ರಾಜಮಹಾರಾಜರಂತೂ ಆ ರೀತಿ ಯಾರು ಕೂತಿರ್ತಾರಲ್ಲ ಸಪಿಂಡಿಕರಣ ಮಾಡಿ ಕೂಡ್ಬೇಕು ಕೂತರೆ ಅವರು ಮತ್ತೆ ಯಾರು ಬಾರಿ ನೋಡಬಾರಂತ ಅವೆಲ್ಲ ಯಾರು ನೋಡಾಗಿಲ್ಲ. ಪೂರ್ತಿ ಊರು ಹೊರಗೆ ಇದ್ದು ಬಿಡಬೇಕು ಅವ್ರು. ಅವ್ರು ಎಷ್ಟು ಕೊಡಬೇಕು ಇವರಿಗೆ ಅಂದರೆ ಪೂರ್ತಿ ಜೀವನೋಪಾಯ ಕಲ್ಪಿಸಿರ್ಬೇಕು ಅವರು. ಅಷ್ಟು ದಿವಸಗಳ ಬದುಕಷ್ಟಪಟ್ಟು ವ್ಯವಸ್ಥೆ ಮಾಡಿ ಇಷ್ಟು ನಿಯಮಗಳು ಅದೆಲ್ಲ ಮಾಡೋದಿಲ್ಲ ಅಂದ್ರೆ ಏನು ಮಾಡ್ಬಿಡ್ತಾರೆ, ಕರಿಯೋದಲ್ಲಿಗೆ ಊರಿಗೆ ಕೂಡಿಸ್ಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂತ ಇರ್ತಾರೆ, ಚಟಕ ಶ್ರಾದ್ದ ಅಂತ. ಅದಕ್ಕೆ ಚಟಕ ಶ್ರಾದ್ದ ಅಂದ್ರೆ ಅದಕ್ಕೆ ಕಲವು ಶಾಠ್ಯ ಪ್ರಸತ್ಯ ಪ್ರಶಸ್ತ್ಯತೆ ಅಂತ ಹರಿವಂಶದಲ್ಲಿ ಬರುತ್ತೆ. ಕಲಿಯುಗದೊಳಗೆ ನಿಜವಾಗ್ಲು ಕುಡಿಸೋದಕ್ಕಿಂತ ಏನು ಮಾಡಬೇಕು, ಚಟಕ ಶ್ರಾದ್ದರೆ ಶ್ರೇಷ್ಠ ಅಂದ್ಬಿಡ್ತಾರೆ. ಇನ್ನು ಬ್ರಾಹ್ಮಣರಿಗೆ ಶ್ರಾದ್ದಘಾತ ಆಗಬಾರದು, ಕುಚ್ಚಾಪಟ್ಟೆ ತಿನ್ಬಿಡ್ತಾರೆ, ವಾಂತಿ ಮಾಡ್ಕೊಬಿಟ್ಟು ಮಾಡಿದ್ದೆಲ್ಲ ವೇಸ್ಟ್ ಇದ್ದಾಗ ಗೊತ್ತಾಯ್ತು. ಅವ್ರಿಗೆ ಅನಾರೋಗ್ಯ ಇರಬಾರದು, ಭಾಳ ನಿಯಮಗಳುಂಟು. ಅವ್ರಿಗೆ ಹಲ್ಲಿರಬೇಕು, ಹಲ್ಲು ಬಿದ್ದಿರಬಾರದು, ಅವ್ರು ವಿಧರನಾಗಿರಬಾರದು. ತುಂಬ ಕಂಡಿರ ಮಾಡೋ ಏನು ನಿಯಮಗಳಿಲ್ಲ, ಇವರಿಗೆ ಭಾರಿ ನಿಯಮ ಕೂಡೋರಿಗೆ ಭಾರಿ ನಿಯಮಗಳು ಜಾಸ್ತಿ. ಅದು ವಿಷಯ, ಇನ್ನೂ ಕೆಲವು ವಿಷಯ. ಕನ್ಯಾಘಾತ ಶ್ರೇಷ್ಠ ಆದ್ರಿಂದ ಆ ರೀತಿ ಅದೆಲ್ಲ ಹುಡುಕ್ತಾ ಹೋಗ್ಬೇಕು. ಅದೆಲ್ಲ ಆಗೋದಿಲ್ಲ ಅಂತ ಬಿಟ್ಟುಬಿಟ್ರೆ ಅಷ್ಟೇ. ದರ್ಭೆ ದರ್ಭ ಅಂದ್ರೆ ಚಟಕ ಅಂದ್ರೆ ಕ್ಷಣಿಸಿ ಮಾಡೋ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶ್ರೇಷ್ಠ. ಬೇರೆ ಬ್ರಾಹ್ಮಣರು ಸಿಗ್ತಿದ್ರು ಸರಿ, ಈಗ ಸಿಗೋದಿಲ್ಲ ಆದ್ರಿಂದ ಈ ರೀತಿ ಮಾಡಿ ಅಂತ ಹೇಳ್ತಾರೆ. ಬ್ರಾಹ್ಮಣ ಹೇಳಿದ್ನಲ್ಲಪ್ಪ, ಇವರು ಕರ್ತೃಗಿಂತ ಭೋಕ್ತೃ ನಿಯಮ ಜಾಸ್ತಿ ಶ್ರಾದ್ದದಲ್ಲಿ ಗೊತ್ತಾಯ್ತಾ. ಭಾಳ ಹೆಚ್ಚೆಚ್ಚು ನಿಯಮ ಮಾಡ್ಕೋಬೇಕಾತ. ಭಾಳ ಜನ ಗೊತ್ತಿಲ್ಲ ಶ್ರಾದ್ದ ಮಾಡೋನಿದ್ದಾರೆ, ಮನೆಯಲ್ಲಿ ಹೆಂಡತಿ ಹೊರಗಾಗ್ಬಿಟ್ರು ಅಂತ ತಿಳ್ಕೊಂಬೋಣ. ಶ್ರಾದ್ದ ಮಾಡಬೇಕಿಲ್ಲ, ಅವ್ರು ಬರಾಗಿಲ್ಲ, ಹೆಂಡತಿ ಹೊರಗಾಗ್ಬಿಟ್ರೆ ಕ್ಯಾನ್ಸಲ್, ಊಟಕ್ಕೆ ಕೂಡ ಬರಾಗಿಲ್ಲ. ಹೆಂಡತಿ ಹಾಗೆ ತೊಂದರೆ ಇನ್ನೊಬ್ಬರು ಕರಿಬೇಕಾಗ. ಅಷ್ಟು ನಿಯಮ ಇದೆ ಅವ್ರಿಗೆ, ತಿಳಿತಾ. ಇವ್ರ ನಿಮಗೆ ಅವ್ರ ನಿಯಮ ಜಾಸ್ತಿ, ಭೋಕ್ತೃ ನಿಯಮ ಕರ್ತೃ ನಿಯಮಕ್ಕಿಂತ ಜಾಸ್ತಿ. ಆದ್ದರಿಂದ ಭಾರಿಷ್ಟು ಗಮನಿಸಿರಬೇಕು. ಅವ್ಮ ಶ್ರಾದ್ದ ಮಾಡಲೇಬೇಕು, ಬಿಡಾಗಿಲ್ಲ. ಭೋಕ್ತೃ ಹೆಂಡತಿ ಹೊರಗಾದ್ರೆ ಭೋಕ್ತೃ ಕೂಡ ಆಗಿಲ್ಲ ಬಂದವರು. ಅರ್ಥ ಆಯ್ತಾ? ಈಗ ಇದೆಲ್ಲ ನಿಯಮಗಳು ಭಾರಿ ಜಾಸ್ತಿ ಇರೋದು ಮತ್ತೆ, ಯಾಕೆಂದ್ರೆ ಅವ್ರ ಸನ್ನಿಧಾನ ಬರಬೇಕಲ್ಲ. ದೇವರು ಆವಾಹನ ಮಾಡ್ತಾರೆ, ಈಗ ಆವಾಹನ ಮಾಡ್ತಾನೆ ಕೊಡೋದು, ಅವರಿಗೆ ಅಂತ ಕೊಡೋದಿಲ್ಲ. ಆವಾಹನ ಮಾಡಿದಾಗ ಪಿತೃಗಳನ್ನ ಅದು ಅರ್ಧ ದೋಷ ಅರ್ಧ ಅಂಗಿ ಆದರೆ ದೋಷ ಇದ್ದಾಗಲೇ ಆವಾಹನ ಮಾಡಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಹೆಂಡತಿ ಅರ್ಘ ಹಿಂಗೆ ಅರ್ಧ ಮೈಲಿಗೆ ಆದಾಗ ಲೆಕ್ಕ ಅವನು. ಅರ್ಥ ಆಯ್ತಾ? ಯಾಕ ಅವನಿಗೆ ಅಲ್ಲಿರಬೇಕು, ವಿಧುರನ ಆಗಿರಬಾರ್ದು. ಅಲಂಕಾರ ಕೂಡ ಬ್ರಾಹ್ಮಣ ಸೇಮ್ ಅಪ್ಲೈ ಆಗುತ್ತೆ. ಇವ್ರು ಕೂತವ್ರೆಲ್ಲ ಏರಡೋ ಆಗಿಬಿಟ್ಟಿರ್ತಾರೆ, ಬರೀ ಅದಲ್ಲ, ತೀರಡ ಆಲ್ಮರ್ ಕೂಡ ಇರೋದಿಲ್ಲ. ಎಷ್ಟೋದ್ರೆ ಹೋಟ್ಲಿಗೆ ಹೋಗೋರು ನೋಡಿದಿರಿ, ಬಂದು ಅಲಂಕಾರ ಕೂತಿರ್ತಾರೆ ನೋಡಿ. ಎಷ್ಟನ್ನೇ ಚಟಕ ಶ್ರಾದ್ದ ಅಂದ್ರೆ ದರ್ಭೆಗೆ ಚಟಕ ಅಂತ ಕರೆ. ಚಟಕ ಶ್ರಾದ್ದ ಅಂದ್ರೆ ಇದ್ರ ಶ್ರಾದ್ದ, ದರ್ಭೆ ಬ್ರಾಹ್ಮಣರ ಕರೆ ಕರೆ. ಅದೇ ಹೇಳಿದ್ದೇನೆ ತಪ್ಪು ಅಂತ ಹೇಳಿದ್ರು, ಅದಕ್ಕೆ ನಂಬ್ಲಕ್ಕಾಗಲ್ಲ ಮನುಷ್ಯರು ಅಂತ ಮಾಡಿಬಿಟ್ಟು. ದೇಶಕಾಲೋಚಿತ ಶ್ರದ್ಧಾ ದ್ರವ್ಯಪಾತ್ರಾರ್ಹಣ ನಿಜ ಸಮ್ಯಕ್ ಭವಂತಿ ನೈತಾನಿ ವಿಸ್ತರಾತ್ ಸ್ವಜನಾರ್ಪಣಾತ್. ದೇಶಕಾಲ ಉಚಿತ ಶ್ರದ್ಧಾ ದ್ರವ್ಯ ಪಾತ್ರ ಅರ್ಹಣಾನಿ ಚ ಸಮ್ಯಕ್ ಭವಂತಿ ನಾ ಏತಾನಿ ವಿಸ್ತರಾತ್ ಸ್ವಜನಾರ್ಪಣಾತ್. ಯಾಕೆಂದ್ರೆ ಹೆಚ್ಚೆಚ್ಚು ಮಾಡ್ತಾ ಹೋದಂತೆ ಶುದ್ಧ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾ. ಮೇಂಟೆನೆನ್ಸ್ ಕಷ್ಟ ಆಗುತ್ತಾ, ಅದರಿಂದಾನೆ ಕಡಿಮೆ ಮಾಡಿದರೆ ಶುದ್ಧಿ ಶ್ರಾದ್ದ ಬಗ್ಗೆ ಶುದ್ಧಿ ಮಾಡಬೇಕು. ಭೂರಿ ಬೋಧನಕ್ಕೆ ಅಪ್ಲೈ ಆಗುತ್ತೆ. ಭೂರಿ ಬೋಧನಕ್ಕೆ ಎಷ್ಟು ಜನಕ್ಕೆ ಬೇಕಾದ್ರೆ ಹಾಕ್ಬೋದು. ಈ ಪಕ್ಷ ಕೂಡಿಸ್ತಾರಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ. ಅದು ಯಾವ ಕಾಲಕ್ಕೂ ಕೂಡ ಮಡಿ ಮೇಂಟೈನ್ ಮಾಡ್ಬೇಕು, ಹೆಚ್ಚೇನಾದ್ರೂ ಆಗೋದಿಲ್ಲ ಅಂತಾರಲ್ಲ ಹಾಕಿ. ದೇಶ ಕಾಲ ಉಚಿತ ಶ್ರದ್ಧಾ ದ್ರವ್ಯ ಪಾತ್ರ ಅರ್ಹಣಾನಿ ಚ ಸಮ್ಯಕ್ ಭವಂತಿ ನೈತಾನಿ ವಿಸ್ತಾರ ಸ್ವಜನ ಅರ್ಪಣ. ಹೆಚ್ಚೆಚ್ಚು ಮಾಡ್ತಾ ಹೋದಂತೆ ನಡೆಸೋದು ಕಷ್ಟ. ಅದಕ್ಕೆ ತುಂಬ ಸಮಾರಾಧನೆ ಮಡಿ ನಡೆಯೋದಿಲ್ಲ ಅಂತಾರಲ್ಲ ಆ ಟೈಮ್. ಸ್ವಜನಾರ್ಪಣ ಆತ್ಮೀಯಾರ್ಪಣ ಲಕ್ಷಣ ವಿಸ್ತಾರಾತ್ ಏತಾನಿ ದೇಶಕಾಲ ಶ್ರದ್ಧಾನಿ ಸಮ್ಯಕ್ ನಭವಂತಿ ಇತಿ ಯತ್ತಸ್ಮಾತ್ ವಿಸ್ತಾರಂ ನ ಕುರಿಯಾದಿತಿ ಪೂರ್ವೇಣ ಅನ್ವಯ. ಅಡಿಗೆಗೂ ಭಾರ ನಿಯಮ, ಬೇರೆಯವ್ರು ನೋಡಿಬಿಟ್ರೆ ಅದು ಮೈಲಿಗೆ ಅಡಿಗೆನ. ಬೇರೆಯವರು ಯಾರು ನೋಡಾಗಿಲ್ಲ, ನಾಯಿ ನೋಡಲೇ ಬಾರ್ದು. ಸುಷ್ಮೆ ಚಿಕ್ಕತೆಯಲ್ಲಿ ಬರುತ್ತಲ್ಲ, ನೋಡಿದ್ರೆ ಮುಟ್ಟಿದ್ರೆ ಮೈಲಿಗೆ ಅದೆಲ್ಲ ಕೂಡ. ಆಮೇಲೆ ಏನು ಭಿನ್ವ ಜೊತೆ ಮಾತಾಡಬಾರದು, ಕೆಲಸದವ್ರ ಜೊತೆ ಮಾತಾಡಬಾರ್ದು. ಕೆಲವರು ಹಲ್ಟಿ ಹೊಡ್ಕೋತಾರೆ, ಅಡಿಗೆ ಮಾಡ್ತಿರ್ತಾರೆ, ಮಧ್ಯೆ ಮಧ್ಯೆ ಓಡಾಡ್ತಿರ್ತಾರೆ. ಏನು ಬಂದುಬಿಟ್ರೆ ಕತೆ ಮುಗಿದು, ಎಲ್ಲ ಮೈಲಿಗೆ. ಶ್ರಾದ್ದಘಾತ ಅಂತಾನೆ ಹೆಸರು ಅದು. ಶ್ರಾದ್ದ ಪಿಂಡ ವಿಸರ್ಜನೆ ಮಾಡಿ ಬಂದು ಇವನು ಇದು ಮಾಡೋವರೆಗೂ ಏನು ಮಾಡಾಗಿಲ್ಲ. ಅಲ್ಲಿವರೆಗೂ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ, ಮಡಿ ಮೇಂಟೈನ್ ಮಾಡ್ತಾನೆ ಇರಬೇಕು. ಅದೆಲ್ಲ ಹೊರಟೋಗ್ಬಿಟ್ಟಿದೆ. ದೇಶ ಇಲ್ಲ, ಹೌದು, ಅದಕ್ಕೆ ಬಿಟ್ಬಿಡಬಾರ್ದು. ಮತ್ತೆ ಮಾಡಿ ಪ್ರಯೋಜನ ಆಗುತ್ತೆ ಅಂತೇಳಿ ಸರಿಯಾಗಿ ಮಾಡಕ್ಕೆ ಟ್ರೈ ಮಾಡ್ಬೇಕು ಹೊರತು ಬಿಟ್ಬಿಡಬಾರ್ದು. ಆ ಅದಕ್ಕೆ ಮಿನಿಮಮ್ ಮಾಡೋದು, ಆದಷ್ಟು ಸರಿಯಾಗಿ ಮಾಡೋದು ಅಂತ ನಂಬಿಕೆ ಸ್ಥರ ಕರೆಯೋದು ಅಭ್ಯಾಸ ಮಾಡ್ಬೇಕಷ್ಟೆ. ದೇಶೇ ಕಾಲೇ ಚ ಸಂಪ್ರಾಪ್ತಂ ಉತ್ಪನ್ನಂ ಹರಿದೈವತಂ ಶ್ರದ್ಧಯಾ ವಿಧಿವತ್ ಪಾತ್ರೇ ನ್ಯಸ್ತಂ ಕಾ ಮಧುಕಕ್ಷಯಂ. ಇನ್ನು ಶ್ರಾದ್ದ ಭೋಜನಕ್ಕೆ ಏನೇನು ವಿಶೇಷ ಇರಬೇಕು ಅಂದ್ರೆ, ದೇಶೇ ಕಾಲೇ ಚ ಸಂಪ್ರಾಪ್ತಂ, ಆ ಸ್ಥಳದೊಳಗೆ ಆ ಕಾಲದೊಳಗೆ ಏನು ದೇವರು ಕೊಡ್ತಾನಲ್ಲ ಅದು ಪ್ರಧಾನ. ಉತ್ಪನ್ನ ಆ ಕಾಲಕ್ಕೆ ಬೆಳಿಬೇಕು, ಅದು ಸಂಪ್ರಾಪ್ತ ಉತ್ಪನ್ನ. ಅದು ಸೀಸನಲ್ ಆಗಬಾರ್ದು, ಸೀಸನಲ್ ಆಗಬೇಕು ಅಂತ ಆ್ಯಂಟಿ ಸೀಸನಲ್ ಆಗಬಾರ್ದು. ಯಾವುದೋ ಕಾಲಕ್ಕೆ ಮಾವಿನ ತಂದುಬಿಡೋದು, ಏನೋ ಆಗಲ್ಲ ಮಾಡಬಾರ್ದು. ದೇಶ ಕಾಲದಲ್ಲಿ ಸಿಗೋ ಪದಾರ್ಥ ಆಗಬೇಕೇ ಹೊರತು ಬೇರೆ ಆಗಬಾರ್ದು. ಆಮೇಲೆ ಹರಿದೈವತಂ, ದೇವರನ್ನ ಮುಖ್ಯ ದೇವತೆ ಅಂತೇಳಿ ಚಿಂತನೆ ಮಾಡಬೇಕು. ಶ್ರದ್ಧೆ ಇರಬೇಕು. ವಿಧಿವತ್ ವಿದ್ಯುಕ್ತ ಇರಬೇಕು. ಪದಾರ್ಥಗಳು ದೇಶಕಾಲ ಉಚಿತ ಆಗಿರಬೇಕು. ಹರಿಯನ್ನ ದೇವತೆ ಅಂತ ಆರಾಧನೆ ಮಾಡಬೇಕು. ಶ್ರದ್ಧೆ ಇರಬೇಕು. ವಿಧಿವತ್ ವಿದ್ಯುಕ್ತವಾಗಿ ನಡಿಬೇಕು. ಪಾತ್ರೆ ಸತ್ಪಾತ್ರನಾಗಿರಬೇಕು. ಆಗ ಮಾಡಿದರೆ ನೆಸ್ತಂ ಕಾಮಧುಕ್ ಅಕ್ಷಯ, ಅದೇನಾಗುತ್ತೆ ಕಾಮಧುಕ್, ಶ್ರಾದ್ದ ಮಾಡಿದರೆ ಬೇಕಾದ ಫಲ ಸಿಗುತ್ತೆ, ಅಕ್ಷಯ ಅಕ್ಷಯವಾಗುತ್ತೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಕಾಮಧುಕ್ ಶ್ರಾದ್ದ ಪಕ್ಷಗಳಿಗೆ ಭಾರಿ ಮಹತ್ವ ಇದೆ. ಯಾರು ಸರಿಯಾಗಿ ಶ್ರಾದ್ದ ಪಕ್ಷ ಮಾಡ್ತಾರೋ ಅವರಿಗೆ ದಾರಿದ್ರ್ಯ ಬರೋದಿಲ್ಲ, ರೋಗಾದಿಗಳು ಬರೋದಿಲ್ಲ, ಅಷ್ಟೆಲ್ಲ ನಿಯಮಗಳು. ಅದು ಯಾವಾಗ ಈ ರೀತಿ ಮಾಡಿದರೆ ಆಗ ಫಲ ಕೊಡುತ್ತೆ. ಕಾಮಧುಕ್ ಕಾಮಧೇನು ಕಲ್ಪವೃಷ್ಟದಂತೆ ಕೆಲಸ ಮಾಡೋದು. ಅಕ್ಷಯಂ ಅನಂತವಾಗಿ ಬಿಡುತ್ತೆ. ದೇವರ್ಷಿ ಪಿತೃದೇವೇಭ್ಯ ಆತ್ಮನೇ ಸ್ವಜನಾಯ ಚ ಅನ್ನಂ ಸಂವಿಭಜನ್ ಪಶ್ಯೇತ್ ಸರ್ವತಃ ಪುರುಷಾತ್ಮಕಂ. ಈ ರೀತಿಯಲ್ಲಿ ಬರೀ ಋಷಿ ದೇವತೆಗಳು ಪಿತೃಗಳಿಗೆ ಅಷ್ಟೇ ಅಲ್ಲ, ದೇವ ಋಷಿ ಪಿತೃ ದೇವೇಭ್ಯ ಆತ್ಮನೇ ಸ್ವಜನಾಯ ಚ, ತಾನೇ ತಿನ್ನಲಿ, ಬಂಧುಗಳಿಗೆ ಕೊಡಲಿ, ದೇವತೆಗಳು ಋಷಿಗಳಿಗೆ ಪಿತೃ ಯಾರಿಗೆ ಕೊಡಲಿ, ಅನ್ನಂ ಸಂವಿಭಜನ್ ಪಶ್ಯೇತ್, ಅನ್ನವನ್ನು ಯಜ್ಞಗಳನ್ನು ಪೃಥಕ್ ಮಾಡಬೇಕಾದ್ರೆ ಸರ್ವತಃ ಪುರುಷಾತ್ಮಕಂ ಪಶ್ಯೇತ್, ಎಲ್ಲ ಕಡೆ ದೇವರನ್ನೇ ನೋಡಬೇಕು. ಅರ್ಥ ಆಯ್ತಾ? ದೇವ ಕಾರ್ಯ ಮಾಡಲಿ, ಪಿತೃ ಕಾರ್ಯ ಮಾಡಲಿ, ಋಷಿ ಕಾರ್ಯ ಅಂದರೆ ಬ್ರಹ್ಮಯಜ್ಞ ಮಾಡಲಿ, ವೈಶ್ವದೇವ ಮಾಡಲಿ, ತಾನು ಊಟ ಮಾಡಲಿ, ಏನು ಮಾಡಬೇಕಲ್ಲಿ, ಸದಾ ದೇವರೇ ಪ್ರಧಾನ ಅಂತ ತಿಳ್ಕೊಂಡು ನೋಡಬೇಕೆ ಹೊರತು. ಎಲ್ಲ ಕಾಲಕ್ಕೆ ಅದೇ ಪ್ರಾಣಾಹುತಿ ತಗೊಂಡ, ಅಲ್ಲೂ ಕೂಡ ಪ್ರಾಣಾತ್ಮಕರ ಅನಿರುದ್ಧ ಸಂಕರ್ಷಣ ರೂಪಗಳು ಚಿಂತನೆ ಮಾಡಬೇಕೆ ಹೊರತು ತನಗಲ್ಲ. ಇನ್ನೊಬ್ಬರು ಕೊಟ್ಟ, ಅಲ್ಲೂ ಕೃಷ್ಣಾರ್ಪಣ ವಸ್ತು ಅಂತಲೇ ಹೇಳಬೇಕು. ಎಲ್ಲೇ ಏನೇ ಕೊಟ್ಟರು ಕೂಡ ಪುರುಷಾತ್ಮಕಂ ಪಶ್ಯೆ, ಎಷ್ಟು ಒಳ್ಳೇದು. ಇವತ್ತು ಬೇರೆ ಇದರಲ್ಲಿ ಅದೆಲ್ಲ ಹೊರಟೋಗ್ಬಿಟ್ಟಿದೆ, ತುಂಬ ಇದರಲ್ಲಿ ಬರೀ ಕೆಲಸ ಮಾಡ್ತಾರೆ ಹೊರತು ಕೃಷ್ಣಾರ್ಪಣ ಬುದ್ಧಿನೇ ಇರೋದಿಲ್ಲ, ಅದೆಲ್ಲ ವೇಸ್ಟ್ ಇದ್ದಾಗಲೇ. ನ ದದ್ಯಾ ತಾಮಿಷಂ ಶ್ರಾದ್ದೇ ನ ಚಾದ್ಯಾ ಧರ್ಮತತ್ವವಿತ್ ಮುನೀನಾಂ ಸ್ಯಾತ್ ಪರಾಪೀತಿ ಯಥಾನ ಪಶು ಹಿಂಸೆಯ. ಇಂಪಾರ್ಟೆಂಟ್, ಶ್ರಾದ್ದದಲ್ಲಿ ಮಾಂಸವನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಎಷ್ಟೋ ಜನಗಳು ಅದೊಂದು ಕಾರಣ ಮಾಡ್ಕೊಳ್ತೀವಿ, ಹಿಂದೆ ಕಾಲ ಮಾಂಸ ಶ್ರಾದ್ದದ ಕಾಲಕ್ಕೆ ಮಾಂಸ ಉಪಯೋಗಿಸ್ತಿದ್ರು ಅಂತೇಳಿ ಭಾಗವತ್ ತಪ್ಪು ಮಾಡಬಾರ್ದು ಅಂತ ಹೇಳ್ತಾರೆ. ನದ ಇಲ್ಲಾರ ಅಂತ ಮಾತು ಬಂದರೆ ಹಸರಮೋಹನ ಅನ್ಸ ಹೆಸರು ಕೊರತು ಸಾಧ್ಯದಲ್ಲಿ ಏನ್ ಮಾಡಬಾರ್ದು ಇವೆಲ್ಲ ಅಭಿಷೇಕ ನಾಟಕ ಬರ್ತದೆ ಪಾತ್ರ ನಾಟಕದೊಳಗೆ. ರಾಮ ಜಿಂಕೆ ಹುಡ್ಕೊಂಡು ಹೋದಂತೆ, ಕಲ್ಪನೆ ಮಾಡ್ತಾನೆ, ಅದಕ್ಕೆ ಸಾಧ್ಯ ಇತ್ತಂತೆ ಸರಿ ತಂದು ಅವತ್ತು ಜಿಂಕೆ ಬೇಕು ಅಂತಂದ್ರೆ ಬಾಯಿ ಆಗಿದೆ ಮಾಹಿತಿ ಸಿಕ್ಕನಂತ ಈ ತರ ಅಡ್ಜಸ್ಟ್ ಮಾಡಿಬಿಡ್ತಾನೆ. ಬಾಯಿ ಜಿಂಕೆ ಬೇಕೇ ಬೇಕು, ಶ್ರಾದ್ದಕ್ಕೆ ಅದಕ್ಕೆ ಮಾಂಸ ಬೇಕು, ಅದು ಜಿಂಕೆ ಮಾಂಸನೇ ಆಗಬೇಕು. ಇವೆಲ್ಲ ತೀರ ತೀರ ಹಸುರಮೋಹನಕ್ಕೆ ಬಂದ ಮಾತುಗಳೇ ಹೊರತು ವಸ್ತುಸ್ಥಿತಿ ಅಲ್ಲ. ಸದ್ ಭಾಗವತ ಹೇಳ್ತದೆ, ನದ್ಯಾತ್ ಆಮಿಷಂ ಶ್ರಾದ್ದೆ, ಯಾವ ಕಾಲಕ್ಕೂ ಆಮಿಷ ಅಲ್ಲ, ಉದ್ದ ಬೇರೆ ಅದು ಆಮಿಷ ಅಲ್ಲೇ ಅಲ್ವಲ್ಲ. ಜನ ಅದಕ್ಕೆಲ್ಲ ಅಂಟುಬಿಡ್ತಾರೆ, ಭಾಗವತ ದೊಡ್ಡದ ನಿಮ್ಗೆ ಯಾರೋ ಮಾಡೋ ದೊಡ್ಡದ ಹೇಳಿ ಈಗ ಏನು ಅದು ಮುಗಿದೋಯ್ತದು, ಅದು ಅದು ಹೇಳಿ ಅಭಿಷೇಕ ಬಿಟ್ಬಿಡಿ. ಈಗ ಭಾಗವತ ಏನು ಹೇಳ್ತಾ ಇದೆ ಈಗ, ಅದು ಕೊಡಬೇಕು ಅಂತ ಹೇಳಿದರೆ ಈಕ್ವಲೆಂಟ್ ಉದ್ದು ಅಂತ ಹೇಳ್ಬೋದು, ಇತ್ತು ಕೊಡಲೇಬಾರದು ಅಂತ ಹೇಳಿದ್ರೆ ಮುಗಿದೋಯ್ತು. ಅಲ್ಲಿಗೆ ಉದ್ದು ಕೊಡಬೇಕು ಅಷ್ಟೇ ಹೊರತು ಈಕ್ವಲೆಂಟ್ ಅಂತ ಕೊಡಬೇಕಾಗಿಲ್ಲ ಅಂತ ಅರ್ಥ ಅದಕ್ಕೆ, ಅರ್ಥ ಆಯ್ತಾ? ಈಗ ಅದೆಲ್ಲ ತಪ್ಪು ಕಲ್ಪನೆಗಳು. ನಿಮ್ಮಲ್ಲಿ ಏನಾಯಿತು, ಭಾಗವತ ಶಾಸ್ತ್ರ ಓದೋ ಪದ್ಧತಿ ಕಡಿಮೆ ಆಗಿದ್ದಕ್ಕೆ ಏನೇನೋ ಸೇರ್ಕೊಂಡ್ಬಿಡುತ್ತೆ ಬಂದ್ಬಿಟ್ಟು, ಹಾಗೆ ಮಾಡಬಾರದು. ನದ್ಯಾದ ಆಮಿಷಂ ಶ್ರಾದ್ದೆ ನಚ ಅದ್ಯಾದ ಧರ್ಮತೆತ್ವವಿದೆ, ಬ್ರಾಹ್ಮಣರಿಗೆ ಕೊಡಬಾರ್ದು ತಾನು ತಿನ್ನಬಾರ್ದು. ಮುನೀನಾಂ ಸ್ಯಾತ್ ಪರಾಪ್ರೀತಿ, ಅದರಿಂದ ಒಳ್ಳೆ ಪ್ರೀತಿ ಆಗುತ್ತೆ. ಯಥಾನ ಪಶುಹಿಂಸೆಯ, ಯಾತಕ್ಕೆ ಅಂದರೆ ಹಿಂಸೆ ಅದು, ಹಿಂಸೆಯಿಂದ ಸಂತೋಷ ಆಗುತ್ತೆ ಅಂತ ಕೇಳ್ತ. ಇದು ಅರ್ಪ ಶ್ರಾದ್ದ ಮಾಡಲಿಕ್ಕೆ ಯಾರೋ ಪ್ರಾಣಿನ ಕೊಂದ್ರೆ ಸಂತೋಷ ಹೇಗಾಗುತ್ತೆ? ಸಿಂಪಲ್ ಲಾಜಿಕ್, ಪ್ರೀತಿ ಅಂದರೆ ನಾ ಪಶುಹಿಂಸೆಯ, ಪಶುಗಳ ಹಿಂಸೆ ಮಾಡೋದ್ರಿಂದ ಎಂದೂ ಕಲ್ಯಾಣ ಆಗೋದಿಲ್ಲ. ಆದರೆ ಶ್ರಾದ್ದಕ್ಕೆ ಏನು ಉಪಯೋಗಿಸಬಾರ್ದು? ಮಾಂಸ ಉಪಯೋಗಿಸಬಾರ್ದು. ತೇರ್ಪೋರ್ ಯಾವುದಕ್ಕೂ ಮಾಂಸ ಉಪಯೋಗಿಸಬಾರ್ದು. ಪಶು ಹಿಂಸೆ, ಹಿಂಸೆ ಎಲ್ಲಿರುತ್ತೋ ಅಲ್ಲಿ ಸರಿ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೆಗೆದಾಕ್ಬಿಟ್ಟು. ಅರೆ ಇದು ಭಾಗವತ ನಮ್ಮ ಟೈಮಿಂದ ಭಾಗವತ ಎಂತದ್ದಿದು ಅಣ್ಣ, ಅದು ಮುಗಿದೋಯ್ತಲ್ಲಿ ಭಾಗವತ ಹೇಳಿದ ಮೇಲೆ ಅವೆಲ್ಲ ಅವಸರ ಮೋಹನಕ್ಕೆ ಬಂದಿತ್ತು ಅಂತ, ಜನಕ್ಕೆ ಅರ್ಥ ಆಗಿಲ್ಲ ಅಂತ ಅರ್ಥನೆ ಹೊರತು ಅದು ಉಪಯೋಗಿಸ್ಬೇಕು ಅಂತ ಅರ್ಥ ಆಗಲಿಲ್ಲ. ಎಲ್ಲರಿಗೂ ಸೇರಿದ್ದು ದ್ವಿಜ ಅಂತ ಹೇಳಿದ್ರಿಂದ ಪ್ರತಿಯೊಬ್ಬರು ಸಾಧ್ಯ ಮಾಡ್ಬೇಕಲ್ಲ, ಯಾರೂ ಉಪಯೋಗಿಸ್ಬಾರ್ದು ಅಂತ ಅರ್ಥ. ಆ ವಿಕಾಸ ಹೇಳಲಿಲ್ಲ ಉದ್ದು ಮತ್ತು ಇದನ್ನ ಉಪ್ಪು ಮಾಂಸ ಯಾರು ತಿನ್ನಬಾರ್ದು ಅಂತ ಹೇಳಿದ್ರಿಂದ ಮಾಂಸಾಹಾರಿಗಳು ಕೂಡ ಏಕಾಶಿ ಮಾಡಬೇಕು ಅಂತ ಹೇಳಿದಕ್ಕೆ ಆ ಮಾತು ಬಂತು. ಇರ್ಬೋದು ಮಾಂಸ ತಿನ್ನೋ ಜನಗಳು ಕೂಡ ಶ್ರಾದ್ದಲ್ಲಿ ಏನು ಉಪಯೋಗಿಸ್ಬಾರ್ದು? ಮಾಂಸ ಉಪಯೋಗ, ಅದು ಪಾಯಿಂಟ್ ಅದು ಅಷ್ಟೆ. ನೈತಾದೃಶ ಪರೋ ಧರ್ಮೋ, ಕೆಲವರು ಮಾಡ್ತಿದ್ರು ಅಂತ ಇಟ್ಕೊಂಡು ಅಕಸ್ಮಾತ್ ಮಾಡಿ ಎಂಥವರೆಲ್ಲ ಕೂಡ ಅಷ್ಟು ಬೇಸರಿ ಆಗಿದ್ರೆ ಪಶುಬಲಿಯನ್ನು ಕೊಡ್ತಾರೆ. ಯಾವ ರೀತಿ ಕೊಡ್ತಿದ್ರು ಅವರು? ಅಷ್ಟು ಜೊತೆ ಮಾತಾಡ್ತಿದ್ರು, ಅಷ್ಟು ಸೆಲೆಕ್ಟ್ ಮಾಡ್ತಿದ್ರು, ಮಾತಾಡ್ತಿದ್ರು. ಅಂಗೀಕಾರ ಅಥವಾ ಆಪರೇಷನ್ ಮಾಡ್ಬೇಕಾದ್ರೆ ಹೇಗೆ ಪರ್ಮಿಷನ್ ಬೇಕಲ್ಲ ರೋಗಿದು, ಆ ಥರ ಒಪ್ಕೋಬೇಕಲ್ಲ. ಹೌದಾ? ಪ್ರಿಪೇರ್ ಟು ಡೈ ಅಂತ ಹೇಳಬೇಕು. ಅದಕ್ಕೆ ಗೊತ್ತು, ಅದಕ್ಕೆ ಇದು ಮಾಡಿದ್ರೆ ಏನಾಗುತ್ತೆ, ಸದ್ಗತಿ ಹೋಗ್ತೇನೆ. ಅಂಥವ್ರು ಮಾಡ್ಬೋದು ಅಷ್ಟೇ, ಹೊರತು ಉಳಿದವರಿಗೆಲ್ಲ ಇಲ್ಲ. ಸೊ ಇದೆಲ್ಲ ಎಂಥ ಕೇಸ್ ಹೇಳ್ತಿರೋದು ಈಗೆಲ್ಲ ಜನರಲ್ ಹೇಳ್ತಿದ್ದಾರೆ, ಮಾಡಾಗಿಲ್ಲ. ಅದು ಋಷಿಮುನಿಗಳು ಭಾರಿ ದೊಡ್ಡವರಿಗೆ ಏನು ಮಾಡ್ತಾರೆ, ಅವರಿಗೆ ಅನುಸಂಧಾನ ಇರುತ್ತೆ, ಅವರಿಗೆ ದೋಷ ಇಲ್ಲ. ನೈತಾದೃಶ ಪರೋ ಧರ್ಮೋ ನೃಣಾಂ ಸದ್ಧರ್ಮ ಮಿಚ್ಛತಾಂ ನ್ಯಾಸೋ ದಂಡಸ್ಯ ಭೂತೇಶು ಮನೋವಾಕ್ಕಾಯಯಶ್ಯಯ. ಮತ್ತೆ ಒತ್ತು ಹೇಳ್ತಾರೆ ಇನ್ನು ಕೂಡ ಅದನ್ನೇ, ಯಾವಾಗಲೂ ಇನ್ನೊಬ್ಬರು ಹಿಂಸೆ ಮಾಡೋದು ಇದೆಯಲ್ಲ, ಹಿಂಸೆ ಮಾಡದೇ ಇರೋದು ಭಾರಿ ದೊಡ್ಡ ಧರ್ಮ. ಅದು ನಾ ಏತಾದೃಶ ಪರೋ ಧರ್ಮ ನೃಣಾಂ ಸದ್ಧರ್ಮ ಮಿಚ್ಛತ, ಒಳ್ಳೆ ಧರ್ಮಿಷ್ಠನಾಗಬೇಕು ಅಂತ ಮನುಷ್ಯ ಯಾರು ಇಷ್ಟಪಡ್ತಾರಲ್ಲ, ಅದಕ್ಕೆ ದೊಡ್ಡ ಧರ್ಮ ಯಾವುದು ಅಂದರೆ ನ್ಯಾಸೋ ದಂಡಸ್ಯ, ಎಂದು ಹಿಂಸೆ ಮಾಡೋದನ್ನು ಬಿಟ್ಟುಬಿಡ್ಬೇಕು. ಅಂದಮೇಲೆ ಸಾಧ್ಯದ ದೊಡ್ಡ ಪುಣ್ಯ ಕಾರ್ಯ ಆದ್ರಿಂದ ಹಿಂಸೆ ಮಾಡಬಾರದು. ಭೂತೇಶು ಮನೋವಾಕ್ಕಾಯಜಸ್ಯ, ಮನಸ್ಸಿನ ಹಿಂಸೆ, ಮಾತಿನ ಹಿಂಸೆ, ದೇಹದ ಹಿಂಸೆ ಎಲ್ಲ ಬಿಟ್ಬಿಟ್ರೆ ಏನಾಗುತ್ತದು? ಭಾರಿ ಪ್ರಿಯ ಹಿಂಸೆ. ಎಂಬ ಮೂರು ವಿಧ ಹಿಂಸೆ ಎಂಬುದು, ನಮ್ಗೆ ಹಿಂಸೆ ಅಂತ ಯಾವ್ದು ತಿಳ್ಕೊಂಡಿದ್ದೇವೆ, ಈಗ ಕೈಕಾಲು ಮುರಿದ್ರೆ ಹಿಂಸೆ ಅಂತ ತಿಳ್ಕೊಂಡ್ಬಿಡ್ತೇವೆ. ಅಲ್ಲಲ್ಲ, ನೋಯಿಸಿದ್ರು ಸಾಕು ಹಿಂಸೆ, ಅದು ಮನಸ್ಸಿನಿಂದ ನೋಯಿಸಿ ಕೆಟ್ಟ ಮಾತಾಡ್ದ ಮನಸ್ಸಿಗೆ ನೋವಾಯಿತು ಹಿಂಸೆನೇ, ಮನಸ್ಸಿನಲ್ಲಿ ನೋಯಿಸಿದ ಅದು ಹಿಂಸೆ, ಮಾತಿನಲ್ಲಿ ನೋಯಿಸ್ತಾ ಹಿಂಸೆ, ಆಮೇಲೆ ದೇಹದಲ್ಲಿ ನೋಯಿಸ್ತಾ ಹಿಂಸೆ, ಎಲ್ಲ ವಿಧವಾದ ಹಿಂಸೆಯನ್ನು ಬಿಡೋದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಹಿಂಸೆ ಪಶು ಹಿಂಸೆ ಮಾಡೋ ಪ್ರಸಂಗ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಏಕೇ ಕರ್ಮ ಮಯಾನ್ಯಜ್ಞಾನ್ ಜ್ಞಾನಿನೋ ಯಜ್ಞ ವಿತ್ತಮಾಹ ಆತ್ಮ ಸಂಯಮನೇನೀಹ ಯುಪತಿ ಜ್ಞಾನ ದೀಪಿತೇ. ನಮ್ಮಲ್ಲಿ ನೋಡಿ, ಕಂಡವರು ಆಪರೇಷನ್ ಮಾಡೋಕ್ಕೆ ಏನು ಮಾಡ್ತಾರೆ? ಇಟ್ಕೊಂಡು ಹೋಗ್ತಾರೆ, ಗೊತ್ತಾಯ್ತು. ಡಾಕ್ಟ್ರ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ, ಆ ಟೈಪ್ ಡಾಕ್ಟ್ರಿಗೆ ದೋಷ ಇಲ್ಲ, ರೋಗಿ ಸತ್ರು ದೋಷ ಇಲ್ಲ, ಅರ್ಥ ಆಯ್ತಾ? ರೋಗಿ ಸತ್ರು ಕೂಡ ನೋ ಪ್ರಾಬ್ಲಮ್. ಯಾತಕ್ಕೆ? ಅವನ ಉದ್ದೇಶ ಏನಿತ್ತಲ್ಲಿ, ಒಳ್ಳೇದು ಮಾಡಕ್ಕೆ ಹೋದ ಮಾಡೋಕ್ಕಾಗಲಿಲ್ಲ ಅಷ್ಟೇ, ಆದ್ದರಿಂದ ದೋಷ ಇಲ್ಲ. ಆದರೆ ಉಳಿದವ್ರು ಅಕಸ್ಮಾತ್ ಆಪರೇಷನ್ ಸಕ್ಸಸ್ಫುಲ್ ಆಯಿತು ಅಂತ ತಿಳ್ಕೊಂಬೋಣ, ಸ್ಟಿಲ್ ಅರೆಸ್ಟ್ ಮಾಡ್ತಾರೆ ಬಿಡೋದಿಲ್ಲ ಅವ್ನು. ಯಾತಕ್ಕೆ? ಅವ್ನು ಪುಣ್ಯ ಉಳ್ಕೊಂಡ ನಿನ್ನಿಂದ ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ, ಅವನು ಪುಣ್ಯ ಅಷ್ಟೇ ಆಗಲೇಬೇಕು. ಅದೇ ಭಾಗವತ ಹೇಳೋದು, ಅದು ಕಾಂಪಿಟೆನ್ಸ್ ಇದ್ದಾಗ ದೋಷ ಆಗೋದಿಲ್ಲ. ಆದ್ದರಿಂದ ಯಾರು ಮಾಂಸವನ್ನು ಸಾಧ್ಯದಲ್ಲಿ ಉಪಯೋಗಿಸ್ತಾ ಇದ್ರೆ ಎಂಥವ್ರು ಅವರು ಕಾಂಪಿಟೆನ್ಸ್ ಇರೋರು, ಆದ್ರಿಂದ ಅವ್ರದ್ದು ಉಳಿದವ್ರು ಮಾಡೋಕ್ಕೆ ಆ ರೀತಿ ಮಾಡೋಕ್ಕೆ. ನಮ್ಮದೇ ನಮ್ಮ ಜನ ಕಾಪಿ ಮಾಡೋ ಅಭ್ಯಾಸ ಏನು ಮಾಡಿರ್ತಾರೆ ಅಂದರೆ ಅಂಥದ್ದು ಮಾತ್ರ ಕಾಪಿ, ಅವ್ರು ಲೇಟಾಗಿ ಹೇಳ್ತಾರೆ ತಾವು ಲೇಟಾಗಿ ಹೇಳೋದು, ಓದೋದಿಲ್ಲ ತಾನು ಓದೋದು, ಇಂಥದ್ದು ಮಾತ್ರ ಹುಡುಕ್ತಾರೆ ಹೊರತು ಯಾವ್ದು ಹುಡುಕೋದಿಲ್ಲ, ಒಳ್ಳೆ ಅಭ್ಯಾಸ ಹುಡುಕೋದಿಲ್ಲ. ಆದ್ರಿಂದ ಅದು ಎಕ್ಸೆಪ್ಟೆಂಟ್ ಕೇಸ್ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಏಕೆ ಕರ್ಮಮ ಯಾನ್ ಯಜ್ಞಾನ್ ಜ್ಞಾನಿನೋ ಯಜ್ಞ ವಿತ್ತಮಾಹ ಆತ್ಮ ಸಂಯಮ ನೇನೀಹ ಜುಹ್ವತಿ ಜ್ಞಾನ ದೀಪಿತೆ. ಜುಹ್ವತಿ ಜ್ಞಾನ ದೀಪಿತೆ, ಭಗವದ್ಗೀತೆ ಅದೇ ಮಾತು ಬಂದಿರೋದು. ಏಕೇ ಕರ್ಮಮಯಾನ್ ಯಜ್ಞಾನ್ ಜ್ಞಾನಿನೋ ಯಜ್ಞವಿತ್ತಮಾಹ, ಇದೆಲ್ಲ ಅಲ್ಲಿ ಮಾತುಗಳೇ ಹೆಚ್ಚು ಕಡಿಮೆ ತಾತ್ಪರ್ಯದಲ್ಲಿ. ಕೆಲವರು ಕರ್ಮಯಮಯವಾದ ಯಜ್ಞಗಳನ್ನು ಮಾಡ್ತಾರೆ. ಯಜ್ಞವನ್ನು ಬಲ್ಲವರು ಸರ್ವೇ ಪೇಟೆ ಯಜ್ಞವಿಧ ಯಜ್ಞ ಕ್ಷಪಿತ ಕಲ್ಮಷಃ ಅಂತ ಅಲ್ಲಿ ಬರುತ್ತೆ. ಯಜ್ಞವನ್ನು ತಿಳಿದ ದೊಡ್ಡ ಜ್ಞಾನಿಗಳು ಕರ್ಮವಿವಾದ ಯಜ್ಞವನ್ನು ಕೆಲವರು ಮಾಡ್ತಾರೆ. ಆತ್ಮ ಸಂಯಮನೇ ಅನೀಹ ಜುಹ್ವತಿ ಜ್ಞಾನ ದೀಪಿತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಅನೀಹ ಯಾವುದರಲ್ಲೂ ಅಪೇಕ್ಷೆನೇ ಇಲ್ಲ, ಎಲ್ಲ ಅಪೇಕ್ಷೆ ತ್ಯಾಗ ಆತ್ಮ ಸಂಯಮ ಮಾಡ್ತಾರೆ. ಅದೊಂದು ರೀತಿಯ ಯಜ್ಞ ಕೆಲವರು. ದ್ರವ್ಯಯಜ್ಞೈರ್ ಯಕ್ಷಮಾಣಂ ದೃಷ್ಟ್ವಾ ಭೂತಾನಿ ಬಿಭ್ಯತಿ ಏಷಮೇ ಆ ಮಾ ಅಕರುಣೋ ಹನ್ಯಾತ್ ಅತಜ್ಞೋ ಹಿ ಅಸುತ್ ಅಸುತೃಪ್ಧ್ರುವಂ. ಇದು ಬಹಳ ಇಂಪಾರ್ಟೆಂಟ್. ಆದರೆ ಯಾರಿಗೆ ತಿಳುವಳಿಕೆ ಇಲ್ಲ ಅಂಥವನೇನಾದ್ರೂ ಭೂತ ಬಲಿ ಕೊಡಲಿಕ್ಕೆ ಅಂತ ಹೋದರೆ ಪ್ರಾಣಿಗಳು ನಡಿಬಿಡುತ್ತಂತೆ. ದ್ರವ್ಯಯಜ್ಞೈ ಯಕ್ಷಮಾಣಂ ದೃಷ್ಟ್ವ ದ್ರವ್ಯಯಜ್ಞಗಳಿಂದ ಯಜ್ಞ ಮಾಡ್ತಂತ ಕಂಡುಬಿಟ್ಟು ಭೂತಾನಿ ಪ್ರಾಣಿಗಳೆಲ್ಲ ಬಿಭ್ಯತಿ ಭಯ ಆಗುತ್ತಂತೆ. ಏಷಮ ಅಕರುಣೋ ಹನ್ಯಾತ್ ಇವನು ಆಕ್ಚುಲಿ ಮಾಡೋದೇನೋ ಕೊಂದು ಹಾಕ್ಬಿಡ್ತಾನೆ ಅಂತ ಹೇಳಿಬಿಟ್ಟು ಭಾಗ ಗಾಬರಿ ಆಗುತ್ತಂತೆ ಅವರಿಗೆ. ಅದಕ್ಕೆ ಅತತಜ್ಞ ನಾಲೆಡ್ಜ್ ಇಲ್ಲ ಅವನಿಗೆ. ತಜ್ಞ ಅತತಜ್ಞ ತಜ್ಞ ಅಂದ್ರೆ ಅದನ್ನು ತಿಳಿದವನು, ಅತತಜ್ಞ ಅಂದ್ರೆ ತಿಳಿದೇ ಇದ್ದವನು. ಯಾವುದನ್ನ ದ್ರವ್ಯಜ್ಞದ ವಿಧಿವಿಧಾನ ತಿಳಿದೇ ಇದ್ದವು. ಅಡಿಗೆ ಮಾಡ್ಲಿಕ್ಕೆ ಬರ್ತಾ ಇದ್ದ ಅಡಿಗೆ ಕೊಟ್ಬಿಟ್ಟು ಏನ್ ಮಾಡ್ಬಿಡ್ತಾನೆ ಅವನು, ಅಕ್ಕಿ ಬೆಳೆ ಹಾಳು ಮಾಡ್ಬಿಡ್ತಾರೆ. ಎಲ್ಲ ಅಕ್ಕಿ ಬೇಯ್ದಿಲ್ಲ, ಗಾಳಿ ಬ್ಯಾಳಿ ಬಂದಿಲ್ಲ, ಏನಾಯ್ತು ಅಲ್ಲಿ ಕೊನೆಗೆ ಊಟನೂ ಇಲ್ಲ ದ್ರವ್ಯನೂ ಇಲ್ಲ. ಅಡಿಗೆವನ್ನು ಹೇಗೆ ಹುಡ್ಕೊಂಡು ಹೋಗ್ತಾರಲ್ಲ ಆ ಥರ ಎಕ್ಸ್ಪರ್ಟ್ ಆಗಿರ್ಬೇಕು, ಇಲ್ದ್ರೆ ಪದಾರ್ಥ ಕೆಡಿಸಿಬಿಡ್ತಾರೆ. ನನ್ಯಾತ್ ಅತಜ್ಞೋ ಹಿ ಅಸುತೃಪ್ ಧ್ರುವಂ. ಆಗ ಆಪರೇಷನ್ ಮಾಡೋದ್ರೆ ಡಾಕ್ಟರ್ ಫಸ್ಟ್ ಟೈಮ್ ನಾನು ಆಪರೇಷನ್ ಅಂತ ಹೇಳ್ಬಿಟ್ಟು ರೋಗಿ ಏನ್ ಮಾಡ್ತಾರೆ ಆಗ್ಲೇ ಗಡಗಡ ಅಳುತ್ತಿರ್ತಾರೆ, ಆ ಟೈಪ್ ಆಗುತ್ತದೆ. ನನ್ನ ಅತತಜ್ಞೋ ಬಿಭ್ಯತಿ ಭಯ ಪಡ್ತಾರಂತವರೆಲ್ಲ. ಧ್ರುವಂ ಈ ಬಗ್ಗೆ ವರಿ ಮಾಡೋ ನೆಸೆಸಿಟಿ ಇಲ್ಲ, ಗ್ಯಾರಂಟಿ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ನಮಗೆ ಯಾವುದ್ರ ಬಗ್ಗೆ ಪರಿಣತಿ ಇಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಯಾರೋ ಮಾಡ್ತಾರೆ ತಾನು ಮಾಡಿದ್ರೆ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ತಸ್ಮಾತ್ ನಡೀತಲ್ಲ ಟಿ ವಿಯಲ್ಲಿ ಏನೋ ಹಾರೋದು ನೋಡ್ಬಿಡ್ತಾರೆ, ಮಕ್ಕಳ ಹಾರಿ ಸತ್ತವರಿಲ್ಲ ಎಷ್ಟೋ ಜನಗಳು ಟಿ ವಿಯಲ್ಲಿ ಯಾವುದೋ ನೋಡ್ತಾರೆ, ಅವೆಲ್ಲ ಪ್ರೊಟೆಕ್ಟೆಡ್ ಅವೆಲ್ಲ ಕೂಡ ಟಿ ವಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ. ಇವನೇ ಮಾಡ್ತಾನೆ ತಾನು ಶಕ್ತಿಮಾನ್ ತಾನು ಶಕ್ತಿಮಾನ್ ಅಂತ ಹೇಳಿ ಪ್ರಾಣ ಕಳ್ಕೊಂಡಿರ್ತಾನೆ. ಅದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು, ಅದು ಯಾವುದನ್ನು ಇಮಿಟೇಟ್ ಮಾಡಿದ್ರೆ ಅರ್ಥ ಇಲ್ಲ. ಎಷ್ಟೋ ಜನ ಸತ್ತೋಗಿದ್ದಾರೆ ಪಾಪ, ಅದೆಲ್ಲ ನೋಡಿ ನೋಡಿ. ತಸ್ಮಾತ್ ದೈವೋಪಪನ್ನ ಹಿಂದೆಲ್ಲ ಬಂದಿತ್ತು ಕೆಲ ಪೇಪರ್ನಲ್ಲಿ ಏನ್ ಮಾಡಿದ್ರಂತೆ, ಹುಡುಗರು ಮಾತಾಡ್ತಿದ್ರು ದಡ್ಡೆ ತಾಯಿಗಳೆಲ್ಲ, ಇವತ್ತೇನೋ ಹೊಟ್ಟೆಯಲ್ಲಿ ಗಡ್ಡೆ ಇತ್ತು, ಆಪರೇಷನ್ ಆಗಿದೆ, ನೋವಿತ್ತು ಅಂತ ಮಾತಾಡ್ಕೊಂಡ್ರಂತೆ. ಚಿಕ್ಕ ಮಕ್ಕಳು ನೋಡ್ತಿದ್ದಾರೆ, ಯಾವುದೋ ಹುಡುಗಿ ತಂಗೆ ಹೊಟ್ಟೆ ನೋವು ಅಂತ ಇವನೋ ನಾನು ಕೊಯ್ತೀನಿ ಆಪರೇಷನ್ ಮಾಡಿ ಮಾಡಿ ಆಗ್ಬಿಟ್ಟು ಇಬ್ರು ಸತ್ತೋ, ಆ ಹುಡುಗಿ ಕೊಂದುಬಿಟ್ಟ ಸತ್ತೋಯ್ತು ಹುಡುಗಿ. ಇವ್ರಿಗೆ ಗಾಬರಿ ಆಯ್ತು ಓಡ್ದ, ಯಾವುದು ಬಸ್ ಬರ್ತಿತ್ತು ಬಿದ್ದ ಸತ್ತೋ. ಅದು ಇಮ್ಮಿಡಿಯೇಟ್ ನಡೆದ, ಆ್ಯಕ್ಚುಲಿ ನಡೆದ ಫ್ಯಾಕ್ಟ್ ಅದು. ನೀವು ಮಾತಾಡ್ಕೊಂಡು ಕೇಳಿಸಿದ್ದಷ್ಟೇ, ಅದಕ್ಕೆ ಎಲ್ಲ ಮಾತು ಹುಡುಗರು ಕೇಳ ಮಾತಾಡಬಾರ್ದು ಅಂತ ಹೇಳಿದ್ದ. ಕೆಲವು ಮಾತುಗಳನ್ನು ಚಿಕ್ಕವನು ಕೇಳಿಸ್ಕೊಂಡು ಏನ್ ಮಾಡಿಬಿಡ್ತಾರೆ, ಏನ್ ಹಿಂದೆ ಮುಂದೆ ನೋಡೋದಿಲ್ಲ ಅವ್ರು, ನೆಕ್ಸ್ಟ್ ಮೆಕ್ಯಾನಿಕಲಿ ಇಮಿಟೇಟ್ ಮಾಡ್ತಾರೆ, ಅನರ್ಥ ಆಯ್ತು. ಅದು ಇವೆಲ್ಲ ಕೇಳಬೇಡಿ ಅಂತ ಹೇಳ್ತಾರಲ್ಲ ಆ ಟೈಪ್ ಆಕ್ಚುಲಿ ನಡೆದ ಕಥೆಗಳವೆಲ್ಲ ಕೂಡ. ಯಾವ ಡಾಕ್ಟರ್ ಮಾಡಿದ್ದು ಕೇಳಿದ ಹೊಟ್ಟೆ ಹೋಗ್ತಾರೆ, ಅದು ಆಪರೇಷನ್ ಮಾಡ್ತೇನೆ, ಚಾಕು ತೊಗೊಂಡಿದ್ದು ಚುಚ್ಚಿದ್ದೇಕಲ್ಲ ಅವ್ರಿಗೆ ಆಪರೇಷನ್ ಆದ್ರೆ ಚಾಕು ಜಾಕ ಹಾಕೋದು ಅಂತಾರೆ ಅಂತ. ಅದೆಲ್ಲ ಗೊತ್ತಿಲ್ಲ ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ಎಕ್ಸ್ಪರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾನೆ ಪಾಪ. ಎಲ್ಲ ಪ್ಯಾರಾಮೀಟರ್ ಸರಿ ಇರಬೇಕು ಅವ್ರಿಗೆ ಫಸ್ಟ್ ಆಫ್ ಆಲ್. ಎಷ್ಟೇ ಎಕ್ಸ್ಪರ್ಟ್ ಡಾಕ್ಟರ್ ಆಗಿದ್ರು ಕೂಡ ರೋಗಿ ಸರಿ ಇಲ್ದವ್ರು ಮಾಡಕ್ ಆಗೋದಿಲ್ಲ ಅವ್ರಿಗೆ. ಇನ್ನೆಲ್ಲ ಮಾಡ್ಕೊಂಡಿರ್ತಾನೆ, ಅವತ್ತಿನ ಆಪರೇಷನ್ ಮಾಡಕ್ ಹೋಗ್ತಾ ನೋಡ್ತಾರೆ ಎಲ್ಲ ಕ್ಯಾನ್ಸಲ್ ಬಂತು. ಅದು ಅಷ್ಟೆಲ್ಲ ಡಾಕ್ಟರ್ ಜವಾಬ್ದಾರಿ, ಇವ್ರೇನ್ ಜವಾಬ್ದಾರಿ ಇರುತ್ತೆ ಪಾಪ, ಅದು ನೋಡೋದನ್ನ ಮಾಡಿದ್ರೆ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಹೇಳಿದ. ತಸ್ಮಾತ್ ದೈವೋಪಪನ್ನೇನ ಮುನ್ನೆನ್ನೇ ನೈವ ಧರ್ಮವಿತ್ ಸಂತುಷ್ಟು ಅಹರಹ ಕುರಿಯಾತ್ ನಿತ್ಯರೈ ಮಿತ್ತಿಕಾ ಕ್ರಿಯಾ. ಎಷ್ಟು ಕಳಕಳಿಯಿಂದ ಹೇಳ್ತಾರೆ ತಸ್ಮಾತ್. ಆದ್ದರಿಂದ ದೈವೋಪಪನ್ನೇನ, ದೇವರು ಏನ್ ಕೊಟ್ಟಿರ್ತಾನೆ, ಮುನ್ನೆನ್ನೇ ನೈವ ಧರ್ಮವಿತ್. ಮುನ್ನೆನ್ನ ಅಂದ್ರೇನು, ಮುನಿಗಳು ಸ್ವೀಕಾರ ಮಾಡತಕ್ಕಂಥ ಅನ್ನ, ಅದು ಅತ್ಯಂತ ಸೇಫ್ ಅದು. ಆ ಅನ್ನದಿಂದ ಧರ್ಮವಿತ್ ಸಂತುಷ್ಟ, ತಾನು ಅದನ್ನೇ ತಿನ್ನಬೇಕು. ಆಹಾರಹ ಕುರಿಯಾತ್ ನಿತ್ಯ ನೈಮಿತ್ತಿಕಾ ಕ್ರಿಯಾ, ಪ್ರತಿನಿತ್ಯವೂ ಕೂಡ ನಿತ್ಯ ಕಾರ್ಯ ಇರಲಿ, ನೈಮಿತ್ತಿಕ ಕಾರ್ಯ ಇರಲಿ, ಮುನಿಗಳು ಹೇಳಿರತಕ್ಕಂಥ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕೆ ಹೊರತು ಯಾರೋ ಮಾಡೋದನ್ನು ಮಾಡಕ್ಕೆ ಹೋಗಬಾರ್ದು ಅಂತ ಹೇಳಿದ. ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾ ಛಲ ಅಧರ್ಮ ಶಾಖ ಪಂಚೇಮ ಧರ್ಮಜ್ಞೋ ಅಧರ್ಮ ವತ್ಯಜೇತ್. ಐದಿದೆ, ಐದನ್ನು ಧರ್ಮಜ್ಞ ಮಾಡಬಾರ್ದು ಅಂತ ಹೇಳಿಬಿಡ್ತಾರೆ. ವಿಧರ್ಮ ಪರಧರ್ಮ ಆಭಾಸ ಉಪಮ ಛಲ, ಇವೆಲ್ಲ ಅಧರ್ಮದ ಶಾಖೆಗಳು, ಐದು ಕೂಡ ಅಧರ್ಮದ ಕವಲುಗಳು. ಜ್ಞಾನಿಯಾದವನು ಏನ್ ಮಾಡಿದ್ರು ಮುಟ್ಟಬಾರದು ಅಂತ ಹೇಳ್ಬಿಡ್ತಾರೆ. ವಿಧರ್ಮ ಅಂದ್ರೆ ಏನು, ಅಧರ್ಮ ಧರ್ಮ ಪೀಡನಂ ವಿಧರ್ಮ. ಅಧರ್ಮವನ್ನ ಹೊಂದಿರತಕ್ಕಂಥ ಧರ್ಮ, ಅಧರ್ಮದಿಂದ ಧರ್ಮವನ್ನು ಪೀಡೆ ಮಾಡೋದಕ್ಕೆ ವಿಧರ್ಮ ಅಂತ ಕರೀತಾರೆ. ಅನ್ಯಶ್ಚ ಕ್ಷತ್ರಿಯಾದೇಹೇ ಚೋಜಿತೋ ವಿಹಿತೋ ಧರ್ಮ ಬ್ರಾಹ್ಮಣೇನ ಅನುಷ್ಠೀಯಮಾನ ಪರಧರ್ಮ. ಯಾರಿಗೋ ಹೇಳಿದ್ದನ್ನು ಯಾರೋ ಮಾಡಿಬಿಟ್ರೆ ಏನಂತಾರೆ ಅದನ್ನ ಪರಧರ್ಮ. ಯಾರಿಗೋ ಹೇಳದೆ ಹೋದ್ರೆ ವಿಧರ್ಮ, ಯಾರಿಗೂ ಹೇಳಿಲ್ಲ ವಿಧರ್ಮ. ಯಾರು ಹೇಳಿದ್ದನ್ನು ಯಾರೋ ಮಾಡಿಬಿಡ್ತಾರೆ, ಅದೇ ಮಾಡಿದ್ರು ಉಪ್ಪಾಕು ಅಂತ ಹೇಳಿದ್ರು ಇದಕ್ಕೆ ಹುಳಿಗೆ ಪಾಯಸಕ್ಕೆ ಹಾಕಿಬಿಟ್ಟೆ ಹೋಗಿಬಿಟ್ಟು ಏನಾಯ್ತದ ಕೆಟ್ಟ ಹಾಳಾಗೋದು. ಆ ಥರ ಸಕ್ಕರೆ ಯಾವುದಕ್ಕೂ ಆಗ್ತಾ, ಉಪ್ಪು ಯಾವುದಕ್ಕೂ ಹಾಕಿದೆ. ಅದಕ್ಕೆ ಪರಧರ್ಮೋ ಭಯಾವಹ ಭಗವದ್ಗೀತೆಯಲ್ಲಿ ಬಂದಿದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮೋ ಭಯಾವಹ ಸ್ವಧರ್ಮೇ ನಿಧನಂ ಶ್ರೇಯ. ಅದಕ್ಕೇನೆ ಪರಧರ್ಮ, ವಿಧರ್ಮ ಪರಧರ್ಮ ಸರಿ ಹೋಯ್ತು. ಆಭಾಸ, ಆಭಾಸ ಅಂದ್ರೇನು, ಆಷಾಢ ಭೂತಿತನ, ದಂಭೇನ ಕ್ರಿಯಮಾಣೋ ಧರ್ಮೋ ದಂಭ. ಅದ್ಯಾರು ದಂಭದಿಂದ ಮಾಡ್ತಾರಲ್ಲ, ತೋರಿಕೆ ಅಷ್ಟೇ, ಉದರ ವೈರಾಗ್ಯವಿದು, ಅದು ಧರ್ಮ ಅಲ್ಲ. ಉಪಮಾ ಸಚ ಉಪಧರ್ಮ ಇತ್ಯುಚ್ಯತೆ. ಉಪಮಾ ಅಂದ್ರೇನೋ ಉಪಧರ್ಮ, ಅದು ಉಪಧರ್ಮ ಅಂದ್ರೇನೋ ಯಾವುದೇ ಮುಖ್ಯ ಧರ್ಮವಾಗದೇನೆ ಸೆಕೆಂಡರಿಯಾಗಿ ಮಾಡು. ಮುಖ್ಯ ವೃತ್ತಿಯಲ್ಲೇ ಇಲ್ಲ, ಪ್ರತಿಯೊಂದು ಸರ್ತಿಯನೋ ಏನು ಹೇಳಿರ್ತಾರೆ, ಈ ಕೆಲಸಕ್ಕೆ ಇಷ್ಟು ಉಪಯೋಗಿಸ್ಬೇಕು, ಆಪತ್ಕಾಲದಲ್ಲಿ ಹೀಗೆ ಮಾಡಬೇಕು. ಇನ್ಯಾವ್ದು ಮಾಡ್ತಾನೆ, ಆಪತ್ಕಾಲದ್ದೇ ಮಾಡ್ತಾನೆ. ಅದು ಗೋದಾನ, ಆಪತ್ಕಾಲದಲ್ಲಿ 100 ರೂಪಾಯಿ ಕೊಡಿ, 100 ರೂಪಾಯಿ ಕೊಡ್ತಾರೆ. ಕೋಟ್ಯಧೀಶ ಕೂಡ ಏನು ಮಾಡ್ತಾನೆ, 100 ರೂಪಾಯಿ ಕೊಡ್ತಾರೆ. ಧರ್ಮ ಅಲ್ಲ ಅದು, ಯಾರಿಗೆ ಧರ್ಮ ಅದು? ಆಪತ್ಕಾಲದ ಧರ್ಮ ಇವತ್ತು ಯಾರು ಊಟ ಕರೆದಿರ್ತಾರೆ, ಎಲ್ಲ ಏನು ಕೊಟ್ಬಿಡೋದು, ಸ್ವಲ್ಪ ಎಲ್ಲ ಎಂಥದ್ದು ಗಂಜಿ ಕೊಟ್ಬಿಡೋದು ಎಲ್ಲರಿಗೂ. ಅದು ಆಸ್ಪತ್ರೆಯಲ್ಲಿ ಕೊಡೋ ಫುಡ್ನ ಸಮಾರಾಧ ಕೊಟ್ಬಿಟ್ರೆ ಗತಿ ಏನಾಗುತ್ತಾಗ, ಜನ ಏನಂತಾರೆ ಅದಕ್ಕೆ, ನಮ್ಮ ರೋಗಿ ಅಂತ ತಿಳ್ಕೊಬಿಟ್ಟಿದ್ದಾನೆ, ಪಾಪಿಷ್ಟ ಅಂದ್ಬಿಟ್ಟು. ಅದು ಆಫೀಸಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಕೊಡೋದೆಲ್ಲ ಬಿಸಿಬೇಳೆ ಮಾತು ಇದ್ಬಿಡೋದು ಆಸ್ಪತ್ರೆ, ಅದು ತಪ್ಪ. ಅದು ಎಲ್ಲಿ ಏನು ಕೊಡಬೇಕು ಅದನ್ನು ಕೊಡಬೇಕು, ಹುಚ್ಚಾಬಟ್ಟೆ ಕೊಡಬಾರದು. ಅದೆಲ್ಲ ಕೂಡ ಅದೇನದು ಉಪಮಾ ಅಂತ. ಅದಕ್ಕೆ ಸರ್ ಛಲ, ಛಲ ಅಂದ್ರೆ ಕಪಟ. ಒಳಗೆ ದುರ್ಯೋಧನ ಮಾಡಿದ್ನಲ್ಲ, ಹಾಗೆ ಪುಂಡರೀಕಯಾಗವನ್ನು ಮಾಡ್ತಾರೆ. ಅವ್ರ ಉದ್ದೇಶ ಪುಂಡರೀಕಯಾಗ ಮಾಡೋದಲ್ಲ, ಮಾಡೋ ರಾಜಸೂಯಾಗ ಮಾಡಿದ್ರಲ್ಲ, ನಾನೇನು ಕಡಿಮೆ ನಾನು ಮಾಡಬೇಕು ಅಂತ ಮಾಡು. ಇದೆಲ್ಲ ಭಾರಿ ತಪ್ಪು. ಧರ್ಮಾಭಾತಿ, ಇದು 5 ಧರ್ಮಗಳೇನಿವು, ಅಧರ್ಮದ ಶಾಖೆಗಳು. ಇದ್ರ ಎಂದೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಧರ್ಮಬಾಧು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲೇನೆ. ಯ ಧರ್ಮಬಾಧೋ ವಿಧರ್ಮ ಸ್ಯಾತ್, ಧರ್ಮ ಹಾನಿಯಾಗೋದು ವಿಧರ್ಮ. ಪರಧರ್ಮೋ ಅನ್ಯಚೋದಿತ, ಇನ್ನೊಬ್ಬರಿಗೆ ಹೇಳಿದ್ದನ್ನು ಅನ್ಯೇಷಾಂ ಚೋದಿತ ಅನ್ಯಚೋದಿತ, ಇನ್ನೊಬ್ಬರಿಗೋಸ್ಕರ ಹೇಳ್ತೀನಿ ಇವನು ಮಾಡಿಬಿಟ್ರೆ ಪರಧರ್ಮ. ಉಪಧರ್ಮಸ್ತು ಪಾಖಂಡ, ಮೇಷ್ಟ್ರೇ ಸಸ್ಪೆಂಡ್ ಮಾಡ್ತಾರೆ. ಯಾರಿಗೋ ಕೊಡೋ ಕ್ವಶನ್ ಪೇಪರ್ ಯಾರಿಗೋ ಕೊಟ್ಬಿಟ್ರೆ ತಪ್ಪಾಗಲಿಲ್ಲ, ಆಗ ಆರ್ಟ್ಸ್ ಕ್ವಶನ್ ಸೈನ್ಸ್ ಕೊಡ, ಸೈನ್ಸ್ ಆರ್ಟ್ಸಿಗೆ ಕೊಟ್ಬಿಟ್ಟ ಏನು ಮಾಡ್ತಾರೆ, ಆಗ ಮತ್ತು ಎಕ್ಸಾಮಿನರ್ನ ಸಸ್ಪೆಂಡ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ತಪ್ಪು ಮಾಡಿದ್ದೀನಿ ಏನು ಅಂತೇಳಿ, ಅದೇ ನಿಷಿದ್ಧ ಪದಾರ್ಥ ಇಲ್ಲದೆ ಇರ್ಬೋದು, ಬಟ್ ಅವರಿಗೆಲ್ಲ ಅದು ಮಾಡಾಗಿಲ್ಲ. ಯಾರೋ ಮೇಷ್ಟ್ರೇನು ಮಾಡಿದ್ದಂತೆ, ಸಂಸ್ಕೃತ ಮೇಷ್ಟ್ರೇನೆ, ವರ್ಷ ಪೂರ್ತಿ ಪಾಠ ಮಾಡಿಬಿಟ್ಟಿದ್ದಾರೆ. ಅದು ಔಟ್ ಆಫ್ ಸಿಲೆಬಸ್ ಇಲ್ಲೇ ಇಲ್ಲ, ಅದು ಯಾವುದೋ ಸಿಲೆಬಸ್ ಚೇಂಜ್ ಆಗಿ ನೋಡೇ ಇಲ್ಲ ಪುಡ್ಡೆ ಅಂತ ಆಶ್ಚರ್ಯ. ಹುಡುಗರು ಬರೀವ ಸಸ್ಪೆಂಡೆಡ್, ಹುಡುಗರು ಹೇಳಿ ಸರ್ ಪಾಠನೇ ಮಾಡಿಲ್ಲ, ಏನು ಮಾಡೋದು ಅವೀಗ. ಆ ಹುಡುಗರು ಬೇಸ್ಟ್ ಚೇಂಜ್ ಆಗಿ ಸಿಲೆಬಸ್ ನೋಡೇ ಇಲ್ಲ, ಅದು ಯಾವುದೋ ಹಳೆ ನೋಡಿ ಮಾಡಿ ಹಾಕಿಬಿಟ್ಟಿದ್ರು. ದೊಡ್ಡ ಪ್ರೊಫೆಸರು, ಈಗ ಹುಡುಗರು ಗತಿಯಾರಾಗಬೇಕು ಅಷ್ಟಕ್ಕೆ, ಅಂದ್ರೆ ತಾ ರಾಂಗ್ ಮಾಡಿದ್ದಕ್ಕೋಸ್ಕರ ಕೆಲಸ ಕಳ್ಕೊಂಡ್ಬೋದು, ಕಳ್ಕೊಳ್ಬೋದು. ಆದ್ದರಿಂದ ಎಂದೂ ಕೂಡ ಅಂಥದ್ದು ಮಾಡೋಕ್ಕೆ ಹೋಗಬಾರ್ದು. ಮುಂದೆ ಹೇಳ್ತಾರೆ, ಉಪಧರ್ಮಸ್ತು ಪಾಖಂಡ. ಉಪಧರ್ಮದ ಪಾಖಂಡ ಧರ್ಮ ಅದು, ಯಾಕೆ ಮತ್ತೆ ಯಾರೋ ಏನೋ ಹಾಕಿಕೊಡೋ ತಾನು ಮಾಡಿಬಿಟ್ಟ. ಭರತ ಋಷಭನಾಮಕ ಪರಮಾತ್ಮ ಅವಧೂತ ಚರಿಯಲ್ಲಿದ್ದ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ಲರೂ ಇರೋದು ಹಾಗೆ ಧರ್ಮ ಅಂತ ತಿಳ್ಕೊಂಡ ಜೈನ ಮತ ಹುಟ್ಟುವೆ. ಅದಕ್ಕೆ ಉಪಧರ್ಮ ಇಮಿಟೇಟ್ ಮಾಡೋ ಧರ್ಮ. ದಂಭೋವ ಧರ್ಮ ಬಿಚ್ಚಿ ಧರ್ಮ ಬಿಚ್ಚಲ ಯಶ್ವಿಚ್ಛಯ ಕೃತ ಕುಂಭಿ ಆಭಾಸೋ ಹಿ ಆಶ್ರಮ ಪೃಥಕ್ ಸ್ವಭಾವವೀತೋ ಧರ್ಮ ಕಲ್ಪತೆ ಅಶೋಪಶಾಂತಯೇ. ಇನ್ನು ಯಾವುದು ಯೋ ಬ್ರಾಹ್ಮಣಾದಿ ವರ್ಣೋ ಯಶ್ಚ ಬ್ರಾಹ್ಮಣಚರ್ಯಾತ್ಯಾಶ್ರಮ ಅತ್ರ ತತ್ತತ್ ಸ್ವಭಾವಾನುಸಾರೇಣ ಭಗವದರ್ಪಣ ಬುದ್ಧಿಯ ಪೃಥಕ್ ಪೃಥಕ್ ಭೀತೋ ಧರ್ಮ. ಒಂದು ಆಶ್ರಮಕ್ಕೆ ಹೇಳಿರ್ತಾರೆ, ಇನ್ನೊಂದು ಆಶ್ರಮವನ್ನು ಮಾಡಿಬಿಡ್ತಾರೆ, ಅದು ಛಲ ಧರ್ಮ ಅಂತ ಕರೀತಾರೆ. ಸ್ವಭಾವ ವಿಹಿತೋ ಧರ್ಮ ಕಲ್ಪ್ಯತೆ ಅಶ್ಯ ಉಪಶಾಂತಯ. ಆದ್ದರಿಂದ ತಲೆಕೆಡಿಸಿಕೊಳ್ಳೋದು ಏನು ಮಾಡಬೇಕು, ಎಲ್ಲರೂ ಕೂಡ ಸ್ವಧರ್ಮವನ್ನು ಮಾಡಬೇಕು. ಐದನ್ನು ಬಿಡೋದು ಅಂದ್ರೆ ಒಂದೇ, ಸ್ವಧರ್ಮ ಮಾಡೋದು ಅಂದ್ರೆ ಒಂದೇ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ, ಇದೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಭಗವದ್ಗೀನೂ ಸ್ಪಷ್ಟ ಅರ್ಥ ಆಗ. ಅಲ್ಲೇನು ಹೇಳಿದ್ರು ಸ್ವಧರ್ಮ ಪರ ಅಷ್ಟೇ ಹೇಳಿಬಿಟ್ರು, ಇದಿಷ್ಟು ಸೇರಿಸ್ಕೊಂಡು ಹೋದ್ಬಿಟ್ಟಾಗ ಏನಾಗುತ್ತಾಗ ಇನ್ನೂ ಕ್ಲಿಯರ್ ಆಗುತ್ತೆ ಭಗವದ್ಗೀತೆ. ಒಂದಕ್ಕೊಂದು ಏನೋ, ಅದು ಕೃಷ್ಣ ಹೇಳಿದ್ದು, ಇದಕ್ಕೆ ಇದು ಹೇಳಿದ್ದೇನೆ, ಇದು ವೇದವ್ಯಾಸರು, ಅದು ವೇದವ್ಯಾಸರು ಬರೆದೈತೆ. ಆ ದೃಷ್ಟಿಯಿಂದ ಸ್ಪಷ್ಟ ಇದೆ. ಅಲ್ಲಿ ಕೃಷ್ಣ ಹೇಳಿದ, ಇಲ್ಲಿ ಕೃಷ್ಣನ ಮುಂದೆ ಹೇಳಿದ, ನಾರದ ಹೇಳ್ತಿರೋದು ಎಲ್ಲಿಗ, ಅಗ್ರಪೂಜೆ ನಡೆದ ಕಾಲಕ್ಕೇನೆ ಇರೋ, ಅದು ವ್ಯಾಲಿಡ್ಡೆ. ಯಾರೋ ದೊಡ್ಡವರು ಕೂತಾಗ ಇನ್ನೊಬ್ರು ಸಣ್ಣವ್ರು ಮಾತಾಡ್ಬಿಟ್ಟು ಸರಿ ಅವ್ರು ಒಪ್ಕೊಂಡ್ಬಿಟ್ರೆ ಏನರ್ಥ, ಅವ್ರ ಅಭಿಪ್ರಾಯ ಇದ್ದಾಗಲೇ ಅದಕ್ಕೆ ಅವರು ನೋಟ್ ಕೊಡ್ತಾರೆ. ಕೆಲವರು ಲೇಖರ ರಾಷ್ಟ್ರಪತಿಗಳು ಬರೀಬೇಕಾದ್ರೆ ಲೇಖರ ಅಭಿಪ್ರಾಯಗಳು ನಮ್ಮದಲ್ಲ ಅಂತ ಹೇಳಿ ಬಾ, ಇದು ಕೊಡದೆ ಹೋದ್ರೆ ಅವ್ರು ಜವಾಬ್ದಾರರು ಅಂತ ಅರ್ಥ. ಅವ್ರು ಏನೋ ಹೇಳಿರ್ತಾರೆ ನಮ್ದಲ್ಲ, ಕಾಂಟ್ರವರ್ಸಿ ಬಂದ ಕಾಲಕ್ಕೆ ಆ ನೋಟ್ ಕೊಟ್ಬಿಡ್ತಾರೆ. ಆ ನೋಟ್ ಕೊಡದೆ ಹೋದ್ರೆ ಪತ್ರಿಕೆ ಅಭಿಪ್ರಾಯ ಕೂಡ ಅದೇ ಅಂತ ಅರ್ಥ. ಆ ರೀತಿ ಹರಿಸರ್ವತೋ ಬರೆದ ಇದು ಪತ್ರಿಕೆ ಅಭಿಪ್ರಾಯ, ನಮ್ಮ ಅಭಿಪ್ರಾಯ ಅಲ್ಲ, ಅಭಿಭಜಿತ ಆಗುತ್ತೆ. ಅದು ಎಲ್ಲರ ಅಭಿಪ್ರಾಯ ಹೌದು, ಯಾಕೆ ಕಾಂಟ್ರವರ್ಸಿ ಬಂದ ಮಾತ್ರ ನಮ್ಮ ಜವಾಬ್ದಾರಿ ಅಲ್ಲ ಅಂತ ಹೇಳಬೇಕು. ಧರ್ಮಾರ್ಥಮಿ ನೇಹೇತ ಯತ್ರಾರ್ಥಂ ವಾಧನೋ ಧನಂ ಅನೀಹ ಅನೀಹ ಮಾನಸ್ಯ ಮಹಾಹೇರಿವ ವೃತ್ತಿದ. ಧರ್ಮಾರ್ಥಮಿ ನ ಇಹೇತ ಯಾತ್ರಾರ್ಥಂ ವಾ ಅಧನೋ ಧನಂ ಅನೀಹ ಅನೀಹ ಮಾನಸ್ಯ ಮಹಾಹೇರಿವ ವೃತ್ತಿದ. ನಿಷ್ಕರ್ಮಣ ಪುರುಷೇಣ ಧರ್ಮಕರಣಂ ದುಸ್ಸಾಧ್ಯಂ ಅರ್ಥಾಭಾವ ತಸ್ಮಾತ್ ಅಧನೇನ ತದರ್ಥಂ ಕೃಷ್ಯಾಧಿಕಂ ಕರ್ಮ ಕರ್ತವ್ಯಮಿತಿ ತತ್ರಾಹ ಧರ್ಮಾರ್ಥಮಿತಿ. ಅದು ಹೇಳ್ತಾರೆ, ಯಾವುದೇ ಕಾರಣಕ್ಕೆ ನಾವು ಧರ್ಮ ಕಾರ್ಯ ಮಾಡಲಿಕ್ಕೆ ಏನು ಪ್ರಯೋಜನ ಆಗೋದಿಲ್ಲ ಬೇರೆ ಕಡೆಯಿಂದ, ನಾವೇ ಕೃಷಿ ಮಾಡ್ತೇವೆ ಆ ರೀತಿ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಅದು ನಿಷಿದ್ಧ. ನಮ್ಮ ಧರ್ಮದಲ್ಲಿ ನಮ್ಮ ತರ್ಯಾದ ಯಾತ್ರಾರ್ಥಂ ಧರ್ಮ ಕರ್ತವ್ಯಂ ಅನ್ಯಥಾ ತನ್ನಾಸೇನ ಪುರುಷಾರ್ಥ ಅನುದಯ ಇದೆ ತತ್ರಾಹ ಯಾತ್ರಾರ್ಥಮಿತಿ. ಯಾತ್ರಾರ್ಥ ಬದುಕಿಗೋಸ್ಕರವಾಗಲಿ ಅಥವಾ ಧರ್ಮ ಸಾಧನೆ ಅನುಕೂಲ ಆಗುತ್ತೆ ಅಂತೇಳಿ ನಿರ್ಧನನಾದವನು ಧನ ಸಂಪಾದನೆಗೋಸ್ಕರವಾಗಿ ತನ್ನ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಮಾಡಕ್ಕೆ ಹೋದರೆ ಬಹಳ ತಪ್ಪು. ಮಹಾಹೈರಿವಿ ವೃತ್ತಿದಾ, ಅದು ಹಾವಿನ ಬಾಯಿ ಕೈಯಿಟ್ಟಾಗತ್ತೆ ಅಂತ ಹೇಳ್ತಾರೆ. ಪರಧರ್ಮ ಅಂಬೋದು ಎಂದೂ ಸರಿಯಲ್ಲ, ಆದ್ರಿಂದ ಅದು ಮಾಡ್ಲಕ್ಕೆ ಹೋಗಬೇಡಿ. ಅದು ಎತ್ತ ಅನೀಹ ಸ್ವದೇಹ ಪೋಷಣ ಆಯಾಸ ನಿವೃತ್ತಿ ಮಹಾಹಾಯಿ ಅಜಗರಸ್ಯ. ಅದಕ್ಕೇನು ಮಾಡಬೇಕಾಗ, ಯಾವಾಗಲೂ ಎರಡು ರೀತಿಯಲ್ಲಿ ಮಾಡಬೇಕು. ಅಂತ ಪ್ರಸಂಗ ಬಂದರೆ ಅಜಗರ ವೃತ್ತಿಯಲ್ಲಿ ಬದುಕಲು ಇಷ್ಟಪಡಬೇಕೇ ಹೊರತು ಇನ್ನೊಂದು ಕೆಲಸ ಕೈ ಹಾಕ್ಲಿಕ್ಕೆ ಹೋಗಿರೋ ಏನು ಮಾಡ್ಕೊಳಕ್ಕೆ ಹೋಗಬಾರ್ದು, ಅಪಾಯ ತಂದ್ಕೋಬಾರ್ದು ಅಂತ ಹೇಳ್ತಾರೆ. ಯಾವುದೋ ಕರೆಂಟ್ ಕೆಟ್ಟೋಯ್ತು, ರಿಪೇರಿ ಮಾಡೋಕ್ಕೆ ಯಾರೂ ಸಿಗಲಿಲ್ಲ, ಏನು ಮಾಡಬೇಕಾಗ, ಬೇರೆ ರೀತಿ ಮ್ಯಾನೇಜ್ ಮಾಡಬೇಕು ಹೊರತು ಯಾರೂ ಯಾರೂ ಇಲ್ಲ, ನಿರ್ವಾಹ ಇಲ್ಲ, ತಾನೇ ಕೈ ಇಟ್ಟರೆ ಪ್ರಾಣ ಕಳ್ಕೊಂಡ್ಬಿಡ್ತಾನೆ ಹೋಗ್ತಾನೆ. ಯಾರೂ ಬರಲಿಲ್ಲ ನಾನೇ ಕೈ ಇಡ್ತೀನಿ ಅಂತ ಹೋಗಬಾರ್ದು. ಹಾಂ, ಯಾವುದು ಅವ್ರು ತಪ್ಪೋತ್ತರ ಹೇಳಿದ್ದು ಅವ್ರದ್ದೆಲ್ಲ ಕೂಡ, ಅವ್ರು ಮಾಡಿ ಸರಿ ಅಂತೇನು ವಾಸಿಸಲಿಲ್ಲ, ಅವ್ರು ಮಾಡಿ ತಪ್ಪೇನೆ. ಇವತ್ತು ದ್ರೋಣಾಚಾರ್ಯರು ಸ್ವತಃ ಬ್ರಾಹ್ಮಣರಾಗಿ ಮಾಡಿದ್ದೇನು ಮಾಡಿದ್ರು ಅವರು, ಅದು ಅಶ್ವತ್ಥಾಮರು ಅದೇ ತಪ್ಪು ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಭೀಷ್ಮಾಚಾರ್ಯ ಭೀಮಸೇನೆ ಅದನ್ನೇ ಹೇಳೋದು, ಏನು ಮಾಡಿದ ಕೆಲಸ ಈಗ ಯುದ್ಧ ಮಾಡೋದು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನೀವು ಯಾಕೊಂದು ತಲೆ ಹಾಕಿದ್ರಿ ಈ ಮತ್ತೆ ತಲೆ ಹಾಕಿ ಸಾಲದವ್ರನ್ನ ಇನ್ನೂ ಕಣ್ಣು ಯುದ್ಧನೇ ಮಾಡ್ತಾನೆ ಇದ್ದೀರಲ್ಲ, ತಪ್ಪೋದು ಬೇಗ ಹೋಗಿ ವಾಪಸ್ಸು ಅಂತ ಹೇಳ್ತಾರೆ. ಆಗ ಹೊರಟ್ಬಿಡ್ತಾರೆ ದ್ರೋಣಾಚಾರ್ಯ ತಪ್ಪೋದು ಭೀಮಸೇನೆ ಹೇಳಿದ ಮೇಲೆ ಅವ್ರಿಗೆ ಕನ್ವಿನ್ಸ್ ಆಗಿ ಹೊರಟೋಗು, ಅವ್ರು ಸರಿ ಅಂತೇನು ಹೇಳಿಲ್ಲ. ಇನ್ನು ಸದಾ ಸಂತುಷ್ಟಸ್ಯ ನಿರೀಹಸ್ಯ ಸ್ವಾತ್ಮ ರಾಮಸ್ಯ ಯತ್ ಸುಖಂ ಕುತಸ್ತತ್ ಕಾಮಲೋಭೇನ ಧಾವತೋ ಅರ್ಥೇಹ ಯಾ ದಿಶಃ. ಒಂದು ಮಾತು ಹೇಳ್ತಾರೆ, ಸಂತುಷ್ಟಸ್ಯ ನಿರೀಹಸ್ಯ, ಯಾರು ತೃಪ್ತನಾಗಿರ್ತಾನೆ, ಫಲಾಪೇಕ್ಷೆ ಇರೋದಿಲ್ಲ, ಸ್ವಾತ್ಮಾರಾಮ ದೇವರಲ್ಲೇ ಮನಸ್ಸಾಗಿರ್ತಾನೆ, ಯತ್ ಸುಖ ಅವನಿಗೇನು ಸುಖ ಆಗುತ್ತಲ್ಲ ಅಂತ ಸುಖ ಬೇರೆ ಯಾರಿಗಾಗಲು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆಗೆ ತೃಪ್ತಿ ಇದೆ, ಇನ್ನೊಂದು ಕಡೆಗೆ ಆಸೆ ಇಲ್ಲ, ಮತ್ತೊಂದು ಕಡೆ ದೇವರಲ್ಲಿ ಮನಸ್ಸಾಕಿಬಿಟ್ಟಿದ್ದಾನೆ. ಅವಾಗ ಯತ್ ಸುಖಂ ಭವತಿ ಕುತಸ್ತತ್ ಕಾಮಲೋಭೇನ ಧಾವತು ಅರ್ಥೇಹ ಯಾ ದಿಶಃ. ಅಂಥ ಸುಖ ಏನೇನೋ ಬಯಸಿಬಿಟ್ಟು ಹುಚ್ಚಾಬಟ್ಟೆ ಓಡಾಡ್ತಾರಲ್ಲ, ಎಂದು ಬರುತ್ತೆ ಸಿಗುತ್ತೆ ಅವನಿಗೆ ಅಂತ ಹೇಳಿದ್ದ. ಅರ್ಥ ಆಯ್ತಾ? ಎಂಥದ್ದು ಧಾವತು ಆ ದಿಶಃ, ದಿಕ್ಕು ದಿಕ್ಕಿಗೆ ಹೋಗಿದ್ದು, ಅಲ್ಲಿ ಹೋದ್ರೆ ಆ ಕೆಲಸ, ಇಲ್ಲಿ ಹೋಗ್ರಿ ಕೆಲಸ, ಓಡಾಡ್ತಾನೆ ಇರ್ತಾನೆ ಹೊರತು ಏನು ಬಿಟ್ಬಿಟ್ಟಿದ್ದಾನೆ ಅವನು, ತೃಪ್ತಿ ಇಲ್ಲ, ಅಪೇಕ್ಷೆ ಬಿಡೋಕೆ ಸಾಧ್ಯ ಆಗಿಲ್ಲ ಅವನಿಗೆ, ದೇವರ ಮನಸ್ಸೇ ಇಲ್ಲ, ಕಾಮಲೋಭ ಏನೋ ಅಪೇಕ್ಷೆಗಳು ಈಡೇರಬೇಕು ಅಂತೇಳಿ ದಿಕ್ಕು ದಿಕ್ಕು ಸುತ್ತಿದ ಮಾತ್ರಕ್ಕೆ ಏನು ಸುಖ ಆಗುತ್ತಾ, ಆಗೋದಿಲ್ಲ ಅಂತ ಹೇಳಿದ. ಇದು ಸಂತೃಪ್ತಿಯ ಬಗ್ಗೆ ಒತ್ತು ಕೊಟ್ಟು ಹೇಳೋ ಮಾತುಗಳು. ಸದಾ ಸಂತುಷ್ಟ ಮನಸಃ ಸರ್ವಾ ಶಿವಮಯಾದಿಶಃ ಶರ್ಕರಾ ಕಂಟಕಾದಿಭ್ಯೋ ಯಥೋಪಾನತ್ಪದ ಶಿವಂ. ಸದಾ ಸಂತುಷ್ಟ ಮನಸಃ ಸರ್ವಾಹ ಶಿವಮಯಾದಿಶಃ, ಯಾವನು ಒಳ್ಳೆ ತೃಪ್ತಿಯಿಂದ ಮನಸ್ಸಿನಲ್ಲಿ ಮನಸ್ಸಿನ ತೃಪ್ತಿ ಹೊಂದಿರ್ತಾನಲ್ಲ ಎಲ್ಲೋದ್ರೂ ಆನಂದವಾಗಿರ್ತಾರೆ. ಸರ್ವಾ ದಿಶಃ ಶಿವಮಯ, ಶಿವ ಅಂದರೆ ಮಂಗಳ, ಮಂಗಳಕರವ, ಎಲ್ಲೋದ್ರೂ ಸುಖ ಸುಖ ಸುಖ, ಎಲ್ಲಿದ್ರೂ ಆನಂದ ಅವನಿಗೆ. ಶರ್ಕರಾ ಕಂಟಕಾದಿಭ್ಯ ಯಥಾ ಉಪನತ್ಪದ ಶಿವಂ, ದೃಷ್ಟಾಂತ ಕೊಡ್ತಾರೆ. ಈ ಚಪ್ಪಲಿ ಹಾಕೊಂಡು ಹೋದವನಿಗೆ ಏನಿದ್ರು ಯೋಚನೆ ಇಲ್ಲ, ಅದು ಎಲ್ಲಿ ತುಳಿದ್ರು ಪ್ರವಾಹ, ಎಲ್ಲಿ ಓಡಾಡಿದ ಏನಿಲ್ಲ ಅವನಿಗೆ, ಪ್ರೊಟೆಕ್ಷನ್ ಇದೆ, ಅದು ಸರಿ ಇರಬೇಕಷ್ಟೇ. ಅವಳು ಚುಚ್ಕೊಂಡು ಬರೋಷ್ಟು ವೀಕ್ ಇದ್ರೆ ಪ್ರಯೋಜನ ಆಗೋದು. ಶರ್ಕರಾ ಕಂಟಕಾದಿಭ್ಯ ಯಥಾ ಉಪಾನತ್ಪದ ಶಿವಂ, ಉಪಾನತ್ ಅಂದ್ರೆ ಪಾದರಕ್ಷೆಗಳು, ಪಾದರಕ್ಷೆ ಹಾಕೊಂಡವನಿಗೆ ಶರ್ಕರ ಅಂತ ಹೇಳಿದ್ರೆ ಕಲ್ಲು, ಸಣ್ಣ ಸಣ್ಣ ಕಲ್ಲು ತುಂಡುಗಳು, ಎಷ್ಟು ಭಾರಿ ಕಲ್ಲು ತುಂಡಿರುತ್ತೆ, ನಡೆಯೋದು ಭಾರಿ ಕಷ್ಟದೊಳಗೆ, ಚುಚ್ಕೊಂಡಿರುತ್ತೆ, ಓಡಾಡದೆ ಭಾರಿ ಕಷ್ಟ, ಅಥವಾ ಮುಳ್ಳಿದ್ದಿನಂತೂ ಭಾರಿ ಕಷ್ಟ. ಆದರೆ ಚಪ್ಪಲಿ ಹಾಕೊಂಡವನಿಗೆ, ಪಾದರಕ್ಷೆ ಇದ್ದವನಿಗೆ ಭಯ ಹೇಗಿಲ್ವೋ, ಸಂತೃಪ್ತಿ ಇದ್ದವನಿಗೆ ಎಲ್ಲೂ ಭಯ ಇಲ್ಲ. ಸಂತೃಪ್ತಿ ಎಂಬುದು ಏನದು, ದೊಡ್ಡ ರಕ್ಷಣೆ ಇದ್ದಾಗ, ಪಾದಕ್ಕೆ ರಕ್ಷಣೆ ಹೇಗೆ ಪಾದರಕ್ಷೆ ಕೊಡುತ್ತೋ, ಇಡೀ ಜೀವಕ್ಕೆ ರಕ್ಷಣೆ ಕೊಡೋದು ಯಾವುದು ಅಂದರೆ ಸಂತೃಪ್ತಿ. ಸಂತೃಪ್ತಿ ಇದ್ದವನು ಎಂದು ದುಃಖ ಆಗೋದೇ ಇಲ್ಲ. ಎಷ್ಟ್ವಾತ್ ಪರತಿರೇವ ಭಗವದ್ಗೀತೆ ವಾಕ್ಯ ಕೋಟ್ ಮಾಡ್ತಾರೆ. ಸದಾ ಸಂತುಷ್ಟ ಮನಸಃ ಸರ್ವಾಹ ಶಿವಮಯಾದಿಶ. ಕೆಲವರು ಹಾಗಾದ್ರೆ ಯಾವಾಗಲೂ ಕೊರಗುತ್ತಿರ್ತಾರೆ, ಸಿಕ್ಕಾಬಟ್ಟೆ ಎಷ್ಟೋ ಜನ ಇರ್ತಾರೆ, ಪಟ್ಟಿಗಳದ ಒದ್ದಾಡ್ತಿರ್ತಾರೆ, ಪಟ್ಟಿ ಊಟ ಬಡಿಸಿದ್ರೆ ಖುಷಿ ಪಡೋದಿಲ್ಲ, ಇವತ್ತೇನೋ ಆಯ್ತು, ನಾಳಿನ ಗತಿ ಏನು, ಮತ್ತೆ ಆ ಥರ ಮತ್ತೆ ಯೋಚನೆ ಅವನಿಗೆ ತಿಳಿತಿಲ್ಲ ಅಂದ್ರೆ ನಾವು ಸುಖಪಟ್ಟೆ ಗೊತ್ತಿಲ್ಲ ಅವರಿಗೆ. ಕೆಲವ್ರು ಹಾಗಲ್ಲ, ಇವತ್ತು ಮುಗಿತಲ್ಲ ದೇವರು, ನಾಳೆ ದೇವರಿದ್ದಾನೆ, ಆ ಥರ ಅಲ್ಲ. ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಅವ್ರಿಗೆ, ಎಷ್ಟು ಹೇಳಿದ್ರು ಕೂಡ ಆಯ್ತು ನಾಳೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಒಂದು, ಮತ್ತೆ ಅಲ್ಲೂ ಜೀವನ ಪೂರ್ತಿ ಕೊಡ್ತೀವಿ, ಮುಂದಿನ ಜನ್ಮಕ್ಕೆ ಏನು ಗ್ಯಾರಂಟಿ ಅಂತ ಕೇಳ್ತಾರೆ. ಆ ಟೈಪ್ ಯಾವಾಗಲೂ ಅವನಿಗೆ ಮನಸ್ಸಲ್ಲಿ ಡಿಸ್ಟರ್ಬೆನ್ಸ್ ಅವನಿಗೆ, ನೆಗೆಟಿವ್ ಥಾಟ್ಸ್ ಅಂದ್ರೆ ಹಾಕಿ, ಪಾಸಿಟಿವ್ ಆಗಿರಬೇಕು, ತೃಪ್ತಿ ಇರಬೇಕು, ಏನಿದ್ರೆ ಸಾಕ್ರಮೆ, ನಮ್ದು ಇಷ್ಟೇನೆ. ಆ ಭಾವನೆ ಇತ್ತು ಅಂತ ಕೇಳಿ, ದೇವರು ಕೊಟ್ಟಷ್ಟು ನಮಗೆ ಹಿಡಿದಷ್ಟು ಅಷ್ಟೇ. ಆ ಭಾವನೆ ನಮಗಿತ್ತು, ನಮ್ಗೆ ಹೊಟ್ಟೆ ತುಂಬಿ ನೋಡ್ಕೋಬೇಕೇ ಹೊರತು ಭಕ್ತರು ಎಷ್ಟು ತಿಂದ ಅಂತ ನೋಡಿದ್ರೆ ಗತಿ ಏನಾಗುತ್ತಾಗ. ಭಕ್ತರು ಅಂತ ಆರು ಹತ್ತು ಅಡುಗೆ ತಿನ್ನಬೇಕು, ಆಸ್ಪತ್ರೆಗೆ ಹೋಗು, ತನಗೆ ಹೊಟ್ಟೆ ತುಂಬಿದೆ, ಅವನ ಮೇಲೆ ಕಾಂಪಿಟೇಷನ್, ಅದಿರುವ ಆ ತೃಪ್ತಿ ಇಲ್ಲ ಅಂತ ಅರ್ಥವನು. ನೀನು 1000 ಹಾಕ್ಸೋ ಮಾರಾಯ, ನನಗಂತೂ ಒಂದೇ ಸಾಕು ಅಷ್ಟೇ, ಅದು ಜಾಣ್ತಾನೆ. ನೀನು ತಿಂತೀಯ ತಿನ್ನು, ನನಗೆ ಟೇಬೇಕು ಅದಕ್ಕೆ, ನನ್ನ ಒತ್ತಾಯ ಮಾಡಬೇಡ, ನನ್ನ ಪಾಡಿನ ಇರುತ್ತೆ. ಈ ಅಭ್ಯಾಸ ಇಲ್ಲಿ ಬುಡದ ಕೂತಕ್ಕೆ ಮಾಡಬೇಕಲ್ಲ, ಆ ಟೈಪ್ ಜೀವನದಲ್ಲಿ ಮಾಡ್ಕೊಂಡ್ಬಿಟ್ಟ ಅಂತ ಕೇಳಿದ್ರೆ ನಮ್ಮನ್ನು ಕಂಪೇರ್ ಮಾಡ್ಕೋತಾರೆ. ಅವನು ನಾ ಮಾಡಿದ್ರೆ ಹೀಗೆ ಮಾಡಬೇಕು, ದುಡ್ಡಿಲ್ಲ, ಸಾಲ ಮಾಡ್ಯಾರು ಮಾಡಬೇಡೋದಿಲ್ಲ, ಪ್ರಶ್ನೆ ಕಡಿಮೆ ಆಗಿಬಿಟ್ರೆ ಕಷ್ಟ. ಎಷ್ಟು ತಪ್ಪದು, ಒಂದು ಪ್ರಶ್ನೆ ಕ್ವಶನ್ ತಂದ್ಕೊಳ್ಳೇ ಬರ್ತದೆ ಅದಕ್ಕೆಲ್ಲ ಕೂಡ. ಪ್ರಶ್ನೆ ಕ್ವಶನ್ ಬರೋ ಜ್ಞಾನದೊಳಗೆ ಒಂದೇ, ಹೆಚ್ಚು ಜ್ಞಾನ ಬೇಕು, ಹೆಚ್ಚು ಜ್ಞಾನ ಬೇಕು ಅಂತ ಇರಬೇಕೆ ಹೊರತು ಉಳಿದ್ರಲ್ಲಿ ಏನಿರ್ಬೇಕು ಯಾವಾಗಲೂ ಕೂಡ ನಮಗೆ ಅವ್ರದ್ದು ಅವರಿಗೆ ಅಷ್ಟೆ. ಸಂತುಷ್ಟಕ್ಕೇನ ವಾರಾಜನ್ ನವರ್ತೇತಾಪಿ ವಾರಿಣ ಔಪಶ್ಚಜಿಹ್ವ ಕಾರ್ಪಣ್ಯಾತ್ ಗೃಹ ಪಾಲಾಯತೆ ಜನ. ಸಂತುಷ್ಟ ಕೇನವ ರಾಜನ್ ನಾ ವರ್ತೇತಾಪಿ ವಾರಿಣ ಮತ್ತೆ ಹೇಳ್ತಾರೆ ಏನಕೇನಾಪಿ ಪ್ರಯತ್ನ ಮಂತರೇಣ ಉಪರತೇನ ದ್ರವ್ಯೇಣ ಲೋಕ ವಿರಕ್ಷಣೇನ ಪರಮಾತ್ಮನ ವಾ ಸಂತುಷ್ಟ ಖುಷಿಯಾಲಂ ಬುದ್ಧಿಮಾನ್ ವಾರಿಣಾಪಿ ನ ವರ್ತೇತ ಇತ್ಯನ್ವಯ ಅಂದ್ರೆ ಮನುಷ್ಯ ಎಷ್ಟು ತೃಪ್ತಿ ಇರಬೇಕು ಅಂದ್ರೆ ಇನ್ನೊಬ್ರು ಕೂಡ ನೀರು ಮೊದಲಾದಕ್ಕೂ ಆಸೆ ಪಡ್ಲಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡ್ತಾರೆ ಆಸೆ ಇಲ್ಲ ಅಂದ್ರೆ ಯಾವುದಕ್ಕೂ ಆಸೆ ಇಲ್ಲ ಆ ಥರ ಇರಬೇಕು ಯಾಕೆಂದ್ರೆ ಸ್ವಲ್ಪ ಆಸೆ ಬಂತು ಔಪಶ್ಚ ಜಹ್ವ ಕಾರ್ಪಣ್ಯಾತ್ ಔಪಶ್ಚ ಜಹ್ವೆಗಳ ಮೇಲಿನ ಒಂದು ಕಾರ್ಪಣ್ಯದಿಂದಾಗಿ ಮನುಷ್ಯ ಏನಾಗ್ಬಿಡ್ತಾನೆ ಗೊತ್ತಾ ಗೃಹಪಾಲಾಯತೆ ಅಂತ ಹೇಳ್ತಾರೆ ಗೃಹಪಾಲ ಅಂದ್ರೆ ನಾಯಿ ಆ ನಾಯಿ ಪಾಡಾಗತ್ತೆ ಅಂತ ಅದನ್ನು ಭೀಮಸೇಂದ್ರ ಹೇಳ್ತಾರೆ ಧೃತರಾಷ್ಟ್ರನಿಗೆ ಆಗ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಆಗೋದಿಲ್ಲ ಅವರಿಗೆ ವಿದುರ ಬಂದು ಹೇಳ್ತಾನೆ ಭೀಮಸೇನ ಮಾಡಿದ್ ಭಾರಿ ಸರಿ ನಿನ್ನ ತಿಥಿ ಆಗಿದೆ ಗೊತ್ತಾ ಈಗ ಭೀಮಾಪವರ್ಜಿತಂ ಪಿಂಡಂ ಆದಸ್ಥೆ ಗೃಹಪಾಲವತ್ ಅಂತ ಹೇಳ್ತಾರೆ ಭೀಮ ಹಾಕಿದ ಪಿಂಡ ನಾಯಿತಿಂದ ತಿನ್ಕೊಂಡು ನಾಚಿಕಾಗಲ್ಲ ಬೈತಾರೆ ಅದೇ ಮಾತು ಗೃಹಪಾಲಾಯತೇ ಜನ ಆಸೆ ಬಂತು ಅಂದ್ರೆ ಏನಾಗ್ತಾನೆ ಮನುಷ್ಯ ನಾಯಿ ಪಾಡಾಗಿಬಿಡುತ್ತ ಆದ್ರಿಂದ ಯಾವುದಕ್ಕೂ ಆಸೆ ಪಡಬಾರ್ದು ಆ ಬ್ರವ್ಯಗಳಿಗೆ ಬಿಟ್ಬಿಡಿ ನೀರಿಗೂ ಆಸೆ ಪಡ್ಲಕ್ಕೆ ಹೋಗಬೇಡಿ ದೇವ್ರ ಕೊಟ್ಟದಲ್ಲಿರುವಂತ ಅಭ್ಯಾಸ ಮಾಡಿಕೊಡಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಮಾತು ಬೇರೆ ವಿಜಯದೇವ ಸ್ವಾಮಿ ಕೋಟ್ ಮಾಡ್ತಾರೆ ಮಧ್ಯೆ ಗೃಹಂ ಪಾಲಯತೆ ಅಸೌ ಗೃಹಪಾಲ ಸಾರಮೇಯ ಯಾತಕ್ಕೆ ನಾಯಿ ಗೃಹಪಾಲ ಅಂತಾರೆ ಮನೆ ಕಾಯೋದು ಅದಕ್ಕೆ ಗೃಹಪಾಲ ಅಂತ ನಾಯಿ ಅಂತಾಯ್ತು ವಯಸ್ಸಾದ್ರೂ ಮನೆ ಕೂಡಿಸ್ಬಿಟ್ಟಿರ್ತಾರೆ ಎಲ್ಲ ಹೋಗಿ ಬರ್ತೀವಿ ನೋಡ್ಕೊಂಡು ಬಿದ್ದೀರಿ ಅಂತಾರಲ್ಲ ನಾಯಿ ಪಾಡು ಅಂತ ಅರ್ಥ ಎಲ್ಲೋ ತಿರುಗಿ ಬರ್ತಾರೆ ಎಲ್ಲ ಕಡೀರು ಅಂದ್ಕೊಂಡಿರ್ಬೇಕು ಅಷ್ಟೇ ಅದು ನಾಯಿ ಪಾಡು ಅಂತ ಮನೆ ಕಾಯೋ ತಪ್ಪು ಅಂತ ಅರ್ಥ ಅಲ್ಲ ಅವ್ರ ಸ್ಥಿತಿ ಎಷ್ಟಾದ್ರೂ ಅಷ್ಟೇ ಬೇರೆ ಎಲ್ಲದಕ್ಕೂ ಅನ್ಫಿಟ್ಟು ಅದೊಂದಕ್ಕೆ ಮಾತ್ರ ಭಾರಿ ಫಿಟ್ಟು ಗೃಹವನ್ನು ಪಾಲನೆ ಮಾಡ್ತಕ್ಕಂಥ ನಾಯಿ ಕೆಲಸ ಗೃಹಪಾಲ ಐತೆ ನಾಯಿ ಅಂತ ಅರ್ಥ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ವಿಜಯದೇವರು ಒಂದು ಶ್ಲೋಕ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಭಾಳ ಚೆನ್ನಾಗಿರೋ ಶ್ಲೋಕ ಅದು ನಾಯಿ ಅವಸ್ಥೆ ಹೇಗಿರುತ್ತೆ ಅಂದರೆ ಕೃಷಃ ಒಂದು ನಾಯಿ ಎಳ್ಳಗಾಗೋಗ್ಬಿಟ್ಟಿದೆ ಕಾಣ ಕಂಡು ಬೇರೆ ಕಾಣೋದಿಲ್ಲ ಖಸ್ರಹ ಕಾಲು ಸರಿ ಇಲ್ಲ ಶ್ರವಣರಹಿತ ಕಿವಿ ಬೇರೆ ಹೋಗಿಬಿಟ್ಟಿದೆ ಪುಚ್ಛ ವಿಕಲ ಬಾಲ ಕತ್ತರಿಸಿ ಹೋಗಿದೆ ಅಂದರೆ ಜೊತೆಗೆ ಉರಣಿ ಮೈ ತುಂಬ ಗಾಯ ಕೂಯ ಕ್ಲಿನ್ನ ಗಾಯ ಕಿವು ಬೇರೆ ಜೊತೆಗೆ ಕ್ರಿಮಿಕುಲ ಚತೈರ್ ಆವೃತ ತನು ಅದು ಹುಳ ಬೇರೆ ಬಿದ್ದಿದೆ ಜೊತೆಗೆ ಅದರೊಳಗೆ ಕ್ಷುತಾಕ್ರಾಂತ ಹಸಿವಾಗಿದೆ ಜೊತೆಗೆ ಜೀರ್ಣೋ ಮುದುಕ ಬೇರೆ ಬರುದು ಹಣ್ಣಣ್ಣನ ಮುದುಕ ನಾಯಿ ವರಪಾಲಾರ್ಪಿತ ಗಲಹ ವರಕಪಾಲಾರ್ಪಿತ ಗಲಹ ಶುನೀಮನ್ವೇತಿ ಶ್ವ ಹತಮಪಿಚ ಹಂತೆ ಹಂತೇವ ಮದನಃ ಆ ವರಕಪಾಲಾರ್ಪಿತ ಗಲಹ ಹೇಗಿದೆಯಂತೆ ಎಲ್ಲ ಕೂಡ ಯಾವುದೋ ಒಂದು ತಲೆಬುರುಡೆ ನೆಕ್ತಾ ಇದೆಯಂತೆ ಬೇರೆ ಏನಿಲ್ಲ ಆಸೆ ಒಂದು ಕಡೆ ಆಸೆ ನೋಡಿದರೆ ಒಡ ತಲೆಬುರುಡೆ ತಿಲ್ಲಕ್ಕೆ ಹೋಗ್ತಾ ಇದೆ ಇದು ನಾಲಿಗೆ ಆಸೆ ಇನ್ನೊಂದು ಕಡೆ ಏನು ಮಾಡುತ್ತಂತೆ ಶುನೀಮನ್ವೇತಿ ಶ್ವ ಹತಮಪಿಚ ಹಂತೇವ ಮದನಃ ಹೆಣ್ಣಾಯಿ ಹುಡ್ಕೊಂಡು ಹೋಗುತ್ತಂತೆ ಗಲಾಟೆ ಒಳಗೆ ಮತ್ತೆ ಕೂಡ ತನ್ನ ವೈಭವ ನೋಡಿದರೆ ಅಷ್ಟು ಇನ್ನೇನು ಬೇಕು ಅವಳಿಗೀಗ ಇನ್ನೂ ಹೆಣ್ಣಾಯಿ ಬೇಕಂತ ಓಡಾಡುತ್ತಂತೆ ಮನುಷ್ಯನ ಸ್ಥಿತಿ ಹೀಗೆ ಅಂತ ಹೇಳ್ತಾರೆ ಅಂದರೆ ನಾಲಿಗೆ ಚಪಲ ಈ ಕಾಮತ್ ಚಪಲ ಬಿಡ್ಲಕ್ಕೆ ಆಗೋದಿಲ್ಲ ಮನುಷ್ಯರಿಗೆ ನಾಯಿ ಪಾಡೋಂಬುದನ್ನು ಯಾವ ಶ್ಲೋಕ ಎಲ್ಲೋ ಕೋಟ್ ಮಾಡಿಲ್ಲ ಅವರು ಇತ್ಯಾದಿ ಅಂತ ಹೇಳಿಬಿಡ್ತಾರೆ ಮಧ್ಯೆ ಮಧ್ಯೆ ಅಂತ ವಾಕ್ಯ ಕೋಟ್ ಮಾಡ್ತಾರೆ ಇದೊಂದು ವಿಜಯದ್ವಜ ಸಾವಿರ ಸ್ಪೆಷಾಲಿಟಿ ಅದು ನಾಯಿ ಅಂತ ಹೇಳಿದ್ದಕ್ಕೆ ಫುಲ್ ಎಕ್ಸ್ಪ್ಲನೇಷನ್ ಅದು ಬರೀ ನಾಯಿ ಇದ್ದಾಗಿರ್ತಾನೆ ಅಂತ ಹೇಳಿದ್ದಕ್ಕೆ ನಾಯಿ ಯಾವ ವ್ಯವಸ್ಥೆಯಲ್ಲಿ ಕೃಷ ಕಾಣ ಖಸ್ರ ಶ್ರವಣರಹಿತ ಪುಚ್ಛವಿಕಲ ಉರಡಿ ಪೂಜ ಕ್ಲಿನ್ನ ಕ್ರಿಮಿಕುಲ ಶತೈಹಿ ಆವೃತ ತನು ಕ್ಷುಧ ಆಕ್ರಾಂತ ಜೀರ್ಣೋ ಹಿ ಅಪಿ ವರಕಪಾಲಾರ್ಪಿತ ಗಲಹ ಶುನೀಮನ್ವೇತಿ ಶ್ವ ಹತಮಿ ಚ ಹಂತೇವ ಮದನಃ ಇತ್ಯಾದೇಹೇ ಯಾವುದು ಪ್ರಾಚೀನ ಕಾಲದ ಪುರಾಣ ವಾಕ್ಯ ಇರಬೇಕು ಇನ್ನು ಮುಂದೆಲ್ಲ ಕೋಟ್ ಮಾಡೋದಿಲ್ಲ ಅವರು ಅದು ವಾಕ್ಯ ವಾಕ್ಯ ತಮಾಷೆ ಅಂದರೆ ಅನುವಾದ ಮಾಡೋರು ಯಾರು ಉಪಯೋಗ ಮಾಡ್ಕೊಳ್ಳೋದೇ ಇಲ್ಲ ಅದು ಕೂಡ ಹೆಸರು ವಿಜಯಧ್ವಜ ಶ್ರೀಕೃತಿಕಾನುಸಾರಿ ಅನುವಾದ ಅಂತ ಬರೆದಿರ್ತಾರೆ ಇವೆಲ್ಲ ಮಿಸ್ಸಿಂಗ್ ಸುಮ್ಮನೆ ಹೆಸರಿಗೆ ಹಾಕಿರ್ತಾರೆ ಹೊರತು ಇತ್ತು ಎಷ್ಟೋ ಕಡೆ ಬರೀತಾರೆ ಉದ್ದಕ್ಕವನು ತುಂಬ ವಿಷಯಗಳು ಬರೀತಾರೆ ಒಂದು ನಿದರ್ಶನ ಇದೆ ಏನ ಏನ ಉಪಯೋಗಿಸ್ಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ ನಾಯಿ ಕೆಲಸ ಎಷ್ಟು ಮಟ್ಟಿಗೆ ಅಂದರೆ ಮನೆ ಕಾಯಿರೋಷ್ಟು ಮಟ್ಟಿಗೆ ಮಾತ್ರ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿಲ್ಲ ಅಲ್ಲಿ ಅನ್ವಯ ಮಾಡಬೇಕಲ್ಲ ಈ ಕಡೆ ಅನ್ವಯ ಮಾಡ್ಕೋಬಾರ್ದು ಸೊ ಗೃಹಪಾಲ ನಾಯಿ ಆದ್ರಿಂದ ಎಲ್ಲ ನಾಯಿ ಸಾಕಲೇಬೇಕು ಅದಕ್ಕೊಂದು ಮನೆ ಕಟ್ಟಲೇಬೇಕು ಆ ರೀತಿ ಅರ್ಥ ಅಲ್ಲ ಅದಕ್ಕೆ ನಾಯಿ ಪರ್ಪಸ್ ಇಷ್ಟೇ ಅಂತ ನಾಯಿ ಅದಕ್ಕಿಂತ ಹೆಚ್ಚು ಮಾಡಕ್ಕೆ ಸಾಧ್ಯತೆ ಇಲ್ಲ ಅಲ್ಲಿ ಹಾಲುಗಿಲ್ ಕೊಡೋದಿಲ್ಲ ಮನೆ ಕಾಯ್ಕೊಂಡಿರುತ್ತೆ ಅಂತ ಅರ್ಥ ಹಸು ಆದ್ರೆ ಏನ್ ಮಾಡುತ್ತೆ ಹಾಲು ಕೊಡುತ್ತೆ ಆ ರೀತಿ ಎಕ್ಸ್ಟೆಂಡ್ ಮಾಡಬೇಕು ಈ ರೀತಿ ಅರ್ಥ ಮಾಡಬಾರ್ದು ಕರ್ಮ ಏನಿದಲ್ಲ ವರಂ ಸ್ವಮಾತ್ರ ವರಂ ಗೋಮಾಂಸ ಭಕ್ಷಣ ಬೇಕಾಸಿ ಊಟ ಮಾಡೋದಕ್ಕಿಂತ ಗೋಮಾಂಸ ತಿನ್ನೋದು ವಾಸಿ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ ಗೋಮಾಂಸ ತಿನ್ನಬೇಕು ಅಂತ ಅರ್ಥ ಅಲ್ಲ ಏಕಾಸಿ ತಿನ್ನಬಾರದು ಅಂತ ಅರ್ಥ ಆ ಥರ ಗೃಹಪಾಲ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡಬೇಕೆ ಹೊರತು ನಾಯಿ ಸಾಕೋದು ಕರ್ತವ್ಯ ಅಂತ ಅರ್ಥ ಅಲ್ಲ ಕಾಮಶಾಂತಂ ಹಿ ಶತ್ರು ಅಸಂತುಷ್ಟಸ್ಯ ವಿಪ್ರಸ್ಯ ತೇಜೋ ವಿದ್ಯಾ ತಪೋ ಯಶಃ ಸ್ರವತೀಂದ್ರಿಯ ಲೌಲ್ಯೇನ ಜ್ಞಾನಂ ಚೈವ ಅವಕೀರ್ಯತೆ ಎಷ್ಟು ಒಳ್ಳೆ ಮಾತಾಡುತ್ತಾರೆ ಅಸಂತುಷ್ಟಸ್ಯ ವಿಪ್ರಸ್ಯ ಯಾವ ಬ್ರಾಹ್ಮಣನಿಗೆ ಸಂತೋಷ ಇಲ್ಲ ತೃಪ್ತಿ ಇಲ್ಲ ಅವನಿಗೇನಾಗುತ್ತೆ ಅಂದರೆ ಅವನ ತೇಜಃ ತೇಜಸ್ಸು ವಿದ್ಯಾ ಜ್ಞಾನ ತಪಃ ತಪಸ್ಸು ಯಶಃ ಕೀರ್ತಿ ಎಲ್ಲ ಹಾಳಾಗೋಗುತ್ತೆ ಅಂತ ಹೇಳಿ ಆಸೆಪಟ್ಟ ಬ್ರಾಹ್ಮಣ ಅಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಫೈನಲಿ ಜ್ಞಾನಂಚೈವ ಅವಕಿರಿಯತೆ, ಜ್ಞಾನ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಆಸೆಗೂ ಈ ಭ್ರಷ್ಟಣೆಗೂ ಬಹಳ ದೊಡ್ಡ ರಷ್ಟಡೆ ಇರೋದ್ರಿಂದ ಯಾವ ಕಾಲಕ್ಕೂ ಬ್ರಾಹ್ಮಣ ಏನ್ ಮಾಡ್ಕೊಂಡಿರ್ಬೇಕು, ತೃಪ್ತನಾಗಬೇಕು. ಅಸಂತುಷ್ಟಸ್ಯ ವಿಪ್ರಸ್ಯ ತೇಜೋ ವಿದ್ಯಾ ತಪೋ ಯಶಃ ಸ್ರವತಿ ಇಂದ್ರಿಯ ಲೌಲ್ಯೇನ, ಇಂದ್ರಿಯ ಚಾಪಲ್ಯದಿಂದ ಎಲ್ಲ ಸೋರಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಒಡಕ್ ಪಾತ್ರೆ ಇದ್ರೆ ಹಾಗ, ರಂಧ್ರ ಇರೋ ಪಾತ್ರೆಯಲ್ಲಿ ಏನೇ ಹಾಗೆ ಬಂಗಾರದ ಪಾತ್ರೆನೇ ಇರಬಹುದು, ಒಂದು ರಂಧ್ರ ಇದೆ, ಯಾಕಿದ್ರೆ ನೀರೆಲ್ಲ ಸೋರಿ ಹೋಗ್ಬಿಡುತ್ತೋ. ಆ ಥರ ಬ್ರಾಹ್ಮಣನ ದೇಹದಲ್ಲಿ ಮಾಡಿದ ಸಾಧನೆ ಎಲ್ಲ ಆಸೆ ಪಟ್ಟು ಕಳ್ಕೊಂಡ್ಬಿಡ್ತಾರೆ. ಆದ್ರಿಂದ ಬ್ರಾಹ್ಮಣನಿಗೆ ಬೇಕಾದ್ದೇನು, ತೃಪ್ತಿ. ಅದಕ್ಕೆ ಮೊದಲು ಹೇಳಿದಾಗ ಬ್ರಾಹ್ಮಣ ದಾನ ಯಾತಕ್ಕೆ ಮಾಡ್ತಾರೆ ಅಂದರೆ ಏನು ಕೊಟ್ಟರು ಸಂತೋಷ ಪಡ್ತಾನೆ ಅಂತ ಅರ್ಥ. ಏನು ಕೊಟ್ಟರು ಸಂತೋಷ ಪಡೋದ್ರಿಂದ ಅವನಿಗೂ ಕ್ಷೇಮ, ಕೊಟ್ಟವರಿಗೂ ಕ್ಷೇಮ. ಜ್ಞಾನಂ ಚೈವ ಅವಕಿರಿಯತೆ, ಮತ್ತು ಜ್ಞಾನ ಕೂಡ ಪೂರ್ತಿ ನಾಶ ಹೊಂದಿಬಿಡುತ್ತ. ಆದ್ದರಿಂದ ಅವಕಿರಿಯತೆ ವಿಕ್ಷಿಪ್ಯತೆ ಶಿಲಾ ನಿಕ್ಷಿಪ್ತ ಪಾಂಸು ಪಿಂಡವತ್ ನಶ್ಯತಿ ಇತ್ಯರ್ಥ. ಸಿರಿ ಮೇಲಿಟ್ಟಂತ ಒಂದು ಧೂಳು ಇದ್ದಾಗೆ ಧೂಳು ಹೇಗೆ ಹಾರ್ಕೊಂಡು ಹೋಗ್ಬಿಡೋಕ ಎಲ್ಲ ಹಾರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತ. ವೃಷಭ ವಿಷಾಣಾಹತ ಸೇತುವತ್, ಅಥವಾ ವೃಷಭದ ಗೋಡಿಗೆ ಗೋಡಿಂದ ಒಡೆಯಲ್ಪಟ್ಟಂತ ಸೇತುವೆ ಹೇಗೆ ಭೇದಿಸಿ ಬಿಡಬೇಕೋ ಆ ರೀತಿಯಾಗಿ. ಅಸಂತುಷ್ಟ ಅಂದ್ರೇನೋ, ತೃಪ್ತಿಯನ್ನು ಹೊಂದದೇ ಇರೋನು, ಇಂದ್ರಿಯ ಸುಖಗಳನ್ನು ಮಿತಿಯೇ ಮೀರಿ ಬಯಸ್ತಕ್ಕಂಥವನಿಗೆ ಎಂದೂ ಎಲ್ಲ ಉಳಿಯೋದಿಲ್ಲ ಅಂತ. ವಿದ್ಯಾರ್ಥಿ ಏನಿರ್ತಾನೆ, ಅವನು ಊಟ ಬೇಕಷ್ಟೇ, ಏನು ಸ್ವೀಟು ಅಂತ ಕೇಳೋದಕ್ಕೆ ಹೋಗೋದಿಲ್ಲ. ಸ್ವೀಟ್ ಗಿಟ್ಟ ಏನು ಬೇಕಿಲ್ಲ, ಆಹಾರ ಬೇಕು, ಆಹಾರ ಬೇಕಷ್ಟೇ ಹೊರತು ಗಸಗದಿ ಪಾಯಸ ಮಾಡಿ ಸಾಕಿ ಅಂತ ಹೇಳಿಬಿಟ್ರೆ ಬುಡಿಸಿ ದಿವಸ ಕತೆ ಮುಗಿತು. ಅವನಿಗೆ ಊಟ ಮುಖ್ಯ ಹೊರತು ರುಚಿ ಮುಖ್ಯ ಅಲ್ಲ. ಬ್ರಾಹ್ಮಣನಿಗೆ ಏನು ಮುಖ್ಯ, ತನ್ನ ಸಿಗೋ ತೃಪ್ತಿ ಅಷ್ಟೇ ಮುಖ್ಯ, ಯಾವುದ್ರ ಬಗ್ಗೆ ಗಮನ ಇಲ್ಲ. ಅದಕ್ಕೆ ಬ್ರಾಹ್ಮಣನಿಗೆ ಅಷ್ಟು ಒಳ್ಳೆ ಜಾಗ ಸಿಗಲಿಕ್ಕೆ ಅದೇ ಕಾರಣ. ಕಾಮಶಾಂತಂ ಹಿ ಆ ಆಯ್ತು ಅಷ್ಟೇ. ಕಾಮಶಾಂತಂ ಹಿ ಶತ್ರುಭ್ಯಾಂ ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ ಅಂತ ಹೇಳ್ತಾರಲ್ಲ ಹಾಗೆ. ಕಾಮಶಾಂತಂ ಹಿ ಶತ್ರುಭ್ಯಾಂ ರೋಧಶ್ಚೈ ತತ್ಫಲೋದಯಾತ್ ಜನೋ ಯಾತಿ ನ ರೋಭಸ್ಯ ಜಿತ್ವಾ ಭುಕ್ತ್ವಾ ದಿಶೋ ಭುವಃ. ಕಾಮಸ್ಯ ಅಂತಂ ಹಿ ಶತ್ರುಭ್ಯಾಂ ಕ್ರೋಧಸ್ಯ ಏತತ್ ಫಲೋದಯಾತ್ ಜನೋ ಯಾತಿ ನ ಲೋಭಸ್ಯ ಜಿತ್ವಾ ಭುಕ್ತ್ವಾ ದಿಶೋ ಭುವಃ. ಕಾಮಸ್ಯ ಅಂತಂ ಹಿ ಶತ್ರುಭ್ಯಾಂ ಕ್ರೋಧಸ್ಯ ಏತತ್ ಫಲೋದಯಾತ್. ಒಂದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತೆ. ಅತ್ರ ಅನಲಂ ಬುದ್ಧಿ ದ್ವೇಧ ವಿಷಯಾಣ ಉಪರ್ಯುಪರಿ ಭೋಗತೃಷ್ಣ ಏಕ ದ್ವಿತೀಯ ಅವಿಶ್ರಾಂತ ವಿಶ್ರಾಣನೆ ನ ತತ್ ಪರ್ಯಾಪ್ತಂ ಭವತಿ ಇತ್ಯತೋ ನವ್ಯಯಾಮಿ ಕಿಂತು ರಾಶೀಕರೋಮಿ ಇತ್ಯಾಕಾಂಕ್ಷ. ಅವ್ರು ಎರಡು ಹೇಳ್ತಾರೆ. ಅನಲಂ ಬುದ್ಧಿ ಎಂಬುದು ಎರಡು ವಿಧ. ಅಲಂ ಬುದ್ಧಿ ಅಂದ್ರೇನು, ತೃಪ್ತಿ. ತೃಪ್ತಿ ಇಲ್ಲದ್ರೆ ಎರಡು ರೀತಿಯಲ್ಲಿ ವಿಷಯ ಸುಖಗಳು ಬೇಕು ಎಂಬುದು ಪಾರ್ಟಿಯೇ, ಮತ್ತೆ ಬಂದ ಮೇಲೆ ಸಾಕು ಅಂದೇ ಇರೋದು ಪಾರ್ಟ್ ಬಿ. ಬೇಕು ಎಂಬುದು ಒಂದು, ಸಾಕು ಅನಿಸ್ತಾ ಇರೋದು ಒಂದು. ಅರ್ಥ ಆಯ್ತಿಲ್ಲ, ಬೇಕು ಫಸ್ಟು, ಅದೇ ಅನಿಸ್ಬಾರ್ದು. ಅಕಸ್ಮಾತ್ ಬೇಕು ಅನಿಸಿದ್ರೆ ಇನ್ನೇನು ಅನಿಸೋದಿಲ್ಲ ಅವನಿಗೆ, ಸಾಕು ಅನಿಸೋದಿಲ್ಲ. ಅದು ಹೇಳ್ತಾರೆ ರಾಶಿ ಹಾಕೋತಂತೆ, ರಾಶೀಕರೋಮೀತಿ ಆಕಾಂಕ್ಷ. ಒಂದೆರಡು ಸಾಲದ ರಾಶಿ ಮಾಡ್ಕೊಂಡ್ಬಿಡ್ತೇನೆ ಅಂತ ಹೋಗ್ತಾನೆ, ಎರಡು ತಪ್ಪು. ತತ್ರ ಪ್ರಥಮಾಯ ಅಲಾಭೆ ಕಾಮಃ ಕ್ರೋಧಶ್ಚ. ಈ ಅತೃಪ್ತಿ ಇದರಿಂದ ಅಪಾಯ ಏನು ಅಂತ ಕೇಳಿದರೆ, ಅವನಿಗೆ ಆಸೆ ಪಟ್ಟಿದ್ದು ಸಿಗಲಿಲ್ಲ, ಅವಾಗೇನಾಗತ್ತಂತೆ, ಕಾಮ ಕ್ರೋಧ ಬರುತ್ತಂತೆ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ತಯೋರ್ಭಯೋ ಶಾಂತಿ ಅನಾಯಾಸ ಸಾಧ್ಯ ದ್ವಿತೀಯ ಲೋಭ ಅಪರ ಪರ್ಯಾಯ ನಾಶೋ ದುಸ್ಸಾಧ್ಯ ಇತ್ಯಾಹ. ಅದಕ್ಕೆ ಹೇಳ್ತಾರೆ ಎರಡು ಡೇಂಜರಸ್ಸೇ ವಿಷಯಗಳಲ್ಲಿ. ಮೊದಲನೇದೇನದು, ಆಸೆ ಬಿಡದೇ ಇರೋದು, ಅದು ಕೆಟ್ಟದ್ದೇ. ಆಸೆ ಬಂದ ಮೇಲೂ ಕೂಡ ಆಸೆ ಹೆಚ್ಚಿಕೊಳ್ಳೋದು, ಅದು ಕೆಟ್ಟದ್ದೇ. ಅದರಲ್ಲಿ ಆಸೆ ಪಡೋದಕ್ಕಿಂತ ಸಾಕು ಅಂದ್ರೆ ಇನ್ನೂ ಡೇಂಜರಸ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಕಾಮಕ್ರೋಧಗಳನ್ನ ಒಬ್ಬನಿಗೂ ಏನೋ ಕೇಳಿದ ಕೊಡ್ಲಿಲ್ಲ, ಸಿಟ್ಟು ಬಂತು, ಅದಕ್ಕೆ ಕೊಟ್ಬಿಟ್ಟೆ ಸಮಾಧಾನ ಆಗಿಬಿಡುತ್ತೆ ಅಷ್ಟೇ. ಆದ್ರೆ ರಾಶಿ ಹಾಕೋರಿಗೆ ಮನೆಯೇ ಇಲ್ಲ. ಆಮೇಲೆ ಮಾತಿದೆ, ಊಟ ಮಾಡಿ ಎಷ್ಟು ಬೇಕಾದ್ರೆ ಹಾಕ್ಬೋದು, ಕ್ಯಾರಿಯರ್ ತರ ಹಾಕ್ಲಿಕ್ಕೆ ಬರಲ್ಲ ಅಂತಾರೆ ಆ ಥರ. ಈಗ ಕ್ಯಾರಿಯರ್ ಉದ್ಭುತ ಹೋಗ್ತಾನೆ ಇರ್ತಾವೆ, ಪರೆ ಎಲ್ಲ ಮೊದಲಿಲ್ಲ. ಅದಕ್ಕೆ ಪಠ್ಯಗೊಂದು ಮಿತಿ ಇದೆ, ಆಸೆಗೊಂದು ಮಿತಿ ಇದೆ, ಆದ್ರೆ ಕೂಡಿಡೋದಕ್ಕೆ ಮಿತಿ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಸೆಗೆ ಮಿತಿ ಇದೆ, ಕೂಡಿಡೋದಕ್ಕೆ ಮಿತಿ ಇಲ್ಲ. ಆದ್ರಿಂದ ಎಂದೂ ಕೂಡ ಹಸಿವಾದವನಿಗೆ ಅನ್ನ ಹಾಕಿದ್ರೆ ಸಿಗುತ್ತೆ, ಬಾಯಿ ನೀರು ಕೊಟ್ಟರೆ ಆಗುತ್ತೆ. ಕೂಡಿಡೋವನಿಗೆ ಏನಿದ್ರು ತರ್ತಾನೆ ಇರ್ತಾನೆ, ತರ್ತಾನೆ ಇರ್ತಾನೆ ಹೊರತು ಕೊನೆ ಆಗೋದಿಲ್ಲ. ಆದ್ರಿಂದ ಅಸಂತೃಪ್ತಿ ಎಂಬುದು ಪಾರ್ಟ್ ಟೂ ಪಾರ್ಟ್ಸ್, ಪಾರ್ಟ್ ಎ ಪಾರ್ಟ್ ಬಿ. ಅದು ಎರಡೂ ಇರಬಾರ್ದು, ಅದು ಎರಡೇ ಮಾತ್ರ ಇರಲೇಬಾರ್ದು ಅಂತ ಹೇಳ್ತಾರೆ. ಎರಡನೇದು ಅದನ್ನ ಹೇಳ್ತಾರೆ, ಕಾಮಶಾಂತಮ್ಮಿ ಶತ್ರುಭ್ಯಾಂ ಕ್ರೋಧಶ್ಚ ಏತತ್ ಫಲೋದಯ. ಕಾಮಕ್ಕೆ ಅಂತ ಅಂಬೋದು ಹಸಿವು ಬಾಯಾರಿಕೆಗಳಿಗೆ, ಅದು ಕೊಟ್ಟ ತಕ್ಷಣ ಹೋಗ್ಬಿಡುತ್ತೆ. ಜನೋಯಾತಿ ನಲೋಭಸ್ಯ ಲೋಭಕ್ಕೆ ಮಾತ್ರ ಎಂದು ಕೂಡ ಕೊನೆ ಇಲ್ಲ. ಜಿತ್ವಾ ಭುಕ್ತಾ ದಿಶೋ ಭುವ, ಹತ್ತು ದಿಕ್ಕಿಗೆಲ್ಲಿ ಎಲ್ಲ ಕಡೆ ತಿನ್ನಲಿ, ಇನ್ನೂ ಬೇಕು ಅಂತಾನೆ ಹೊರತು ಕೊನೆ ಇರೋದಿಲ್ಲ. ಆದ್ದರಿಂದ ಎಂದೂ ಕೂಡ ಅದಕ್ಕೆ ಆಸೆ ಪಡಬಾರದು. ಪಂಡಿತ ಬಹವೋ ರಾಜನ್ ಬಹುಜ್ಞಾಃ ಸಂಶಯಚ್ಛಿದಃ ಸದಸ ಸ್ಪತಯೋ ಬೇಕೆ ಅಸಂತೋಷಾತ್ ಪತಂಜಧಃ. ಇದು ಸಾಮಾನ್ಯರಿಗೆಲ್ಲ ಜ್ಞಾನಿಗಳೇ ಮೋಸ ಹೋಗ್ತಾರೆ ಅಂತೇಳಿ. ಪಂಡಿತ ದೊಡ್ಡ ಪಂಡಿತರು ಒಬ್ಬಿಬ್ಬರಲ್ಲ, ಮತ್ತೆ ಬಹವಹ ಬಹಳ ಜನಗಳು. ರಾಜನ್ ಧರ್ಮರಾಜ ಬಹುಜ್ಞಾಹ ಸಂಶಯಚ್ಛಿದ ಭಾರಿ ಓದ್ದವರು ಪಾಪ, ಇನ್ನೊಬ್ಬರೊಡ್ರು ಕ್ಲಿಯರ್ ಮಾಡ್ತಾರೆ ತಮಗೆ ಡೌಟು, ಆಶ್ಚರ್ಯ. ಈಗ ಇನ್ನೊಬ್ಬರೊಡ್ರು ಕ್ಲಿಯರ್ ಮಾಡಿಸೋ ಒಳ್ಳೆ ಜ್ಞಾನ ಇದೆ, ತಮಗೆ ಜ್ಞಾನ ಇಲ್ಲ, ದಾರಿ ತಪ್ಪಿ ಬಿಡ್ತಾರೆ. ಸದಸ್ಯಸ್ಪತಯೋ, ಕೆಲವರಂತೂ ಅಧ್ಯಕ್ಷರು, ಸದಸ್ಯಸ್ಪತಯ ಅಧ್ಯಕ್ಷ ಪದವಿ ಅಲಂಕರಿಸಿದವರು, ಅಂಥವರು ಕೂಡ ಅಸಂತೋಷಾತ್ ಪತಂತ್ಯದ, ತೃಪ್ತಿ ಇಲ್ಲದವರು ಏನಾಗ್ಬಿಡ್ತಾರೆ, ಅವರು ಕೆಳಬಿದ್ದು ಹಾಳಾಗಿ ಹೋಗ್ಬಿಡ್ತಾರೆ ಅಂತ. ಅದು ಎಷ್ಟು ಓದಿರಬಹುದು, ಹೇಳಿ ತಿಳಿದಿರಬಹುದು, ಇನ್ನೊಬ್ಬ ಸಂಸ್ಥೆ ತೆಗೆದಿರಬಹುದು, ದೊಡ್ಡ ದೊಡ್ಡ ಸಂಸ್ಥೆಗಳ ಅಧ್ಯಕ್ಷರಾಗಿರಬಹುದು, ಏನೇ ಆಗಿದ್ರು ಕೂಡ ಅಸಂತೋಷ ಅಂತ ಬಂದರೆ ಹಾಳಾಗಿ ಹೋಗಿಬಿಡ್ತಾರೆ. ಅಸಂಕಲ್ಪ ಜಯೇತ್ ಕಾಮಾನ್ ರಾಬಾತ್ ಕ್ರೋಧಂ ಕಾಮ ವಿವರ್ಜನಾತ್ ಅರ್ಥಾನ ಅರ್ಥಾನರ್ಥೇಕ್ಷಯಾ ಲೋಭಂ ಭಯಂ ತತ್ವಾವಮರ್ಶನಾತ್. ಅಸಂಕಲ್ಪ ತ್ಯಜೇತ್ ಕಾಮಾನ್, ಕಾಮ ಗೆಲ್ಲಬೇಕಾದ್ರೆ ಮೊದಲನೇ ಉಪಾಯ ಏನು ಅಂದರೆ ಇಚ್ಛೆ ಪಡೆ ಸಂಕಲ್ಪನೆ ಮಾಡಬಾರ್ದು. ರೂಲ್ ಡೌಟ್ ಅದು. ಉದಾಹರಣೆಗೆ ಯಾರದೋ ಮನೆಗೆ ಊಟಕ್ಕೆ ಹೋದ, ಕರೆದಿದ್ರು, ಯೋಚನೆ ಮಾಡಿ ಏನೇನು ಮಾಡಿರ್ಬೋದು ಅನ್ಕೋತ ಹೋದ ಮನೆಯಿಂದ, ಕಾಶಿಯೆಲ್ಲ ಮಾಡಿರ್ತಾರೋ, ಚರ್ವಟ್ಟು ಏನೋ ಮಾಡ್ಕೋದ, ಅವ್ರು ಏನು ಮಾಡೇ ಇಲ್ಲ, ಭಾರಿ ಸಿಟ್ಟು ಬಂದ್ಬಿಡ್ತಾವ್ರ ಮೇಲೆ. ಅದಕ್ಕೆ ಅನ್ಕೊಳ್ಳದೆ ಹೋದ್ರೆ ಆರಾಮ್ ಏನಾಗಿರು ಓಕೆ, ಅರ್ಥ ಆಯ್ತಾ? ಈಗ ಅನ್ಕೊಳ್ಳದೆ ಹೋಗ್ಬಿಟ್ಟಿದ್ರೆ ಹಾಕಿದ್ದೆಲ್ಲ ಪ್ಲಸ್ ಪಾಯಿಂಟ್, ಅನ್ಕೊಳ್ಳದೆ ಹೋದ್ರೆ ಬರೀ ಮೈನಸ್ ಪಾಯಿಂಟ್ಗಳೇ. ಅದಕ್ಕೆ ಎಂದು ಕೂಡ ಏನು ಮಾಡೋರು, ಫಸ್ಟು ಇಚ್ಛೆ ಪಡ್ಲಿಕ್ಕೆ ಹೋಗ್ಬಾರ್ದು. ಊಟಕ್ಕಾದ್ರೆ ಊಟ ಹಾಕ್ತಾರೆ ಅಷ್ಟು ಗ್ಯಾರಂಟಿ, ಅಷ್ಟೇ ಹೊರತು ವೆರೈಟಿ ಚಿತ್ರ ಮಾಡಕ್ಕೆ ಹೋಗ್ಬಾರ್ದು. ಅದಕ್ಕೆಲ್ಲ ಬಹಳ ಮನೋರಥ ಅಂತ ಕರೀತಾರೆ, ಬಹಳ ಡೇಂಜರಸ್ ಅದು. ಅಸಂಕಲ್ಪಾತ್ ಜಯೇತ್ ಕಾಮಾನ್, ಅದಕ್ಕೆ ಫಲಾಪೇಕ್ಷೆ ಮಾಡಬಾರದು. ಅದಕ್ಕೆ ಇನ್ನೊಂದು ಅರ್ಥ, ಮಾ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ. ಫಲಾಪೇಕ್ಷೆ ಮಾಡಿದರೆ ಫಲ ಸಿಗದವ್ರು ಏನಾಗುತ್ತೆ ನಮಗಾಗ, ಆ ಕರ್ಮದ ಬಗ್ಗೆ ಸಿಟ್ಟು ಬರುತ್ತೆ, ದೇವ್ರ ಬಗ್ಗೆ ಸಿಟ್ಟು ಬರುತ್ತೆ, ಹೋಗ್ತಾನೆ. ಫಲಾಪೇಕ್ಷೆ ಮಾಡಿದವ್ರು ಏನಾಗುತ್ತಾಗ, ಫಲ ಬರೆದವ್ರು ನೋ ಪ್ರಾಬ್ಲಮ್, ಎಕ್ಸ್ಪೆಕ್ಟೇ ಮಾಡಿಲ್ಲ ಅವನು, ಅಕಸ್ಮಾತ್ ಬಂತು ಪ್ಲಸ್ ಪಾಯಿಂಟ್, ಏನು ಯೋಚನೆ ಇಲ್ಲ, ಬಂದರೆ ಯೋಚನೆ ಇಲ್ಲ, ಬರದೇ ಹೋದ್ರೂ ದುಃಖನೇ ಇಲ್ಲ. ಫಲ ಇಟ್ಕೊಂಡು ಮಾಡಿದರೆ ಮಾತ್ರ ಮನುಷ್ಯ ಏನಾಗ ಡಿಸ್ಟರ್ಬ್ ಆಗ್ತಾ ಹೋಗುತ್ತವೆ. ಈ ಕಲಿಯುಗದಲ್ಲಿ ಯಾತಕ್ಕೆ ಬಿ ಪಿ ಹಾರ್ಟ್ ಜಾಸ್ತಿ ಆಗುತ್ತೆ ಅಂದರೆ ಎಲ್ಲ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೋ, ಸಿಗದ ಹೋದಾಗ ಏನಾಗುತ್ತೆ ಅವನಿಗೆ, ಡೆಸ್ಪರೇಟ್ ಆಗಿ ಬೇರೆ ರೀತಿ ಎಕ್ಸ್ಪೋಸ್ ಆಗುತ್ತೆ. ಅದಕ್ಕೆ ಯಾವುದೇ ಒಂದು ರೋಗ ಮೂಲತಃ ಬರೋದು ಮನಸ್ಸಿಗೆ ಬರುತ್ತೆ, ಮನಸ್ಸಿನ ರೋಗ ದೇಹಕ್ಕೆ ಮುಟ್ಟುತ್ತೆ ಅಂತ. ಸೊ ಮನಸ್ಸು ಸರಿ ಇದ್ರೆ ಏನಾಗುತ್ತಾಗ, ದೇಹ ಸರಿ ಹೋಗ್ಬಿಡುತ್ತೆ. ಅದು ಮನಸ್ಸನ್ನು ಮೇಂಟೈನ್ ಮಾಡೋದ್ರಲ್ಲೇ ಪ್ರಜಾಹಾತಿ ಯದಾ ಕಾಮ ಸರ್ವಾನ್ ಪಾರ್ಥ ಮನೋಗತ ಅನ್ನಂತ ಇರ್ತದೆ, ಅದೇ ಸ್ವಾರಸ್ಯ. ಈವನ್ ಮೆಡಿಕಲಿ ಪ್ರೂವ್ಡ್, ಯಾರು ಆಸೆಗೀಸೆ ಪಡ್ತಾರೆ ರೋಗವಾಸಿ ಮಾಡೋದು ಕಷ್ಟ, ರೋಗ ಬರುತ್ತೆ ಅಷ್ಟೇ ಇಲ್ಲ, ಬೇಗ ವಾಸಿ ಆಗೋದಿಲ್ಲ ಅವರಿಗೆ, ಹೇಳಿರ್ತಾರೆ. ಯಾರು ಕಾಮ್ ಮೈಂಡ್ ಇರ್ತಾರೆ ಬೇಗ ವಾಸಿ ಆಗಿಬಿಡುತ್ತೆ, ಅದು ಸೈಕಾಲಜಿ. ಡಾಕ್ಟರ್ ಅಪ್ರಿಷಿಯೇಟ್ ಮಾಡಿ ಕಳಿಸ್ತಾರೆ, ಏನ್ರಿ ಇದು, ಇಂಥ ಪೇಷಂಟ್ ನೋಡೇ ಇಲ್ಲ ಅಂತ ಹೇಳಿದ್ರೆ ಕೆಲಸ ಅಲ್ಲ, ಇಂಥ ಪೇಷಂಟ್ ನೋಡೇ ಇಲ್ಲ, ಇನ್ನು ಇವ್ರಿಗೆ ಪೇಷಂಟ್ ನೋಡಿಲ್ಲ ಅಂತ ಹೇಳ್ತಾರೆ. ಏನು ಕೊಟ್ಟರು ವಾಸಿ ಆಗೋದಿಲ್ಲ ಇವರಿಗೆ, ಇಂಥ ಪೇಷಂಟ್ ನೋಡಿಲ್ಲ ನಾವು. ಮನಸ್ಸಲ್ಲಿರೋ ಒಂದು ಶಕ್ತಿ ಬಹಳ ದೊಡ್ಡದು. ಅಸಂಕಲ್ಪ ಜಯೇತ್ ಕಾಮನ್ ಕ್ರೋಧಂ ಕಾಮ ವಿವರ್ಜನ. ಯಾವಾಗ ಕಾಮ ಇಲ್ವೋ ಕ್ರೋಧ ಬರೋದೇ ಇಲ್ಲ. ಕ್ರೋಧ ಬರೋದು ಯಾವಾಗ, ಕಾಮ ಬಂತು ಸಿಗಲಿಲ್ಲ, ಆಗ ಕ್ರೋಧೋಭಿಜಾಯತೆ. ಕಾಮಾತ್ ಕ್ರೋಧೋಭಿಜಾಯತೆ, ಕಾಮನೇ ಇಲ್ಲ ಅಂದಮೇಲೆ ಕ್ರೋಧದ ಹೆಸರೇ ಇಲ್ಲ. ಅರ್ಥಾನಪೇಕ್ಷೆಯ ಅರ್ಥ ಅನರ್ಥೇಕ್ಷೆಯ ಲೋಭಂ. ಮತ್ತೆ ಲೋಭ ಹೇಗೆ ಗೆಲ್ಲಬೇಕು ಅಂದರೆ ಅರ್ಥ ಅನರ್ಥೇಕ್ಷಯ. ಕೂಡಿಟ್ಟವ್ರ ಹಣೆ ಬಾರ ನೋಡಿ, ನಿನ್ನೆ ಬಂತಲ್ಲ ಇದನ್ನು ಹೇಳಿದಲ್ಲ ಮುದುಕರದ ಕತೆ, ಕಷ್ಟಪಟ್ಟು ರಾಶಿ ರಾಶಿ ಒಂದು ಜೇನು, ಒಂದು ಡ್ರಾಪ್ ಜೇನು ತರಬೇಕಾದ್ರೆ ಸಾವಿರಾರು ಹೂ ಹೋಗ್ಬೇಕಂತದ್ದು ನೆನ್ಪಿಟ್ಟು, ಒಂದು ಡ್ರಾಪ್ ಜೇನು ತರಬೇಕು, ಅಷ್ಟು ಕಷ್ಟಪಡುತ್ತಂತೆ ಜೇನು ಹುಳ, ಅಷ್ಟೆಲ್ಲ ಕಟ್ಪಡ್ಕೊಂಡು ಯಾರೋ ಹೋಗಿಬಿಡ್ತಾರೆ. ಅದನ್ನು ನೋಡ್ಬೇಕಂತೆ, ಅರ್ಥಾನರ್ಥೇಕ್ಷಯ ಲೋಭಂ. ಶ್ರೀಮಂತರ ಹಣೆಬಾರ ನೋಡಿಬಿಟ್ಟ ಮೇಲೆ ಶ್ರೀಮಂತರಾಗಬಾರದು ಅಂತ ವೈರಾಗ್ಯ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಶ್ರೀಮಂತರ ಕಷ್ಟ, ಅವರ ದುಃಖ ಎಲ್ಲ ನೋಡಿದ ಮೇಲೆ ಅದು ಹೇಳ್ತಾರೆ. ಸಂಪಾದನೆ ಮಾಡೋದು ಎಷ್ಟು ಕಷ್ಟ, ಸಂಪಾದನೆ ಮಾಡೋದು ಒಂದು ಕಷ್ಟ, ಅದನ್ನು ಕೂಡೋದು ಕಷ್ಟ, ಅದನ್ನು ನೋಡೋದು ಕಷ್ಟ, ಕಳ್ಕೊಳ್ಳೋದು ಭಾರಿ ಕಷ್ಟ, ರೊಕ್ಕ ಎರಡಕ್ಕೋ ದುಃಖ ಕಾಣಕ್ಕ ಅಂತ ಹೇಳ್ತಾರಲ್ಲ, ಅದು ತಿಳ್ಕೊಂಡವರಿಗೆ ಎಂದು ಲೋಭ ಬರೋದೇ ಇಲ್ಲ. ಭಯಂ ತತ್ವಾವಮರ್ಶನ, ಭಯ ಗೆಲ್ಲಬೇಕಲ್ಲ, ಅದಕ್ಕೇನು ಬೇಕು, ತತ್ವಜ್ಞಾನ ಬಂತು ಅಂದರೆ ಭಯ ಹೋಗ್ಬಿಡುತ್ತೆ, ತತ್ವಜ್ಞಾನ ಬಂದರೆ ಭಯ ಹೋಗುತ್ತೆ. ಆಮೇಲೆ ಅನರ್ಥ ನೋಡಿಬಿಟ್ರೆ ಲೋಭ ಹೋಗುತ್ತೆ, ಕಾಮ ಬಿಟ್ಟರೆ ಕ್ರೋಧ ಹೋಗುತ್ತೆ, ಸಂಕಲ್ಪ ಬಿಟ್ಟರೆ ಕಾಮ ಹೋಗುತ್ತೆ. ಈ ನಾಲ್ಕು ನಮಗೆ ಡೇಂಜರಸ್ ತಾನೆ, ನಾಲ್ಕೆಲ್ಲ ಉಪಾಯ ಹೇಳ್ಕೊಡ್ತಾರೆ, ಎಷ್ಟು ಸುಲಭ ಇದೆ. ಅನ್ವೀಕ್ಷಿಕ್ಯ ಶೋಕ ಮೋಹೌ ದಂಭಂ ಮಹದುಪಾಶ್ರಯಾತ್ ಯೋಗಾಂತರಾಯಾನ್ ಮೌನೇನ ಹಿಂಸಾಂ ಕಾಮಾದ್ಯ ನೀಹಯ. ಅನ್ವೀಕ್ಷಿಕ್ಯ ಶೋಕ ಮೋಹೌ, ಅನ್ವೀಕ್ಷಿಕ್ಯ ಅಂದರೆ ನ್ಯಾಯ, ಯೋಚನೆ ಮಾಡೋದು ಇದು ಸರಿಯೋ ಅದು ಸರಿಯೋ, ಪ್ರೋಸ್ ಅಂಡ್ ಕಾನ್ಸ್ ಅನ್ನ ಎಕ್ಸಾಮಿನ್ ಮಾಡಿದರೆ ಶೋಕ ಮೋಹ ಎರಡು ಹೋಗಿಬಿಡುತ್ತೆ. ದಂಭಂ ಮಹದುಪಾಶ್ರಯ, ಈ ಜಂಬ ಸೊಕ್ಕು ಯಾವಾಗ ಹೋಗುತ್ತೆ, ದೊಡ್ಡವ್ರ ಹತ್ರ ಹೋಗಿಬಿಟ್ರೆ ನಾಚಿಕೆ ಆಗುತ್ತವೆ. ಮಹದುಪಾಶ್ರಯ, ನಾವೆಲ್ಲ ಏನು ಮಾಡ್ತೇವೆ ಗೊತ್ತಾ, ನಮಗಿಂತ ಸಣ್ಣವ್ರು ನೋಡಿಬಿಟ್ಟು ಭಾರಿ ಮೇಲಿದ್ದೇವೆ ಅಂತ ಅಹಂಕಾರ ಪಡ್ತಿರ್ತೇವೆ, ದೊಡ್ಡವ್ರು ನೋಡಿದ್ರೆ ಏನಾಗುತ್ತೆ ನಮಗೆ, ತಕ್ಷಣ ಕೆಳಗೆ ಹೋಗ್ಬಿಡುತ್ತೆ. ಅದಕ್ಕೆ ಮಹದುಪಾಶ್ರಯ, ದೊಡ್ಡವರು ಸಹವಾಸ ಮಾಡಿದಾಗ ಈ ಸೊಕ್ಕು ಇಕ್ಕು ಹೊರಟೋಗ್ಬಿಡುತ್ತೆ. ಯೋಗಾಂತರಾಯಾನ್ ಮೌನೇನ, ಇವೆಲ್ಲ ಯೋಗಕ್ಕೆ ವಿಘ್ನಗಳಿವೆಲ್ಲ ಕೂಡ. ಯಾವ್ಯಾವುದು, ಕಾಮ ಕ್ರೋಧ ಲೋಭ ಆಮೇಲೆ ಭಯ ಶೋಕ ಮೋಹ ದಂಭ, ಯೋಗಕ್ಕೆ ಅಂತರಾಯ, ಅಂತರಾಯ ಅಂದರೆ ವಿಘ್ನ, ಅಂತರಾಯಗಳು. ಇವನ್ನೆಲ್ಲ ಗೆಲ್ಲಬೇಕಾದ್ರೆ ಮೇಲೆ ಹೇಳ್ದೆ ಮಾಡಬೇಕು. ಮೌನೇನ ಹಿಂಸಾಂ ಕಾಮಾದ್ಯನಿಹಯ, ಇನ್ನು ಮೌನ ಇರಬೇಕು. ಮೌನ ಅಂಬೋದು ಒಳ್ಳೆ ಮರಣಶೀಲತ್ವ, ಅದಿದ್ರೆ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಿಂಸಾಂ ಕಾಮಾದ್ಯನಿಹಯ, ಎಲ್ಲ ಕಾಮ ಇತ್ಯಾದಿ ಬಿಟ್ಟಾಗ ಹಿಂಸೆ ಮಾಡೋ ಚಾನ್ಸ್ ಕೂಡ ಇರೋದಿಲ್ಲ, ಹಿಂಸೆ ಕೂಡ ತಪ್ಪಿ ಹೋಗುತ್ತೆ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಕೃಪಯಾ ಭೂತಜಂ ದುಃಖಂ ದೈವಂ ಜಹ್ಯಾತ್ ಸಮಾಧಿನ ಆತ್ಮಜಂ ಯೋಗ ವೀರ್ಯೇಣ ನಿದ್ರಾಂ ಸತ್ವ ನಿಷೇವಯ. ಕೃಪಯಾ ಭೂತಜಂ ದುಃಖಂ, ಇನ್ನ ಪ್ರಾಣಿಗಳಿಂದ ಆಗ್ತಕ್ಕಂಥ ದುಃಖವನ್ನು ಹೇಗೆ ಗೆಲ್ಲಬೇಕಂತೆ, ಕೃಪಯ ನಾವು ಕರುಣೆ ತೋರಿಸೋ ಅಭ್ಯಾಸ ಮಾಡಿಬಿಟ್ರೆ ಈ ಪ್ರಾಣಿಗಳಿಗಿಂದ ಆಗ್ತಕ್ಕಂಥ ದುಃಖ ಗೆದ್ದುಬಿಡ್ಲಕ್ಕೆ ಬರುತ್ತೆ. ದೈವಂ ಜಹ್ಯಾತ್ ಸಮಾಧಿನ, ದೈವಂ ಅದೇ ಭೂತಜಂ ದುಃಖಂ ಅನ್ನೋದಕ್ಕೆ ಆದಿಭೌತಿಕವಾದ ದುಃಖವನ್ನು ಕರುಣೆಯಿಂದ ಗೆಲ್ಲಬೇಕು. ದೈವಂ ಜಹ್ಯಾತ್ ಸಮಾಧಿನ, ಈ ಆದಿದೈವಿಕವಾದ ದುಃಖಗಳನ್ನು ಧ್ಯಾನ ಮಾಡೋದ್ರಿಂದ ಗೆಲ್ಲಬಹುದು. ಆತ್ಮಜಂ ಯೋಗ ವೀರ್ಯೇಣ, ಆಧ್ಯಾತ್ಮಿಕ ದುಃಖವನ್ನು ಯೋಗದಿಂದ ಗೆಲ್ಲಬಹುದು. ನಿದ್ರಾಂ ಸತ್ವ ನಿಷೇವಯ, ಸಾತ್ವಿಕ ಆಹಾರವನ್ನು ತಗೊಂಡ್ರೆ ನಿದ್ರೆ ಗೆಲ್ಲಕ್ಕೆ ಬರುತ್ತೆ. ನಿದ್ರೆ ಗೆಲ್ಲಬೇಕಾದ್ರೆ ಉಪಾಯ ಅಂದರೆ ಸಾತ್ವಿಕ ಆಹಾರ. ತಾಮಸ ಆಹಾರ ಮನುಷ್ಯನ ಏನು ಮಾಡಿಬಿಡುತ್ತೆ, ಬಲುಬೇಗ ನಿದ್ದೆ ಮಾಡಿಸಿಬಿಡುತ್ತೆ. ಅದಕ್ಕೋಸ್ಕರ ಭೌತಿಕ ಮತ್ತು ದೈವಿಕ ಮತ್ತು ಆಧ್ಯಾತ್ಮಿಕ ಮೂರು ದುಃಖಗಳನ್ನು ಈ ರೀತಿ ಗೆಲ್ಲಬೇಕು. ಕೃಪೆ ಒಂದು ಕಡೆಗೆ, ಸಮಾಧಿ ಇನ್ನೊಂದು ಕಡೆಗೆ, ಯೋಗ ವೀರ್ಯ ಇನ್ನೊಂದು ಕಡೆಗೆ. ಈ ಮೂರು ಮಾಡಿದರೆ ಮೂರು ಪಾಪದಗಳು ಹೋಗಿಬಿಡುತ್ತೆ. ನಿದ್ರಾಂ ಸತ್ವ ನಿಷೇವಯ, ಸಾತ್ವಿಕ ಪದಾರ್ಥಗಳನ್ನು ಸತ್ವ ನಿಷೇವಯ, ಸಾತ್ವಿಕ ಪುರುಷ ನಿಷೇವಯ, ನಿದ್ರಾಂ ಅಜ್ಞಾನ. ಅದಕ್ಕೆ ಹೊರಗಿನ ಅರ್ಥ ಒಂದು, ಒಳಗಿನ ಅರ್ಥ ಒಂದು. ಹೊರಗಿನ ಅರ್ಥ ಅಂದರೆ ನಿದ್ರೆ ಮಾಡೋದನ್ನು ಗೆಲ್ಲಬೇಕಾದ್ರೆ ಸಾತ್ವಿಕ ಆಹಾರ ತಿನ್ನಿ ನಿದ್ರೆ ಬರೋದಿಲ್ಲ. ಮೂರು ವ್ರತ ಮಾಡೋರು ನಿದ್ದೆಗಿದ್ದೆ ಕಡಿಮೆ ರುಚಿ ಇರೋದಿಲ್ಲ, ಅದರಿಂದ ಜಾಸ್ತಿ ತಿನ್ನೋ ಚಾನ್ಸಸ್ಸೇ ಇರೋದಿಲ್ಲ. ಆಮೇಲೆ ಊಟ ಅಂದರೆ ಎಷ್ಟೋಗಳ ಚಾನ್ಸಸ್ಸು ಬರೋದಿಲ್ಲ, ಗೆದ್ದಾಗಾಯ್ತಾರೆ. ಇನ್ನು ನಿದ್ರ ಅಂದರೆ ಅಜ್ಞಾನ. ಸತ್ವ ನಿಷೇವಯ, ಸಾತ್ವಿಕ ಪುರುಷರ ಹತ್ರ ಹೋಗಿಬಿಟ್ರೆ ಏನಾಗುತ್ತಾಗ ಅಜ್ಞಾನ ಹೋಗಿಬಿಡುತ್ತೆ. ಸೊ ನಿದ್ರಾ ಶಬ್ದಕ್ಕೆ ಎರಡು ಅರ್ಥ ಹೇಳಿದ್ರು, ಒಂದು ಫಿಸಿಕಲ್ ನಿದ್ರೆ, ಒಂದು ಅಜ್ಞಾನ ನಿದ್ರೆ. ಒಂದು ಸಾತ್ವಿಕ ಪದಾರ್ಥಗಳಿಂದ ನಿದ್ರೆಗೆಲ್ಲಕ್ಕೆ ಬರುತ್ತೆ, ಸಾತ್ವಿಕ ಜನಗಳ ಸಹವಾಸ ಮಾಡಿಬಿಟ್ರೆ ಅಜ್ಞಾನ ಹೋಗಿಬಿಡುತ್ತೆ. ಆ ರೀತಿ ಮಾಡಬೇಕು. ರಜಸ್ತಮಶ್ಚ ಸತ್ವೇನ ಸತ್ವಂ ಚೋಪಶಮೇನ ಚ ಏತತ್ ಸರ್ವಂ ಗುರೋ ಭಕ್ತ್ಯ ಪುರುಷೋ ಮನಸಾ ಜಯೇತ್. ರಜಸ್ತಮಶ್ಚ ಸತ್ವೇನ, ಇದು ರಜೋಗುಣ ತಮೋಗುಣಗಳನ್ನು ಸತ್ವಗುಣ ಜಾಸ್ತಿ ಮಾಡಿಕೊಂಡ್ರೆ ಗೆಲ್ಲಕ್ಕೆ ಬರುತ್ತೆ. ಸತ್ವಂಚ ಉಪಶಮೇನ, ಸತ್ವಗುಣನೂ ಗೆಲ್ಲಬೇಕು ಕೊನೆಗೆ. ಆಗ ಧ್ಯಾನಕ್ಕೆ ಕೂತಾಗ ಭಗವನ್ ನಿಷ್ಠೆ ಮಾಡಿಬಿಟ್ರೆ ಸತ್ವಗುಣನೂ ಹೋಗಿಬಿಡುತ್ತೆ. ಇದೆಲ್ಲದಕ್ಕೂ ಬೇಸಿಕ್ ಯಾವುದು ಅಂದರೆ ಏತತ್ ಸರ್ವಂ ಗುರೋ ಭಕ್ತ್ಯ. ಗುರುಭಕ್ತಿ ಎಂಬುದು ಎಲ್ಲದಕ್ಕೆ ಏನಿದು ಬೇಸಿಕ್ ಇದೆ, ಇಲ್ಲದೆ ಹೋದರೆ ಯಾವುದೂ ಆಗುತ್ತೆ. ಗುರುವನುಗ್ರಹ ಎಂಬುದು ಎಲ್ಲದಕ್ಕೂ ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆದ್ದರಿಂದ ಇವೆಲ್ಲ ರೀತಿ ಅಷ್ಟೇ, ಬಟ್ ಮೇನ್ ಬೇಕಾದ ಯಾವುದಕ್ಕೆ ಅನುಗ್ರಹ. ಅದು ಅನುಗ್ರಹ ಇನ್ನೆಲ್ಲ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಸತ್ವಗುಣ ಬಂತಲ್ಲ ಭಗವದ್ಗೀತೆ 14ನೇ ಅಧ್ಯಾಯದೊಳಗೆ, ಮೂರು ಗುಣನು ಗೆಲ್ಲಬೇಕು. ಕೊನೆ ಗುಣಾತೀತ ಅಂತ ಆಗಿಬಿಡ್ತಾವೆ. ಸತ್ವಗುಣದ ಎಫೆಕ್ಟನ್ನು ಗೆಲ್ಲೋ ಸ್ಥಿತಿ ಬಂದ್ಬಿಟ್ಟಾಗ ಏನಾಗಿರ್ತಾನೆ, ಗುಣಾತೀತ. ಮತ್ತು ಟೆಕ್ಸ್ಟ್ ಬುಕ್ ಓದೋದು ಭಾರಿ ದೊಡ್ಡ ಗುಣ, ಯಾವ್ದು ಓದೋದಕ್ಕಿಂತ. ಕೊನೆ ಟೆಕ್ಸ್ಟ್ಬುಕ್ಕು ಬಿಡ್ಬೇಕು ಎಕ್ಸಾಮ್ ಹೋಗ್ಬೇಕಾರ. ಅವನು ಏನು ಮಾಡಬೇಕು, ಅವನು ಟೆಕ್ಸ್ಟ್ಬುಕ್ ಕೂಡ ಒಯ್ಯಬಾರ್ದು. ಅಲ್ಲಿ ಟೆಕ್ಸ್ಟ್ಬುಕ್ ಬಿಟ್ಟು ಎಕ್ಸಾಮ್ ಹೋಗೋದಂತ ಅರ್ಥ ಅಂತ ಕೇಳಿದರೆ ತಲೆಗೆ ಬರಬೇಕು ಅಂತ ಅರ್ಥ. ಅಲ್ಲಿರಬಾರ್ದು, ತಲೆಯೊಳಗೆ ಬಂದ್ಬಿಡು. ಸತ್ವಗುಣ ಬಂದು ಏನಾಗಿಬಿಡ್ಬೇಕಾದ ಕೆಳಗೆ ಹೋಗಿಬಿಟ್ಟು ಸ್ವರೂಪದ ಸತ್ವಗುಣ ಹೇಳಿರ್ತಾನೆ, ಸ್ವರೂಪದ ಸತ್ವಗಳ. ಸೊ ಪುಸ್ತಕ ಮುಚ್ಚಿಟ್ಮೇಲೆ ಜ್ಞಾನ ಒಳಗಿಂದ ಬರಬೇಕು, ಅದು ಕರೆಕ್ಟ್. ಹೊರತು ಪುಸ್ತಕದಿಂದ ಬಂದರೆ ಜ್ಞಾನ ಅಂತ ಕರೆಯೋದಿಲ್ಲ. ಆ ಟೈಪ್ ಸತ್ವಗುಣದಿಂದ ಬಂದ ಮಾತ್ರಕ್ಕೆ ಏನಾಯ್ತದ, ಸ್ಟಿಲ್ ಎಕ್ಸ್ಟರ್ನಲ್ಲೇ ಅದು. ಸತ್ವಗುಣದಿಂದ ಬಂದ ಗುಣ ಸ್ವರೂಪದ್ದಲ್ಲ, ಅದು ಏನಾಯ್ತದ, ಎಕ್ಸ್ಟರ್ನಲ್ಲೇ. ಆದರೆ ಸ್ವರೂಪ ಗುಣ ಅಭಿವ್ಯಕ್ತ ಆಗಿಬಿಡುತ್ತಲ್ಲ, ಈ ಸತ್ವಗುಣ ಸಪ್ರೆಸ್ ಮಾಡಿ ಮೇಲೆ ಬಂದು ಅದು ಮಾಡಬೇಕಾದ್ರೆ ಧ್ಯಾನಾವಸ್ಥೆಯಲ್ಲಿ ಸಾಧ್ಯ ಅಂತೇಳಿ. ಸೊ ಚೋಪಶಮೇನ, ಇದವರಿಗೆ ಅರ್ಥ ಆಗಲಿಲ್ಲ ಬೇರೆಯವರಿಗೆ. ನಿರ್ಗುಣ ಅಂದರೆ ಗುಣ ಇಲ್ಲದವರು ಅಂತ ತಿಳ್ಕೊಂಡ್ಬಿಟ್ರು. ನಿರ್ಗುಣ ಶಬ್ದಕ್ಕೆ ಅರ್ಥ ಬಂದು ಹೇಳೋದು ಕೊಟ್ಟಿದ್ದೆ 14ನೇ ಅಧ್ಯಾಯ. ಅಂದರೆ ಸತ್ವಾದಿ ಮೂರು ಗುಣಗಳು ಪ್ರಕೃತಿಯ ಗುಣಗಳು, ಆ ಮೂರಲ್ಲಿ ತಮಗುಣ ವರ್ಷ್ಟ್ ಅದು, ರಜಗುಣ ಮಿಡ್ಲ್ ಅದು, ಸತ್ವಗುಣ ಬೆಸ್ಟ್. ಬಟ್ ಸ್ವರೂಪ ಗುಣದ ಮುಂದೆ ಅದೂ ಅಲ್ಲ, ಅರ್ಥ ಆಯ್ತಾ ಇಲ್ಲ. ಅದನ್ನು ಓವರ್ಕಮ್ ಮಾಡಬೇಕು. ಹುಡುಗ ಕ್ಲಾಸ್ಗೆ ಹೋಗ್ತಿದ್ದಿಲ್ಲ, ವರ್ಷ್ಟ್ ಆಯಿತು. ಟೆಕ್ಸ್ಟ್ ಬುಕ್ ಬಿಟ್ಬಿಟ್ಟ, ಕತೆ ಪುಸ್ತಕ ಓದ್ತಿದ್ದ, ಎಲ್ಲ ತಮೋಗುಣ ರಜೋಗುಣ ಆಯ್ತು. ಈಗ ಆಮೇಲೆ ಟೆಕ್ಸ್ಟ್ ಬುಕ್ ಓದಕ್ಕೆ ಶುರು ಮಾಡಿಬಿಟ್ಟ, ಭಾರಿ ಖುಷಿ ಆಯಿತು. ಪರೀಕ್ಷೆಗೆ ಅದನ್ನೇ ಹೋಯ್ತೀರ ಅಂತ ಅಲ್ಲಿ ಹೊಡ್ಕೊಂಡ ಬರ್ತೇವೆ. ಇಷ್ಟೆಲ್ಲ ಮಾಡಿ ಪರೀಕ್ಷೆಗೆ ಹೋಯ್ತಾರಂತೆ ಮನೆ ಡಿಬಾರ ಬಂದ್ಬಿಡ್ತಾರೆ, ಅದು ಗಾಬರಿ ಆಯ್ತು. ಅದನ್ನು ಬಿಟ್ಬಿಟ್ಟು ಅವಾಗ ಖುಷಿ ಆಯ್ತು. ಸೊ ಪರೀಕ್ಷೆಗೆ ಹೋಗೋದು ಅಂದ್ರೇನೀಗ ಟೆಕ್ಸ್ಟ್ ಬುಕ್ ಬಿಟ್ಟು ಹೋಗೋದು ಹೇಗೋ, ಮೋಕ್ಷಕ್ಕೆ ಹೋಗೋದು ಅಂದ್ರೇನು, ಮೂರು ಗುಣ ದಾಟಿ ಹೋಗಬೇಕು. ಅದನ್ನೇ ಗುಣಾತೀತ ಸಮುಚ್ಯತೆ ಅಂತ ಕರೀತಾರೆ. ಅಬೌ ಆಲ್ ದಿ ತ್ರೀ ಗುಣಾಸ್, ಅಬೌ ಆಲ್ ದಿ ತ್ರೀ ಗುಣಾಸ್ ಎಂಬುದು ಮುಖ್ಯ. ಅಭಿಸದ್ಧಿ ಯಶ ಸಾಕ್ಷಾತ್ ಭಗವತಿ ಸಜ, ಇದೆಲ್ಲ ಏನಾಯ್ತು ಕೊನೆಗೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಭಕ್ತಿ ಬಂದೆ ಸಾಧ್ಯ. ಅವ ದೇವರಲ್ಲಿ ಭಕ್ತಿ ಬರೋ ಉದ್ಧಾರ ಆಗಿಬಿಡ್ತಾನೆ. ಇಷ್ಟು ಪುರುಷೋ ಮನಸಾ ಜಯೇತ್, ಇದಕ್ಕೆಲ್ಲ ಒಳ್ಳೆ ಸ್ಟ್ರಾಂಗ್ ಮೈಂಡ್ ಬೇಕು, ಗುರುಗಳ ಗೈಡೆನ್ಸ್ ಬೇಕು, ಎರಡು ಬೇಕು. ಇಲ್ಲಿ ಸ್ಟ್ರಾಂಗ್ ಮೈಂಡೇ ಇಲ್ಲ, ಗುರುಗಳ ಗೈಡೆನ್ಸ್ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಸ್ಟ್ರಾಂಗ್ ಮೈಂಡ್ ಗುರುಗಳ ಗೈಡೆನ್ಸೇ ಗೊತ್ತಿಲ್ಲ, ಎರಡು ಕಂಬೈನ್ ಆಗಬೇಕು. ಅದಕ್ಕೆ ಅಲ್ಲಿ ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲಿ ಏನು ಬೇಕು ಅಂದರೆ, ಗುರು ಅನುಗ್ರಹನೂ ಬೇಕು, ಶ್ರವಣಾದಿ ಪ್ರಯತ್ನನೂ ಬೇಕು ಅಂತ ಹೇಳ್ತಾರೆ. ಎರಡು ನಡೀತಾನೆ ಇರಬೇಕು. ಆ ಒಂದಕ್ಕೊಂದು ಪೂರಕ ಆಗುತ್ತೆ ಹೊರತು ಒಂದರ ಮೇಲೆ ಭಾರ ಹಾಕಿಬಿಟ್ಟು ಇನ್ನೊಂದು ಬಿಡಕ್ಕೆ ಬರೋದಿಲ್ಲ ಅಂತ ಹೇಳಿ. ಯಶ್ಚ ಸಾಕ್ಷಾತ್ ಭಗವತಿ ಜ್ಞಾನದೀಪ ಪ್ರದೇ ಗುರೌ ಅಭಿಸಂಧಿ ಶ್ರುತಸ್ತಸ್ಯ ಸರ್ವಂ ಕುಂಜರ ಶೌಚವತ್ ಅನ್ನೇ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಶ್ಚ ಸಾಕ್ಷಾತ್ ಭಗವತಿ ಜ್ಞಾನದೀಪ ಪ್ರದೇ ಗುರು, ಜ್ಞಾನ ಅಂತಕ್ಕಂಥ ದೀಪವನ್ನು ಕೊಡ್ತಕ್ಕಂಥ ಗುರುಗಳಿದ್ದಾರಲ್ಲ, ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಸಾಕ್ಷಾತ್ ಭಗವತಿ ಅಭಿಸಂಧಿಹಿ, ಅಲ್ಲಿ ಏನ್ ಭಕ್ತಿ ಮಾಡ್ತಾನಲ್ಲ, ಶ್ರುತಸ್ತಸ್ಯ ಸರ್ವಂ ಕುಂಜರ ಸೌಚವತ್, ಅವನಿಗೇನಾಗ ಎಲ್ಲಾ ಕರ್ಮಗಳ ಬಂಧನ ಹೇಗೆ ಅಂದ್ರೆ ಆನೆಯ ಸ್ನಾನ ಇದ್ದಾಗ ಲೇಪನೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಎಲ್ಲ ವಿಧವಾದ ರೀತಿಯಲ್ಲೂ ಕೂಡ ಅವನು ಶ್ರೇಷ್ಠವಾದ ರೀತಿಯಲ್ಲಿ ಉದ್ಧಾರವನ್ನು ಕಾಣ್ತಾನೆ. ಅದು ಒಂದರ್ಥ. ಇನ್ನ ಗುರುಗಳಲ್ಲಿ ಭಕ್ತಿ ಇಲ್ಲ, ಜ್ಞಾನ ಕೊಟ್ಟ ಗುರುಗಳಲ್ಲಿ ಭಕ್ತಿ ಇಲ್ಲ ಅಂದ್ರೆ ಅವನು ಏನೇನು ಕೆಲಸ ಮಾಡಿದ್ರು ಕೂಡ, ಏನು ಓದಿದ್ರು ಕೂಡ ಗಜಸ್ಥಾನ ಇದ್ದ ಎಲ್ಲ ವೇಸ್ಟ್ ಅಂತ. ಆನೆ ಸ್ನಾನ ಮಾಡ್ತಾನೆ ಮೇಲೆ ಕೆಸರು ಹಾಕೊಂಡ್ರೆ ಹೇಗೋ ಆಗುತ್ತೆ, ಅದು ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ಟೀಕಾರ ಏನ್ ಮಾಡಿಬಿಟ್ರು, ನಾನು ಯಾವುದೋ ದೊಡ್ಡವನಾಗಿಲ್ಲ, ಗುರು ಅನುಗ್ರಹ ದೊಡ್ಡವನಾಗಿದ್ದೇನೆ ಅಂತ ಹೇಳ್ಬಿಡ್ತಾನೆ. ಶಬ್ದಾಬ್ಧೌ ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಅದೆಲ್ಲ ಇದನ್ನು ಓದ್ಕೊಂಡ್ರೆ ಆ ಶ್ಲೋಕದ ಅರ್ಥ ಸ್ವಾರಸ್ಯ ಗೊತ್ತಾಗ. ಅಲ್ಲಿಗೆಲ್ಲಿ ನಾಳೆ ದಿವಸ ಭಗವತಿ ಅಂದ್ರೆ ಗುರು ಅಂದ್ರೆ ಏನು ಗೊತ್ತೇನು, ಸಾಕ್ಷಾತ್ ಭಗವಂತನ ಸನ್ನಿಧಾನ. ಆಚಾರ್ಯ ಹೇಳ್ತಾರೆ ದೇವರು ಏನ್ ಮಾಡ್ತಾನಂತೆ, ಸಾಕ್ಷಾತ್ ಕಾಣೋದಿಲ್ಲ ಆದ್ರಿಂದ ಅಗಮ್ಯತ್ವಾತ್ ಹರಿಸ್ತಸ್ತಿನ ಸ್ಥಿತ ಜ್ಞಾನದೋ ಭವೇ, ಅವರೊಳಗಿದ್ದು ಜ್ಞಾನ ಕೊಡ್ತಾರೆ. ಅರ್ಥ ಆಯ್ತಾ ಈಗ? ಸೊ ನಿಜವಾಗಿ ಜ್ಞಾನ ಬಂದಿದ್ದು ಯಾರಿಂದ, ಗುರುಗಳು ನಿಮಿತ್ತ ಮಾತ್ರ ಅಷ್ಟೇ. ಜ್ಞಾನ ಎಲ್ಲಿಂದ ಬಂತು, ದೇವರಿಂದನೇ ಬಂದಿದ್ದು. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಕರೆಂಟು ಕಂಬದಿಂದ ಬರೋದಿಲ್ಲ, ಅಲ್ಲಿಂದ ಬರೋದು ಕಂಬ. ಅರ್ಥ ಆಯ್ತಾ ಈಗ? ಜ್ಞಾನಕ್ಕೆ ಕಂಬದಿಂದ ಬರುತ್ತೆ, ಇದರಿಂದ ಬರ್ತಾ ತಿಳ್ಕೊಂಡ್ಬಿಡ್ತೇವೆ. ಅಲ್ಲ, ಮೇನ್ ಸಪ್ಲೈ ಇರೋದು ಅಲ್ಲಿಂದ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ. ಅದಕ್ಕೆ ಹೇಳಿದ್ರು ಅಲ್ಲಿಗೆ. ನಾಳೆ ಇದು ಮುಗಿಯುತ್ತೆ. ನಾಳೆ ಪಾಠ ಇದೆ ಗೊತ್ತಲ್ಲ, ನಾಳೆ ಪಾಠ ಇದೆ. ನಾಡಿದ್ದಿರಲ್ಲ ಅಷ್ಟೇ, ನಾಡಿದ್ದೆ ಸಪ್ತಮಸ್ಕಾರ ಮುಗಿಸ್ಬೇಡೋಣ. ಸರ್ವೇಂದ್ರಿಯ ಆಮೇಲೆ ನಾಡಿದ್ದು ಅಕ್ಷಯ ತೃತೀಯಕ್ಕೆ.